ಸಮಸ್ತಾ ಸಮಸ್ತಾ ಸಕಲ ಗುಣ ಸರ್ವದೋಷ ವ್ಯವೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮೌನವ್ರತ ಶ್ರುತ ತಪೋ ಅಧ್ಯಯನ ಸ್ವಧರ್ಮ ವ್ಯಾಖ್ಯಾರ್ಹೋ ಜಪ ಸಮಾಧಯ ಆಪವರ್ಗ್ಯಾಃ ಪ್ರಾಯಃ ಪರಂ ಪುರುಷತೇ ತ್ವಜಿತೇಂದ್ರಿಯಾಣಾಂ ವಾರ್ತಾ ಭವಂತ್ಯುತ ನವಾತ್ರ ತು ದಾಂಭಿಕಾನಾಂ ಮೌನವ್ರತ ಶ್ರುತ ತಪೋ ಅಧ್ಯಯನ ಸ್ವಧರ್ಮ ವ್ಯಾಖ್ಯಾರ್ಹೋ ಜಪ ಸಮಾಧಯಃ ಆಪವರ್ಗ್ಯಾಃ ಪ್ರಾಯಃ ಪರಂ ಪುರುಷ ತೇ ತು ಅಜಿತೇಂದ್ರಿಯಾಣಾಂ ವಾರ್ತಾಃ ಭವಂತಿ ಉತ ನವ ಅತ್ರ ತು ದಾಂಭಿಕಾನಾಂ. ಈಗ ಆಪವರ್ಗ್ಯಾಃ ಮೋಕ್ಷಕ್ಕೆ ಸಾಧನವಾದಂತಹ ಮೌನ ವ್ರತ, ಮೌನಾಚರಣೆ, ವ್ರತಾಚರಣೆ, ಶ್ರುತ ಶಾಸ್ತ್ರಾಧ್ಯಯನ, ತಪಸ್ಸು ಅಧ್ಯಯನ, ಇತರ ಶ್ರೇಷ್ಠ ವೇದಾಧ್ಯಯನಾದಿಗಳು, ಸ್ವಧರ್ಮಾಚರಣೆ, ವ್ಯಾಖ್ಯಾ ಪ್ರವಚನ, ರಹೋ ಜಪ ಏಕಾಂತದಲ್ಲಿ ಜಪ, ಸಮಾಧಯ ಸಮಾಧಿಗಳೆಲ್ಲ ಏನಿವು ಮೋಕ್ಷಕ್ಕೆ ಸಾಧನ. ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್. ಮೌನ ವ್ರತ ಶ್ರುತ ತಪು ಅಧ್ಯಯನ ಸ್ವಧರ್ಮ ವ್ಯಾಖ್ಯಾ ರಹೋ ಜಪ ಸಮಾಧಯ ಆಪವರ್ಗ್ಯಾಹ. ಆದರೆ ಯಾರಿಗಿದು? ಇವಿಷ್ಟು ನಿಜವಾಗಲೂ ಕೂಡ ಶ್ರೇಷ್ಠವಾದಂಥ ಮೋಕ್ಷ ಸಾಧನಗಳು. ಪ್ರಾಯಃ ಪರಂ ಪುರುಷತೇತು ಅಜಿತೇಂದ್ರಿಯಾಣ, ಯಾರಿಗೆ ಇವೆ? ಅಜಿತೇಂದ್ರಿಯಾಣ ದಾಂಭಿಕಾಣ, ಯಾರು ಜಿತೇಂದ್ರಿಯರಲ್ಲ ದಾಂಭಿಕರಾಗಿರ್ತಾರೆ ಅವರಿಗೆಲ್ಲ ಕೂಡ ಏನಿವೆಲ್ಲ ಪರಂ ಹೇ ಪುರುಷ, ಅವೆಲ್ಲ ವಾರ್ತಾಭವಂತಿ ಉತ, ಅವೆಲ್ಲ ವಾರ್ತಾಭವಂತಿ, ಅವು ಏನಾಗುತ್ತೆ ಅವೆಲ್ಲ ಕೂಡ ಜೀವನೋಪಾಯನೇ ಹೊರತು ಬೇರೆ ಅಲ್ಲ. ಗೊತ್ತಾಯ್ತಾ? ಯೋಗಿಗಳಿಗೆ ಯೋಗ್ಯರಿಗಾದರೆ ಇವೆಲ್ಲ ಮೋಕ್ಷಕ್ಕೆ ಸಾಧನ, ಅಯೋಗ್ಯರಿಗಾದರೆ ಏನಿದೆಲ್ಲ ಕೂಡ ಮೋಕ್ಷ ಸಾಧನವಲ್ಲ. ಇವೆಲ್ಲ ಏನಾಗುತ್ತೆ? ಬರೀ ಜೀವನೋಪಾಯ ಆಗುತ್ತೆ ಹೊರತು ವಾರ್ತಾ ಅಂದರೆ ಜೀವನೋಪಾಯ, ಜೀವನೋಪಾಯಕ್ಕಿಂತ ಬೇರೆ ಆಗೋದಿಲ್ಲ. ಬಹಳ ಇಂಪಾರ್ಟೆಂಟ್ ಅದು. ಆಪವರ್ಗ್ಯಾಹ ಮುಕ್ತಿ ಹೇತವಃ ಪ್ರಾಯ ಸಮ್ಯಕ್ ಭಕ್ತ ಅನುಷ್ಠಿತ ಇತಿ ಶೇಷ ಹೇ ಪುರುಷ ಪರಂನ ಚೇತ್. ಹಾಗಿಲ್ಲದೆ ಹೋದರೆ ನವ ಅಜಿತೇಂದ್ರಿಯಾಣ ಪುಂಸಾಂ ವಾರ್ತಾಹ ತತ್ಕಾಲ ಮಾತ್ರ ತತ್ಕಾಲ ಜೀವನ ಮಾತ್ರ ಉಪಾಯಾಹ ಭವಂತಿ ಉತಪಿ ಸಂಭಾವನಾ ಮಾತ್ರ ಮತ್ತು ಮುಖ್ಯತೆ ಇತ್ಯರ್ಥ. ಲೋಕಮೋಹನಾರ್ಥಂ ಮೌನಾಧಿಕಂ ಮರುತಿಷ್ಠತಾಂ ದಾಂಭಿಕಾನಾಂ ತದಪಿ ನ ಸೇಚ್ಛತಿ ಇತ್ಯಾಹ ನವಾಯಿ. ಮತ್ತೆ ಇನ್ನೊಂದು ಹೇಳ್ತಾರೆ, ತಥಾ ಅಜಿತೇಂದ್ರಿಯಾಣ ಜೀವನ ಮಾತ್ರ ಉಪಾಯ ನ ತಥಾ ದಾಂಭಿಕಾನಾಂ ಭವಂತೀತಿ ಇತ್ಯಭಿಧಾನಂ ನವಾ ಭವಂತೀತಿ ಏಕವಾಕ್ಯಂ ವಾ. ಮೂರರ್ಥ ಹೇಳ್ತಾರೆ. ಮೊದಲನೇದಾಗಿ ಇವೆಲ್ಲ ಮೋಕ್ಷ ಸಾಧನಗಳು ಯೋಗ್ಯರಾದವರಿಗೆ, ಉಳಿದವರಿಗೆಲ್ಲ ಜಿತೇಂದ್ರಿಯ ಅಲ್ಲದವರಿಗೆ ಏನಾಗುತ್ತೆ? ಇದೆಲ್ಲ ಕೂಡ ಮೋಕ್ಷ ಸಾಧನವಾಗೋದಿಲ್ಲ, ಕೇವಲ ಜೀವನೋಪಾಯ ಆಗುತ್ತೆ. ಇನ್ನೊಂದು ಗುಂಪಿದೆ, ಬರೀ ಡಾಂಭಿಕರು, ಅವರಿಗೆ ಜೀವನೋಪಾಯನೂ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಕೊನೆಗೆ ಮೂರು ಇಲ್ಲ, ಬರೀ ಏನೇ ಇದ್ರೂ ಸಮಾಜ ಮೋಸ ಮಾಡಿದ್ದೆಷ್ಟು ಅಷ್ಟೇ ಹೊರತು ಇನ್ನೇನೂ ಬರಲಿಲ್ಲ. ವೆರಿ ಇಂಪಾರ್ಟೆಂಟ್. ಮೂರು ಸ್ಟೇಜಲ್ಲಿ ಅದು ಹೇಳ್ತಾರೆ. ಮೊದಲನೇ ಸ್ಟೇಜು ಮೋಕ್ಷ ಸಾಧನ, ಎರಡನೇ ಸ್ಟೇಜು ಜೀವನೋಪಾಯ, ಮೂರನೇ ಸ್ಟೇಜು ಅದೂ ಇಲ್ಲದೆ ಹಾಳಾಗ್ತಕ್ಕಂಥದ್ದು. ಆದ್ದರಿಂದ ಎಂದು ಕೂಡ ಇವೆಲ್ಲ ಸರಿಯಾಗಿ ಉಪಯೋಗಿಸಬೇಕೆ ಹೊರತು ಅದು ಎಷ್ಟೋ ಜನಕ್ಕೆ ಉತ್ತರ ಇದು ಒಂದು ಇಷ್ಟೆಲ್ಲ ಮಾಡ್ಕೊಂಡಿರ್ತಾರಲ್ಲ ಅಂತ ಕೇಳಿದರೆ ಜೀವನೋಪಾಯ ಅಷ್ಟೇ. ಒಂದು ಕಷ್ಟಪಟ್ಟರೆ ಅವೆಲ್ಲ ಹೋಗ್ತಾರೆ, ರಾತ್ರಿ ನೈಟ್ ಡ್ಯೂಟಿಗೆ ಹೋಗ್ತಾರೆ, ಏನದು ಭಾಳ ಭಕ್ತಿಯಿಂದ ಏನು ಹೋಗೋದಿಲ್ಲ, ಯಾತಕ್ಕೆ ಹೋಗ್ತಾರೆ? ಜೀವನೋಪಾಯ ಅದು ಅಷ್ಟು ನೋಡೋದಕ್ಕೆ ಕರೆಕ್ಟ್ ಟೈಮ್ ಮೇಂಟೈನ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಇನ್ ಫೈಟ್ ಒಳಗೇನಿರ್ಬೋದು, ನಿಷ್ಠರು ಇರ್ಬೋದು, ಅಥವಾ ಕೆಲಸ ಹೋಗ್ಬಿಟ್ರೆ ಕಷ್ಟ, ಜೀವನೋಪಾಯ ಪ್ರಾಬ್ಲಮ್, ಈ ಥರ ಭಾವನೆಯೂ ಇರ್ಬೋದು. ಆದ್ದರಿಂದ ಇವೆಲ್ಲ ಫೈನಲ್ ಅಲ್ಲ, ನಾನು ನೋಡೋದನ್ನು ಮೋಸ ಕಾರಣ ಇಲ್ಲ ಅಂತ ಹೇಳ್ತಾನೆ. ನಿಜವಾದ ಭಕ್ತಿಯ ಟೆಸ್ಟು ಇವೆಲ್ಲ ಕೂಡ ಆಗಬೇಕಾಗಿಲ್ಲ. ನಿಜವಾದ ಭಕ್ತಿನೇ ಭಕ್ತಿ ಹೊರತು ಭಕ್ತಿಗೆ ಸಾಧನ ಇವೆಲ್ಲ ಹೊರತು, ಆದರೆ ಇವನ್ನ ನೋಡಿ ನಾವು ಮೋಸ ಹೋಗಬೇಕಾದ ಕಾರಣ ಇಲ್ಲ. ಏನಾಗ್ಬೋದು? ಲೈಟ್ ಹಾಕಿ, ಯಾಕೆ ಲೈಟ್ ಹಾಕಿಲ್ಲ? ಒಂದು ಲೈಟ್ ಹಾಕಿಲ್ಲ, ಒಳಕ್ಕೆ ಲೈಟ್ ಹಾಕಿ ಏನ ಲೈಟ್ ಹಾಕಿ ಅಂತ ಕೇಳಿ ಫ್ಯಾನ್ ಅಲ್ಲ ಲೈಟ್. ಹಾ ಹಾ, ಆಧ್ಯಾತ್ಮಿಕದಲ್ಲೂ ಡಾಂಬಿಕತೆ ಆಗ್ತದೆ. ಯಾಕೆ ಅಧ್ಯಾತ್ಮದಲ್ಲೇ ಡಾಂಬಿಕತೆ ನಡೆದ್ರೆ ಇವತ್ತು ಅದೇ ರಾಜಕಾರಣದಲ್ಲಿ ಹೇಗೆ ಡಾಂಬಿಕತೆನೋ ಇವತ್ತು ಡಾಂಬಿ, ಹಿಂದೆ ಒಂದು ಕಾಲ ಇತ್ತು ರಾಜಕಾರಣದಲ್ಲಿ ಡಾಂಬಿಕತೆ ಇದ್ದೇ ಇತ್ತು, ಬಟ್ ಅವ್ರು ಬಿಟ್ಕೊಡ್ತಿದ್ದಿಲ್ಲ. ದೇಶ ಸೇವೆ ಇದೆ ಬಾಯಲ್ಲಿ ಹೇಳ್ತೀವಿ, ಈಗ ಹೇಳಲ್ಲ ನಾವು ದುಡ್ಡು ಮಾಡ್ತೇವೆ ಅಂತ ಹೇಳ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಾರೆ ಅವ್ರು. ಗೊತ್ತಾಯ್ತಾ? ನಾವ್ಯಾಗ ದುಡ್ಡು ಅವ್ರ್ಯಾಕ ನಾವ್ಯಾಗ ಮಾಡಬಾರ್ದು, ಈ ಥರ ಕಾನ್ಸೆಪ್ಟ್ ಬಂದೋಗ್ಬಿಟ್ಟೆ. ಅದೇ ರೀತಿನೇ ಇನ್ನೊಂದು ಕಾಲಕ್ಕೆ ಏನು ಬರ್ಬೋದು? ಈಗ ಇವೆಲ್ಲ ಏನಿದೆ ಅಲ್ಲ, ಬಲಮುರಿ ಶಂಕ ದೃಷ್ಟಾಂತ ಕೊಟ್ರಲ್ಲ ಅವರು. ಬಲಮುರಿ ಶಂಕ ಮಾರ್ಲಕ್ಕೂ ಬರ್ತದೆ, ಒಗಿಲಕ್ಕೂ ಬರ್ತದೆ, ಪೂಜೆ ಮಾಡ್ಲಕ್ಕೂ ಬರ್ತದೆ, ಸುಟ್ಟು ಸುಣ್ಣ ಮಾಡಿ ಟ್ರೈ ಮಾಡ್ಲಕ್ಕೂ ಬರ್ತದೆ. ಆದ್ದರಿಂದ ಬಲಮುರಿ ಶಂಕನ ಹೇಗೆ ಕೈ ಹಿಡ್ಕೊಂಡು ಮಾತ್ರಕ್ಕೆ ಏನಲ್ಲದು ಅವನ ಯೋಗ್ಯತೆ ನಿರ್ಣಾಯಕ ಅಲ್ವೋ, ಆ ರೀತಿ ಇವೆಲ್ಲವೂ ಕೂಡ ಮೋಸ ಮಾಡಕ್ಕೆ ಬರುತ್ತೆ ಅಂತ ಹೇಳಿದ. ಯಾರಿಗೆ ಜೀವನೋಪಾಯ ಮಾಡಬೇಡ್ರಿ ಅಂತ ಹೇಳಿಲ್ಲ, ಜೀವನೋಪಾಯಕ್ಕಷ್ಟೇ ಮಾಡಬೇಡ್ರಿ ಅಂತ ಹೇಳಿದ. ಇವತ್ತಾಗಿ ಪ್ರತಿಯೊಂದು ಕೆಲಸನೂ ಜೀವನೋಪಾಯ ಮಾಡ್ಕೊಂಡಿರ್ಗತಿ ಏನಪ್ಪ ಮನುಷ್ಯ? ಗೊತ್ತಾಯ್ತಾ? ಜೀವನೋಪಾಯ ಅಂತ ಹೇಳಿದ್ರೆ ಅರ್ಥ ಏನಾಗುತ್ತೆ? ಈಗ ಯಾವುದೋ ಒಂದು ಅರ್ಧ ಕೆಲಸ ಮಾಡಿದ ಡ್ರೈವರ್ ಆಟೋ ಡ್ರೈವರ್ ಹೋಗ್ತಾ ಲಾಟರಿ ಟಿಕೆಟ್ ಬಂದು ಅಲ್ಲಿ ಬಿಟ್ಟು ಹೋಗ್ಬಿಟ್ಟು ಗತಿ ಏನಾಗ್ಬೇಕು? ಜೀವನೋಪಾಯ ಏನು ಬೇಡ ಈಗ ಅಂತ ಹೋಗ್ಬಿಟ್ರೆ ಜೀವನೋಪಾಯದ ಪ್ರಶ್ನೆ ಅಲ್ಲ, ಇದು ಕರ್ತವ್ಯದ ಪ್ರಶ್ನೆ. ಅರ್ಥ ಆಯ್ತಾ? ಕರ್ತವ್ಯದ ಪ್ರಶ್ನೆ ದೊಡ್ಡದು, ಇದು ಪ್ರಶ್ನೆ ದೊಡ್ಡದಲ್ಲ. ಛೇ, ಯಾಕಾಗಲ್ರಿ? ಇವತ್ತು ಲೋಕದಲ್ಲಿ ಇಲ್ವೇ, ಎರಡು ಇಲ್ವೇನೆ ಇವತ್ತಿನ ದಿವಸ ಎರಡು ಮಾಡ್ಕೊಂಡು ಇಲ್ವೇ, ಇವತ್ತು ಸರಿಯಾಗಿ ಪಾಠನೂ ಮಾಡ್ಕೊಂಡಿರ್ತಾರೆ ಕಾಲೇಜಲ್ಲಿ, ಸಂಬಳನೂ ತಗೋತಾರೆ, ತಪ್ಪಾಯ್ತದ್ರಲ್ಲಿ ಅಲ್ಲಿ ಒಳಗೆ ಅಲ್ಲಿ ಕ್ಲಾಸ್ ಪಾಠ ಮಾಡಿದ್ರು ಮನೆ ಪಾಠಕ್ಕೆ ಬನ್ನಿ ಅಂತ ಅವೆಲ್ಲ ಮೋಸ ಅವರು ಅಂತವ್ರು ಇದ್ದಾರಲ್ಲೇನ ಆಗೋದಿಲ್ಲ ಅಂಬ ತಪ್ಪದು ಮಾಡ ಅವ್ರು ಆಗೋದಿಲ್ಲ ಅಂತ ವಿಶೃಂಕ್ಷಣ ಏನು ಗೊತ್ತೇನೋ ಅಲ್ಲೇ ಸೋರಿಸಿದ್ರು ಯಾರು ಫೇಲಿಂಗ್ ಅಂತ. ಆಗೋದಿಲ್ಲ ಅಂಬ ಮಾತು ಬರೋದಿಲ್ಲ ಅವರಿಗೆ, ಯಾಕಾಗೋದಿಲ್ಲ ಅಂತ ಕೇಳ್ತಾರೆ, ಯಾಕಾಗೋದಿಲ್ಲ ಹಾಗೆ ಆಗುತ್ತೆ. ಮಿಲಿಟ್ರಿಗೆ ಹೋಗಿ ಪ್ರಾಣ ಕೊಡ್ತಾರಲ್ಲ ಪಾಪ, ಆಗೋದಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಸರಿಯಲ್ಲ ಅವೆಲ್ಲ. ಪ್ರೊಫೆಷನ್ ಅಂದ್ರೆ ಪ್ರೊಫೆಷನ್ನಲ್ಲಿ ಏನು ಇಷ್ಟ ಇರಬಾರ್ದ? ಪ್ರೊಫೆಷನಲ್ ಇಷ್ಟ ಇರಬಾರ್ದ? ಪ್ರೊಫೆಷನಲ್ ಇಷ್ಟ ಸೇರಬಾರ್ದೇನು? ಇವ್ರು ಊಟ ಮಾಡ್ತಾರೆ, ಊಟದಲ್ಲಿ ನೈವೇದ್ಯ ಆಗಿಲ್ಲ ಅನ್ನೋದು ಊಟ ಜೀವನೋಪಾಯ ಹೌದು, ಮತ್ತು ಅದು ಊಟ ಜೀವನೋಪಾಯ ಅಂತ ಕಂಡು ತಿನ್ಲಕ್ಕಾಗತ್ತಾ? ಒಟ್ಟು ನೀವು ಮಾಡಕ್ಕೆ ತಯಾರಿಲ್ಲ ಈಗ, ಹೌದಲ್ಲ? ಏನೋ ನಿಮ್ಗೆ ಏನು ಇಷ್ಟ ಹೇಳ್ತಿರದೆ ನಾನು ನಿಮಗೆ ಪುರಾಣಿಗೆ ಇಸ್ಕೋಬಾರ್ದು ಅಂತ ಹೇಳಿಲ್ಲ, ಅದೇ ವೃತ್ತಿ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಯಾರು ಬರಲಿಲ್ಲ, ಅದು ಕಡಿಮೆ ಹಾಕಿಬಿಟ್ರೆ ಛೇ, ಹೇಳಿದ್ದೆಲ್ಲ ವೇಸ್ಟ್ ಆಗೋದು ಪುರಾಣ ಅಂತ ಹೇಳ್ಬಿಟ್ರೆ. ಯಾರು ದುಡ್ಡೇ ಹಾಕ್ಲಿಲ್ಲ ಸರ್, ಯಾವುದೋ ಕಾರಣಕ್ಕೆ ಹಾಕ್ಲಿಲ್ಲ ಪಾಪ, ಇಷ್ಟು 7 ದಿವಸ ಹೊಡ್ಕೊಂಡೆ, ಒಂದು ಪೈಸನೂ ಬರಲಿಲ್ಲ ಅಂತ ಕೇಳಿದ್ರೆ ಏನರ್ಥ? ಅದು ತಪ್ಪು, ಅದು ತಪ್ಪು. ಅಕಸ್ಮಾತ್ ಬಂದು ಏನು ಡಿಸಪಾಯಿಂಟ್ಮೆಂಟ್ ಪಾಪ, ಇಷ್ಟೊತ್ತು ಒಂದ್ಸರ್ತಿ ಒಂದ್ಸರ್ತಿ ಯಾರು ಹಾಕದೆ ಹೋಗ್ಬಿಟ್ರೆ ಪಾವರ್ ಎದ್ದು ಹೋಗ್ಬಿಡ್ತಾರೆ ಅವನ. ಗೊತ್ತ ಏನು ದೇವ್ ದಯ, ಇನ್ನೊಂದು ರೀತಿ ದೇವ್ರು ಕೊಡ್ತಾನೆ ಬಿಡ, ಅದೇ ದೊಡ್ಡದಲ್ಲ, ನೀವು ಬದುಕೇ ದೊಡ್ಡದಲ್ಲ ಅಂತ ಹೇಳ್ಬಿಟ್ರೆ ಇವ್ರಗಳಿಗೆ ಬರ್ತಾ ಇಲ್ಲ, ಅದನ್ನೇ ಕ್ಲೈಮ್ಯಾಕ್ಸ್ ಮಾಡ್ಕೋಬೇಕು. ಅದು ಕ್ರೈಟೀರಿಯಾ ಅಲ್ಲ ಅದು, ಗೊತ್ತಾಯ್ತಾ? ಬಂದ್ರು ಸರಿ, ಹೋದ್ರು ಸರಿ, ಲಂಚ ಕೊಟ್ಟರು ಸರಿ, ಬಿಟ್ಟರು ಸರಿ, ಸಂಬಳ ಬರುತ್ತೆ, ಅದು ಯೋಚನೆ ಇಲ್ಲ. ಇಷ್ಟೆಲ್ಲ ಕಟ್ಬೇಡ ಲಂಚನ ಕೊಡಲ್ಲ ಅಂತ ಕೇಳಿದ್ರೆ ಲಂಚ ಕೇಳಿದ್ದೇ ಮೊದಲೇ ತಪ್ಪು. ಅದಕ್ಕೇನೆ ಅದು ಯಾವಾಗ ಅದು ಎದುರುಚ್ಛಾಲಾಭ ಅಂತ ಅದಕ್ಕೆ ಕರೆದಿದ್ದು. ಕೇಳಿಸ್ಕೊಳ್ಳೋದು ಬೇರೆ, ಅದಾಗಿ ಬರೋದು ಬೇರೆ, ಬರೋದಿಲ್ಲ ಅಂತ ಕೊರಗೋದು ಬೇರೆ. ಆ ಕೊರಗೋ ಭಾವನೆ ಇರಬಾರ್ದು ಅವರೆಲ್ಲ. ಪಾಪ ರಂಚಿದೇವ್ ಏನು ಮಾಡಿದೆ ಪಾಪ, ಇದೊಂದು ಗಂಜಿನ ತಿನ್ನಕ್ಕಂತ ಹೋದ್ರೆ ಆಕ್ಸಿಡೆಂಟ್ ಮುಗಿಸ್ಕೊಂಡು ಹೋಗಿಬಿಟ್ರೆ ಕೊನೆಗೇನಂದ ಅಪ್ಪ ಎಂತ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಹೇಳಿದ ಪಾಪ. ಒಳ್ಳೆ ಒಳ್ಳೆ ಗಂಟು ಬಿದ್ದರಲ್ಲ ಬಿರಲ್ಲ ಬಿರಲ್ಲ ಅಂತ ಹೇಳಲಿಲ್ಲ, ಒಳ್ಳೆ ಚಾನ್ಸ್ ಸಿಕ್ತಲ್ಲ ಅಂತ ಅನ್ಕೊಂಡ. ಅದು ನ್ಯಾಚುರಲ್, ಅದು ಶಾಸ್ತ್ರ ಧರ್ಮ ಏನು ಹೇಳಿರ್ತಾರೆ ಶಾಸ್ತ್ರದೊಳಗೆ, ಅಲ್ಲಿ ನ್ಯಾಚುರಲ್ಲಾಗೆ ಬರುತ್ತೆ. ಇವೆಲ್ಲ ಪಾಲಿಶ್ ಮಾಡುತ್ತೆ, ವಜ್ರನ ಕ್ರಿಯೇಟ್ ಮಾಡಕ್ಕೆ ಬರೋದಿಲ್ಲ. ವಜ್ರನ ಏನು ಮಾಡ್ತಾರೆ ಆಮೇಲೆ ಪಾಲಿಶ್ ಮಾಡುತ್ತೆ. ಶಾಸ್ತ್ರಾಧ್ಯಯನ ಎಲ್ಲ ಏನದು ಪಾಲಿಶಿಂಗ್ ಕಾನ್ಸೆಪ್ಟೇ ಹೊರತು ಕ್ರಿಯೇಟಿಂಗ್ ಕಾನ್ಸೆಪ್ಟ್ ಅಲ್ಲ. ಮತ್ತು ಕ್ರಿಯೇಟ್ ಅದಕ್ಕೆ ಹೇಳ್ಬಿಡ್ತಾರೆ, ಎಂದು ಅಯೋಗ್ಯರಿ ಶಾಸ್ತ್ರ ಹೇಳೋದು ಹೊರಟಿಲ್ಲ ನಾವು ಅಂತ ಹೇಳ್ಬಿಡ್ತಾರೆ. ಇಟ್ಸ್ ನಾಟ್ ಫಾರ್ ಆಲ್, ಇಂಜಿನಿಯರಿಂಗ್ ಎಲ್ರಿಗೂ ಅಲ್ಲ ಎಲಿಜಿಬಿಲಿಟಿ ಬೇಕು, ಮೆಡಿಕಲ್ ಎಲ್ರಿಗೂ ಅಲ್ಲ ಎಲಿಜಿಬಿಲಿಟಿ ಬೇಕು, ಶಾಸ್ತ್ರ ಎಲ್ರಿಗೂ ಅಲ್ಲ ಎಲಿಜಿಬಿಲಿಟಿ ಬೇಕು. ಅದಕ್ಕೆ ಇದ್ದವರಿಗೆ ಹೊರತು ಉಳಿದಿದ್ದವರಿಗೆ ಮಾಡೋಕ್ಕೆ ಬೇಡ ಅಂತ ಹೇಳಿ ಬಿಟ್ಬಿಡು ಯಾರಿಗೆ ಅಂತ. ಅದು ಅದಕ್ಕೆ ಏನು ಮಾಡ್ತಾರೆ? ಹೌದಲ್ಲ, ಪಾಸ್ ಆಗಿಲ್ಲ ಸೀಟ್ ಕೊಡೋದಿಲ್ಲ ನಿಮಗೆ, ಅದು ಕೊಡೋದಿಲ್ಲ, ಹೋಗೋಕೆ ಅಂತ ಹೇಳ್ತಾರೆ. ಅದು ಸಾಧ್ಯ ಇಲ್ಲ. ಜೀವನೋಪಾಯದಲ್ಲಿ ಒಳ್ಳೆ ಕೆಲಸ ಮಾಡೋದು ಎಷ್ಟು ಜನ ಇಲ್ಲಪ್ಪ? ಎಷ್ಟು ಸರ್ತಿ ಹೇಳಿದಿರ ನಿಮಗೆ? ಅವ್ರಿಷ್ಯ ಅವ್ರಿಷ್ಯ ಮಾತಾಡ್ತಾ ಇಲ್ಲ, ಹೇಳೋರ ಬಗ್ಗೆ ಮಾತಾಡ್ತಿರು. ತಪೋ ಅಧ್ಯಯನ ಸ್ವಧರ್ಮ ಇವೆಲ್ಲ ಕೊಡ, ಕೇಳಿದವ್ರ ವಿಷಯ ಬೇರೆ ಇದೆ, ಅವರಿಗೆ ಅಷ್ಟು ಕಾಮನ್ ಸೆನ್ಸ್ ಇರೋದಿಲ್ಲ. ಅದಿದ್ದೇ ಇದೆ, ಗುರುದಕ್ಷಿಣೆ ಕಾನ್ಸೆಪ್ಟ್ ಇದೆ, ಕೊಡಬೇಕು ಅವೆಲ್ಲ ಇದ್ದೇ ಇದೆ, ಅವೆಲ್ಲ ಫಾಲೋ ಮಾಡಲಿಲ್ಲಪ್ಪ ಇವರು. ಡೋಂಟ್ ವರಿ ಅಂತ ಹೇಳಿ, ಇನ್ಸ್ಪೈಟ್ ಆದ್ರೆ ಡೋಂಟ್ ವರಿ, ನಿಮ್ಮ ಕರ್ತವ್ಯದ ಬಗ್ಗೆ ಹೇಳ್ತಾರೆ ಹೊರತು ಅವ್ರ ಕರ್ತವ್ಯದ ಬಗ್ಗೆ ಅಲ್ಲ. ಈಗ ಅವ್ರ ಬಗ್ಗೆ ಏನು ಹೇಳ್ತಾರೆ ಅವರೇ ಹೇಳಿದ್ರೆ, ಈಗ ತಿಳಿಬೇಕಾದ್ರೆ ಒಂದು ಜೋಕ್ಸೆ ಮಾಡಲಿಲ್ಲ ಹಾಕಲಿಲ್ಲ ಅಂಬೋದು ಅರ್ಥ ಇದಿಲ್ಲ. ಬರೀ ಜೋಕ್ಸ್ ಹೊಡೆಯ ಸುಮ್ ಸುಮ್ಮನೆ ಹೊಡಿತಾರೆ ಮಾಡ್ಕೊಂಡು ಹೋಗ್ತಾರೆ ಅಂಬೋದು, ಬರೀ ಹೇಳಿದ್ದೆ ಹೇಳ್ತಾರೆ ಎಂಬುದು, ಕೆಲವು ಬರೀ ಸಂಸ್ಕೃತ ಶ್ಲೋಕ ಮಾತ್ರ ಹೇಳ್ತಾರೆ, ಕೆಲವು ಕಾರಣ ಹರಿದಾಸ ಆಯ್ತು, ಕೆಲವರು ಇರ್ತಾರೆ ಕಾಮೆಂಟ್ ಮಾಡೋರು, ಎಂತಾದ್ ಬಂದು ಹೇಳಿ ಕಾಮೆಂಟ್ ಮಾಡೋದು ಬಿಡೋದಿಲ್ಲ, ತಿಳಿಯುತ್ತಿಲ್ಲ ಅದಕ್ಕೆ ನಾ ಏನು ಹಾಕೋದಿಲ್ಲರಿ, ನೀವು ಹಾಕಿಬಿಟ್ರೆ ಅಂತ ಹೇಳೋದು. ಅಂಥವ್ರು ಇರ್ತಾರೆ, ಅದೆಲ್ಲ ಅವ್ರ ತಪ್ಪದು, ಆ ಸೈಡಿಂದ ನೋಡಬಾರ್ದು ಯಾವಾಗಲೂ, ನಮ್ಮ ಸೈಡಿಂದ ನೋಡಬೇಕು. ಅರ್ಥ ಆಯ್ತಾ? ಡ್ರೈವಿಂಗ್ ಕಾನ್ಷಿಯಸ್ ಆಗಿರ್ಬೇಕು ಅಂದ್ರೆ ಉಳಿದವ್ರು ತಪ್ಪು ಮಾಡಿದ್ರೆ ಕರೆಕ್ಟ್, ನಾವು ತಪ್ಪು ಮಾಡಬಾರ್ದು ಅಂತ ಆ ಟೈಮಿದೊಳಗೆ. ಉಳಿದವ್ರು ತಪ್ಪು ಮಾಡೋದು ನಮ್ಮ ಕೈಯಲ್ಲಿಲ್ಲ, ಅವ್ರ ಕೈಯಲ್ಲಿರೋದು, ನಮ್ಮ ಕೈಯಲ್ಲಿರೋದು ನಾವು ಮಾಡಬೇಕು. ಸ್ವಧರ್ಮ ಅಂದ್ರೆ ಅದೇ, ಸ್ವಧರ್ಮ ಅಂದ್ರೆ ಏನು, ನಾವು ಮಾಡಬೇಕಾದ್ದು ಅಂತ ಅರ್ಥನೇ ಹೊರತು ಇನ್ನೊಬ್ರ ಕೈಯಲ್ಲಿ ಮಾಡಿಸೋದು ನೆಕ್ಸ್ಟ್ ಸ್ಟೇಜ್. ನಮಗೆ ಸಂಬಂಧಪಡೋದ್ರು ಮಾಡಿದ್ರೆ ಸಿಟ್ಟು ಮಾಡ್ಬೇಕಾ, ಏನ ಅಷ್ಟೇ ನಮ್ಗೆ ಏನು ಮಾಡಲಿ ನಾನೀಗ ತಪ್ಪು. ಕೆಟ್ಟದನ್ನ ಇರ್ತಾರೆ ನೋಡಿ, ಯಾರೋ ಬಂದಿದ್ದಾರೆ ಕರೀರಿ ಅಂತ ಹೇಳಿ ಫೋನ್ ಮಾಡ್ತಿರ್ತಾರೆ ಪಾಪ, ನೀವು ಕರೀರಿ ಮನೆಗೆ, ನೀವು ಕರೀರಿ ಅಂತ ಫೋನ್ ಮಾಡ್ತಿರ್ತಾರೆ. ಇನ್ನೂ ಕೆಲವರು ಅದಕ್ಕೆ ಅಪೋಸಿಟ್ ಇರ್ತಾರೆ, ಅವ್ರ ಸ್ವಭಾವ ಜೀವತ್ರೈವಿದ್ಯ ಅಂದ್ರೆ ಅದೇ. ಅರ್ಥ ಆಯ್ತಾ? ಈಗ ಜೀವತ್ರೈವಿದ್ಯ ಸುಮ್ಮನೆ ಪಾಠಕ್ಕಲ್ಲ, ಪ್ರತಿಯೊಂದು ಆಕ್ಟಿವಿಟಿಯಲ್ಲಿ ಏನು ಸೇರಿರುತ್ತೆ? ಜೀವತ್ರೈವಿದ್ಯ ಇದ್ದೇ ಇರುತ್ತೆ. ರೂಪೇ ಇಮೇ ಸದ ಸತಿ ತವ ವೇದ ದೃಷ್ಟೇ ಬೀಜಾಂಕುರವ್ಯುವನ ಚ ಅನ್ಯದ ರೂಪ ಕಸ್ಯಾ ಯುಕ್ತಾ ಸಭಕ್ಷ ಉಭಯತ್ರ ವಿಚಿನ್ಮತೆ ತ್ವಾಂ ಯೋಗೇನ ವನ್ನಿಮಿವ ತಾರುಷು ನಾನ್ಯತ ಸ್ಯಾತ್. ರೂಪೇ ಇಮೇ ಸದಸತಿ ತವ ವೇದ ದೃಷ್ಟೇ, ನಿನ್ನ ವ್ಯಕ್ತ ರೂಪ ಅವ್ಯಕ್ತ ರೂಪ ಅಂತಿವೆಯಲ್ಲ ಇವೆಲ್ಲ ವೇದೋಕ್ತವಾದ ರೂಪಗಳು. ಬೀಜಾಂಕುರವ್ಯುವ ನಚ ಅನ್ಯದ ರೂಪ ಕಸ್ಯ, ನೀನ್ ನೋಡಿದ್ರೆ ಅರೂಪ ಸ್ವರೂಪ ಏನು ನೀನು ಅಪ್ರಾಕೃತ, ಆದರೆ ಸತ್ಪದಾರ್ಥ ಅಸತ್ಪದಾರ್ಥ ಇವೆಯಲ್ಲ ಇವೆಲ್ಲ ಹೇಗಿವೆ ನಿನ್ನಿಂದ ವ್ಯಕ್ತವಾಗಿರೋದೇ ಹೊರತು ಬೇರೆ ಅಲ್ಲ. ಯುಕ್ತಾಹ ಸಮಕ್ಷ ಮುಹಯತ್ರ ವಿಚಿನ್ವತೆ ತ್ವಾಂ, ಆದ್ರಿಂದ ಯುಕ್ತಾಹ ಯೋಗಿಗಳಾದವರು ಸಮಕ್ಷಂ ಎಲ್ಲರ ಸಮಕ್ಷದಲ್ಲಿ ಉಭಯತ್ರ ವಿಚಿನ್ವತೆ ತ್ವಾಂ, ಸತ್ ಅಂದ್ರೆ ಕಾರಣ, ಅಸತ್ ಅಂದ್ರೆ ಕಾರ್ಯ, ಎರಡು ಅರ್ಥ ಇದೆ ಅಲ್ಲಿಗೆ. ಒಂದವಸ್ಥೆಯಲ್ಲಿ ಕಾರಣ ಸತ್ತು, ಆಮೇಲೆ ಆಗ ಕಾರ್ಯ ಅಸತ್ತು, ಕಾರ್ಯ ಸತ್ತಾಗ ಕಾರಣ ಅಸತ್ತು. ಎರಡರಲ್ಲೂ ಜ್ಞಾನಿಗಳು ಏನ್ ಮಾಡ್ತಾರೆ, ವಿಚಿನ್ಮತೆ ಜಿಜ್ಞಾಸೆ ಮಾಡ್ತಾರೆ. ನನ್ನ ಯೋಗೇನ ವನ್ಯಮಿವ ದಾರುಷು ನಾಣ್ಯತಶ್ಚಾತ್ ಹೇಗೆ ಅಂದ್ರೆ, ದಾರುಷು ವನ್ಯಮಿವ ವಿಚಿನ್ಮತೆ, ಹೇಗೆ ಸಮಿತ್ತಗಳಲ್ಲಿ ವನ್ಯನ್ ಹುಡುಕ್ತಾರಲ್ಲ ಹಾಗೆ ಹುಡುಕ್ತಾರೆ. ಗೊತ್ತಾಯ್ತಾ, ಸೊನ್ನೆಯಲ್ಲಿ ಹೇಗೆ ದಾರು ಮೊದಲಾದಿದೆ ಹೇಗೆ ನೋಡ್ತಾರೆ, ಒಳ್ಳೆ ಇದ್ಲು ಆಕ್ಚುಲಿ ಸುಟ್ಟು ನೋಡಿ ನೋಡಿ ಗೊತ್ತಾಗ ಒಳ್ಳೆ ಇದ್ಲು. ಇದು ಏನ್ ಉಳಿತ ಒಳಗ ಅವನೀಗ ಬೆಂಕಿ ಕಾಣಿಸುತ್ತೆ ಅವನಿಗೆ ಅದರೊಳಗೆ, ಅರ್ಥ ಆಯ್ತಾ, ಒಳ್ಳೆ ಸೌದೆ ಒಳ್ಳೆ ಇದು ಅಂತ ಹೇಗೆ ಹುಡುಕ್ತಾನ, ಒಳ್ಳೆ ಶಾಸ್ತ್ರ ಇದ್ರ ದೇವ್ರು ಕಾಣಿಸ್ತಾನೆ ಆ ಥರ. ಕತೆ ಕಾದಂಬರಿಯಲ್ಲಿ ಹುಡುಕಿದ್ರೆ ಹೇಗಾಗ, ಬೂದಿಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೋದಾಗದು, ಕತೆ ಕಾದಂಬರಿಯಲ್ಲಿ ದೇವ್ರು ಹುಡುಕೋದು ಹೇಗಿರುತ್ತೆ ಅಂದ್ರೆ, ಬೂದಿಯಲ್ಲಿ ಅಗ್ನಿ ಹುಡುಕಿದಾಗ ಏನಾಗಿರೋದು ಡಿಸ್ಕಾರ್ಡೆಡ್. ಆದ್ರೆ ಒಳ್ಳೆ ಸೌದೆಯಲ್ಲಿ ಅಗ್ನಿ ಹುಡುಕೋದು ಹೇಗೆ ಜಾಣತಾನ, ಶಾಸ್ತ್ರ ಗ್ರಂಥಗಳಲ್ಲಿ ಏನು ಹುಡುಕ್ತಾರೆ, ದೇವ್ರು ಹುಡುಕ್ತಾರೆ. ಅದೇ ಶ್ರುತಿ ಪುರಾಣ ಸಮೂಹದೋಡು ಭಾರತ ಪ್ರತಿ ಪದಗಳೋಡು, ಹರಿಕತಾಂಸಾರಲ್ಲಿ ಹೇಳುತ್ತಾರೆ, ಶ್ರುತಿ ಪುರಾಣ ಸಮೂಹದೋಡು ಭಾರತ ಪ್ರತಿ ಪದಗಳೋಡು. ಜ್ಞಾನಿಗಳು ಸದಾಕಾರ ಹುಡುಕ್ತಾ ಇರ್ತಾರೆ ದೇವರನ್ನ ಅಂತ ಹೇಳ್ತಾರೆ. ಅದನ್ನ ಹೇಳೋದಕ್ಕೆ ಶಾಸ್ತ್ರ ಯೋನಿತ್ವ ಅಂತೇಳಿ, ಹೇಗೆ ದಾರು ಯೋನಿತ್ವ ಅಂತ ವನ್ಯ ಹೇಳುತ್ತೇವೋ ಅದೇ ರೀತಿ ಶಾಸ್ತ್ರ ಯೋನಿತ್ವ ಅಂತ ದೇವ್ರಿಗೆ ಹೇಳೋದು. ವನ್ಯ ಏನ್ ಮಾಡುತ್ತೆ, ಸುಡುತ್ತೆ. ದೇವ್ರ ಏನ್ ಮಾಡ್ತಾನೆ, ಸುಡುತ್ತಾನೆ, ಪಾಪಕರ್ಮಗಳು ಸುಟ್ಟು ಹಾಕಿಬಿಡ್ತಾನೆ. ದಾನಾಗ್ನಿ ಸರ್ವಕರ್ಮಾಣಿ ಭಸ್ಭಸಾತ್ ಕುರುತೇ ತಥ ಯೋಗೇನ ವನ್ಯಮಿವ ತಾರುಷು ಅನ್ಯತ ಶ್ಯಾ. ಪ್ರತಿಯೊಬ್ಬನು ಕೂಡ ತನ್ನ ಪ್ರೊಫೆಷನ್ಗೆ ಏನ್ ಸಂಬಂಧಪಟ್ಟಿರುತ್ತ ಆ ತರ ಹುಡುಕ್ತಾ ಹೋಗ್ತಾ ಉಪಯೋಗ ಬರುತ್ತಾ ಇದು ಯೋಚನೆ ಮಾಡ್ತಾನೆ. ಜ್ಞಾನಿಗಳೆಲ್ಲ ಬ್ರಹ್ಮಜ್ಞಾನಕ್ಕೆ ಉಪಯೋಗಕ್ಕೆ ಬರುತ್ತಾ ಅಂತ ಯೋಚನೆ ಮಾಡ್ತಾರೆ, ಹೊರತು ಬರೋದಿಲ್ಲ ಅಂದ್ರೆ ಬಿಸಾಕ್ಬಿಡ್ತಾರೆ, ಬೇಕಿಲ್ಲ ನಮ್ಗೆ. ಅದನ್ನೇ ಹೇಳ್ತಾರೆ ಮೈತ್ರಿ, ಆಸ್ತಿ ವಿಭಾಗ ಮಾಡಿಬಿಟ್ಟು ಕಾತ್ಯಾಯಿನಿ ಮೈತ್ರಿ ಇಬ್ಬರಿಗೆ ಯಾಜ್ಞವಲ್ಲಿ ವಿಭಾಗ ಮಾಡಿ ನಾನು ಸನ್ಯಾಸಿ ಆಗ್ತೇನೆ, ಇನ್ನ ಭಾಗ ಕೊಟ್ಟಾಯ್ತಲ್ಲ ನಾನು ಹೊಡ್ತೇನೆ ಅಂತ ಹೇಳ್ತಾರೆ. ಆಗಿಡ್ತಾರೆ, ನೀವೇನು ಇದು ಹಣ ಕೊಟ್ರಲ್ಲ ಇದ್ರ ಮೋಕ್ಷ ಸಿಗುತ್ತಾ ಅಂತ ಕೇಳ್ತಾರೆ. ಸಿಗೋದಿಲ್ಲ ಅಂದ್ರೆ ಏನ ಅಹಂ ಮರುತಾನ ಶ್ಯಾಮ್ ಕಿಮ ಅಹಂ ತೇನ ಕುರಿಯಾಮ್. ಮೋಕ್ಷದ ಸಾಧನ ಆಗೋದಿಲ್ಲ ತಗೊಂಡು ನಾನೇನು ಮಾಡಲ್ಲ, ನನಗೆ ಬೇಕಾಗಿಲ್ಲ, ಮೋಕ್ಷದ ಹಾದಿನೇ ಹೇಳ್ರಿ ಅಂತ ಹೇಳ್ತಾರೆ. ಕಾಯ್ತಾಯಿನ ಒಪ್ಕೊಂಡ್ಬಿಡ್ತಾಳೆ, ಇವಳು ಒಪ್ಕೊಂಬುದಿಲ್ಲ. ಆಗ ಹೇಳ್ತಾರೆ, ಆಗ ಉದ್ದೇಶ ಮಾಡಿದ್ದೆ ಇವೆಲ್ಲ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ಇತಿ ಧ್ಯಾಸಿತವ್ಯ. ಅಲ್ಲಿನ ವಾಕ್ಯಗಳಿವೆಲ್ಲ ಕೂಡ ಒಬ್ಬ ಸ್ತ್ರೀಯಾಗಿ ಆಗಿ ಕೇಳ್ತಾಳೆ, ಮೋಕ್ಷಕ್ಕೆ ಸಾಧನ ಅಲ್ಲ ತಗೊಂಡು ನಾನು ಏನು ಮಾಡಲಿ, ಈಗ ಬಡಿಸಿರ್ತಾರೆ, ಇದು ನಾಟ್ ಫಾರ್ ಫಾರ್ ಯುವರ್ ಇನ್ಫಾರ್ಮೇಷನ್, ನಾಟ್ ಫಾರ್ ಈಟಿಂಗ್ ಅಂತ ಹೇಳಿದ್ರೆ ತಗ್ಬಿಸಾಕ್ಬಿಡಿ, ಯಾಕೆ ಹಾಕಿದ್ರೆ ಹಾಕಿದ್ರೆ ಅಂತ ಕೇಳ್ತಾರೆ. ಯಾಕೆ ಹಾಕಿದ್ರೆ ತಿಲ್ಲಕ್ಕಿಲ್ಲ ಅಂದ್ರೆ ಯಾಕೆ ಹಾಕಿದ್ರಿ, ಭುಕ್ತಿಗಿಲ್ಲ ಅಂದ್ರೆ ಎಲೆಯಲ್ಲಿ ಹಾಕಬಾರ್ದು, ಮುಕ್ತಿಗಿಲ್ಲ ಅಂದ್ರೆ ಜೀವನದಲ್ಲಿ ಇರಬಾರ್ದು. ಅರ್ಥ ಆಯ್ತಾ, ಎಲೆಯಲ್ಲಿ ಹಾಕಬೇಕಾದ್ರೆ ಭುಕ್ತಿಗೆ, ಸಾಧನೆ ಆಗ್ಬೇಕಾದ್ರೆ ಮುಕ್ತಿಗೆ, ಇಲ್ಲದವ್ರೆ ವೇಸ್ಟ್ ಆದಲ್ಲ, ಏನ್ ಉಪಯೋಗ ಏನದರಿಂದ. ಯುಕ್ತ ಸವಕ್ಷ ಉಭಯತ್ರ ವಿಚಿನ್ನತೆ ತ್ವಾಂ ಯೋಗೇನ ವನ್ಹಿಮಿವ ದಾರುಷು ನಾಣ್ಯತ ಶ್ಯಾ. ತ್ವಂ ವಾಯು ಅಗ್ನಿ ಅವನಿಹಿ ವಿಯತ್ ಅಂಬು ಮಾತ್ರಾಹ ಪ್ರಾಣೇಂದ್ರಿಯಾಣಿ ಹೃದಯಂ ಚಿದನುಗ್ರಹಸ್ಯ ಸರ್ವಂ ತ್ವಮೇವ ಸಗುಣೋ ವಿಗುಣಶ್ಚ ಭೂಮನ್ ನಾಣ್ಯತ್ವತಸ್ತ್ಯಪಿ ಮನೋವಚಸಾ ನಿರುಕ್ತಂ. ಎಷ್ಟು ಹೇಳ್ತಾರೆ, ವಾಯು ವಾಯು ಯಮೋಗ್ನಿ ವರುಣಶ್ಚ ಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ಅಂತ ಅರ್ಜುನ ಸ್ತೋತ್ರ ಮಾಡ್ತಾನಲ್ಲ ಹಾಗೆ. ತ್ವಂ ವಾಯು ಅಗ್ನಿ ವಾಯುರಗ್ನಿ ಅದೇ ರೀತಿ ಬಂದಿರೋ ಪದಗಳು. ಅವನಿಹಿ ವಿಯತ್ ಅಂಬು ಮಾತ್ರಾಹ, ವಾಯು ನೀನೆ, ಅಗ್ನಿ ನೀನೆ, ಭೂಮಿ ನೀನೆ, ವಿಯತ್ ಪಂಚಭೂತಗಳು, ಅಂಬು ಮಾತ್ರ, ಅಂಬು ಅಂದ್ರೆ ನೀರು, ಮಾತ್ರ ಅಂದ್ರೆ ತನ್ಮಾತ್ರಗಳು, ಅವಿಷ್ಟು ಕೂಡ ನೀನೇ ಆಗಿದ್ದಿ. ಈಗ ಜೊತೆ ಇನ್ನೇನು, ಪ್ರಾಣೇಂದ್ರಿಯಾಣಿ ಪ್ರಾಣಗಳು ಇಂದ್ರಿಯಗಳು ಹೃದಯಂ ಚಿತ್ ಅನುಗ್ರಹಶ್ಚ, ಚಿತ್ ಅಂದ್ರೆ ಜ್ಞಾನ, ಅನುಗ್ರಹ ಎಲ್ಲವೂ ನೀನೆ. ಎಲ್ಲವೂ ನೀನೆ ಅಂದ್ರೇನು, ಎಲ್ಲವೂ ನೀನಿಂದನೇ. ಮೊದಲನೇದಾಗಿ ನೀನೆ ಅಂದ್ರೆ ಆ ಶಬ್ದವಾಚ್ಯತ್ವ ಮೊದಲು, ಎರಡನೇದು ಅಂತರ್ಯಾಮಿತ್ವ, ಮೂರನೇದು ನಿಯಾಮಕತ್ವ, ಎಲ್ಲ ಅರ್ಥದಲ್ಲಿ ತಗೋಬೇಕಲ್ಲ. ಸರ್ವಂ ತ್ವಮೇವ ಸಗುಣ, ತ್ವಮೇವ ಸರ್ವಂ ಮಮ ದೇವ ದೇವ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಅದಕ್ಕೆ ಸರ್ವಂ ತ್ವಮೇವ ಅದೇ ಮಾತಿ. ಸಗುಣೋ ವಿಗುಣಶ್ಚ ಹೂಮನ್, ಸಗುಣನು ನೀನೆ, ವಿಗುಣನು ನೀನೆ, ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಸಗುಣ, ಪ್ರಾಕೃತ ಗುಣರಹಿತ ವಿಗುಣ, ಹೂಮನ್ ಪೂರ್ಣ ನೀನು, ನಾಣ್ಯ ತ್ವದಸ್ತಿ, ನಿನ್ನ ಬಿಟ್ಟರೆ ಯಾವುದೂ ಇಲ್ಲೇ ಇಲ್ಲ. ಅಪಿ ಮನೋವಚಸಾ ನಿರುಕ್ತಂ, ಮನೋವಚಸಾ ನಿರುಕ್ತಂ, ಮನಸ್ಸಿನಿಂದ ಮಾತಿನಿಂದ ತಿಳಿಯ ಹೇಳಬಲ್ಲಂತ ಮತ್ತೊಂದು ವಸ್ತು ಇಲ್ಲ. ಇನ್ನೊಂದರ್ಥ, ಮನೋವಚಸ ಅನಿರುಕ್ತಂ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ನಿನ್ನನ್ನು ಯಾವ ಮಾತುಗಳು ಯಾವ ಮನಸ್ಸುಗಳು ಪೂರ್ತಿ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಎರಡರ್ಥನೂ ಬರಾಗಿದೆ. ಕೇವಲೋ ನಿರ್ಗುಣಶ್ಚ ಅಂತ ಬರ್ತು ಉಪಶಿಸ್ತೇವೆ, ಪರಮಾತ್ಮ ಕೇವಲೋ ನಿರ್ಗುಣಶ್ಚ, ಕೇವಲೋ ಅನಿರ್ಗುಣಶ್ಚ, ಸಾತ್ಮ ತತ್ವಮಸಿ, ತತ್ವಮಸಿ ಅತತ್ವಮಸಿ, ಎರಡು ಬರೋ ಹಾಗೆ ಇಲ್ಲೆರಡು ಬರುತ್ತೆ, ಅರ್ಥ ಬೇರೆ ಮಾಡ್ಕೋಬೇಕಾಗ. ತ್ವಂ ವಾಯುರಗ್ನಿ ಅವನಿಹಿ ವಿಯದಂಬು ಮಾತ್ರಾಃ ಪ್ರಾಣೇಂದ್ರಿಯಾಣಿ ಹೃದಯಂ ಚಿತನುಗ್ರಹಶ್ಚ ಸರ್ವಂ ತ್ವಮೇವ ಸಗುಣೋ ವಿಗುಣಶ್ಚ ಭೂಮನ್ ನಾಣ್ಯತ್ವದಸ್ತ್ಯಪಿ ಮನೋವಚಸಾ ನಿರುಕ್ತಂ. ನೈತೇ ಗುಣಾ ನ ಗುಣಿನೋ ಮಹದಾದಯೋ ಯೇ ಸರ್ವೇ ಮನಃ ಪ್ರಭೃತಯ ಸಹ ದೇವಮರ್ತ್ಯಾ ಆದ್ಯಂತವಂತಃ ಉರುಗಾಯ ವಿದಂತಿ ಹಿ ತ್ವಾಂ ಏವಂ ವಿಮೃಶ್ಯ ಸುಧಿಯೋ ವಿರಮಂತಿ ಶಬ್ದಾತ್. ನಾ ಏತೇ ಗುಣಾ ನಾ ಗುಣಿನಃ ಮಹದಾದಯ ಯೇ ಸರ್ವೇ ಮನಃ ಪ್ರಭೃತಯ ಸಹ ದೇವಮರ್ತ್ಯಾ ಆದ್ಯಂತವಂತಃ. ಹೇ ಉರುಗಾಯ ವಿದಂತಿ ಹಿ ತ್ವಾಂ ಏವಂ ವಿಮೃಶ್ಯ ಸುಧಿಯ ವಿರಮಂತಿ ಶಬ್ದಾತ್. ಎಷ್ಟು ಒಳ್ಳೆ ಮಾತುಗಳವೆಲ್ಲ. ನೈತೇ ಗುಣಾ, ಗುಣಾ ಅಂದ್ರೆ ಸತ್ವಾದಿ ಗುಣಾಭಿಮಾನಿ ದೇವತೆಗಳು, ಶ್ರೀ ಭೂ ದುರ್ಗಾ. ಗುಣಿನಃ ಗುಣ ಹೊಂದಿರತಕ್ಕಂಥ ಅನೇಕ ವಸ್ತುಗಳು. ಸಹದೇವ ಮರ್ತ್ಯ ಮಹದಾದಿ ತತ್ವಗಳು ಅಂದ್ರೆ ಅಭಿಮಾನಿ ದೇವತೆಗಳು, ಬ್ರಹ್ಮಾದಿಗಳು. ಮನಃ ಪ್ರಭೃತಯ ಮನೋಭಿಮಾನಿಗಳು ಮೊದಲಾದವರು. ಸಹದೇವ ಮರ್ತ್ಯ ದೇವತೆಗಳು, ಮನುಷ್ಯರುಗಳು. ಆದ್ಯಂತವಂತಹ ಎಲ್ಲರಿಗೂ ಏನಿದೆ, ಇವರಿಗೆ ಆದಿ ಇದೆ ಅಂತ್ಯ ಇದೆ. ಹೇ ಉರುಗಾಯ ಉರುಧಾ ಗೀಯತೇತಿ ಉರುಗಾಯ, ದೇವರಿಗೆ ಉರುಗಾಯ ಅಂತ ಹೆಸರು. ಉರುಗಾಯ ಶ್ರೇಷ್ಠವಾದ ರೀತಿಯಲ್ಲಿ ಎಲ್ಲಾ ಶಾಸ್ತ್ರಗಳಿಂದ ಸರ್ವೋತ್ತಮತ್ವೇನ ಹಾಡಲ್ಪಡಬಹುದು. ವೇದೇಶ್ಚ ಸರ್ವೈ ರಹಮೇವ ವೇದ್ಯ, ಸರ್ವೇ ವೇದ್ಯ ಸರ್ವೇ ವೇದ ಯತ್ಪದ ಮಾಮನಂತಿ. ಆ ರೀತಿ ಎಲ್ಲರೂ ಕೂಡ ಆದ್ಯಂತವಂತ, ಆದ್ಯಂತ ಇರೋರು ಎಲ್ಲ ಕೂಡ ತ್ವಾಂ ನವಿದಂತಿ. ನೀನು ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಯಾರಿಗೂ ಕೂಡ. ನೀನು ಆದಿ ಅಂತ ಇಲ್ಲದವನು ನೀನು, ಆದಿ ಅಂತ ಇರೋ ಇವರು, ಆದಿ ಅಂತ ಇರತಕ್ಕಂಥ ಇವರಿಗೆ ಆದ್ಯಂತ ಎಲ್ಲ ನಿನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೇಗಾಗತ್ತೆ. ಏವಂ ವಿಮೃಶ್ಯ ಸುಧಿಯ ವಿರಮಂತಿ ಶಬ್ದಾತ್. ಸುಧಿಯ ಒಳ್ಳೆ ಜ್ಞಾನಿಗಳಾದವರು ಈ ರೀತಿ ಅರ್ಥ ಮಾಡಿಕೊಂಡು ಶಬ್ದಾತ್ ವಿರಮಂತಿ. ದೇವ್ರ ಬಗ್ಗೆ ಒಂದು ಸ್ಟೇಜಲ್ಲಿ ಏನ್ ಮಾಡ್ತಾರಂತೆ, ಶಬ್ದ ಹೇಳೋದಕ್ಕಾಗೋದಿಲ್ಲ, ಕ್ಲೋಸ್ ಮಾಡಿಬಿಡ್ತಾರೆ. ಎಷ್ಟೋ ಸ್ವೀಟ್ ಸಾಕಷ್ಟು ವರ್ಣನೆ ಮಾಡಬಹುದು, ಪೂರ್ತಿ ವರ್ಣನೆ ಮಾಡಕ್ಕೆ ಬರೋದಿಲ್ಲ. ಗೊತ್ತಾಗೋದು ಯಾವಾಗದು, ತಿಂದು ನೋಡಿದ್ರೆ ಅಷ್ಟೇ. ಆ ಸ್ಟೇಜಲ್ಲಿ ಸುಮ್ಮನೆ ಬಿಡ್ತಾರೆ. ಅದೇ ತರ ಹೇಳೋ ಸ್ಟೇಜ್ ಒಂದು, ಅನುಭವಿಸೋ ಸ್ಟೇಜ್ ಒಂದು. ದೇವ್ರ ಬಗ್ಗೆ ಹೇಳೋ ಸ್ಟೇಜ್ ಮುಗಿದ ಮೇಲೆ, ಪೂರ್ತಿ ಹೇಳೋದಕ್ಕಾಗಿ ಗೊತ್ತಾದ ಮೇಲೆ ಏನು ಹೇಳಿದ್ ಏನ್ ಮಾಡ್ಬಿಡ್ತಾರೆ ಅವರು, ಧ್ಯಾನ ಮಾಡ್ತಾ ಕೂತ್ಬಿಡ್ತಾರೆ. ಅದೊಂದು ಸ್ವಾರಸ್ಯನೇ. ಧ್ಯಾನ ಮಾಡೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ಇನ್ನು ಹೇಳೋದಕ್ಕಾಗೋದೇ ಇಲ್ಲ. ಅದರಿಂದ ಎಲ್ಲ ಪಡಿಸಿದ ಮೇಲೆ ಮೌನಾಗಿ ಊಟ ಮಾಡ್ತಿರ್ತಾರಲ್ಲ ಆ ಟೈಮ್, ಮೌನಾಗಿ ಊಟ ಮಾಡಿದ್ರು ಮಾತಾಡ್ಬಿಟ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅಲ್ಲಿ ಹೇಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಧ್ಯಾನ ಇದು ಭೋಜನ, ಅದು ಧ್ಯಾನ. ಧ್ಯಾನ ಅಂಬೋದೇನದು, ಊಟ ಅಂದ್ರೆ ಬಡಿಸಿದ್ದನ್ನ ತಿನ್ನೋದು. ಧ್ಯಾನ ಅಂದ್ರೆ ಏನು, ಕೇಳಿದ್ದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು, ದಟ್ ಈಸ್ ಧ್ಯಾನ. ಅರ್ಥ ಆಯ್ತಾ? ಅವನು ಯಾರಿಗೆ ಧ್ಯಾನ ಮಾಡಕ್ ಬರೋದಿಲ್ಲ ಅಂದ್ರೆ ಅವ್ರಿಗೆ ಬಡಿಸಿದ್ದು ಅರ್ಥ ಆಗಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಅರ್ಥ ಆದವನು ಏನ್ ಮಾಡ್ತಾನೆ, ಎಂಜಾಯ್ ಮಾಡ್ತಾನೆ, ದಟ್ ಈಸ್ ಕಾಲ್ಡ್ ಧ್ಯಾನ. ಎಂಜಾಯ್ ನೋಡ್ತಿರ್ತಾನೆ, ಯಾವ್ದೋ ಒಂದು ಕಾಮೆಂಟ್ ಈಗ ಯಾರು ಮಾತಾಡಿಸಿದ್ರು ಕೈ ಬಿಡ್ತಾನೆ, ಸುಮ್ಮನೆ ಅಂದ್ಬಿಡ್ತಾನೆ. ಗೊತ್ತಾಯ್ತಿಲ್ಲ, ಈ ಕೋಳಿ ಕೊಡ್ತಾನೆ, ಏನೇನೋ ಮಾಡ್ತಾನೆ, ಫುಲ್ ಇನ್ವಾಲ್ವ್ಮೆಂಟ್ ಅವನಿಗೆ ಬೇಕು ಅವನಿಗೆ. ಆದ್ರಿಂದಾಗಿ ಆ ರೀತಿ ಮಾಡ್ತಾನೆ. ಏನ ಮಾತಾ, ಯಾಕೆ ಮಾತಾಡಬಾರ್ದು? ಎರಡು ಮೂರು ಕಾರಣ ಗೊತ್ತಾಯ್ತು. ಒಂದು ಕಾರಣ, ಬಡಸೋರು ಸಿಕ್ಕಾಬಿಟ್ಟು ಇವ್ರು ಹಂಚೋದು ಕೂಡ ಬಡಸೋರು ಗತಿಯೇನ ಬೇಕು. ಈ ಮಧ್ಯ ಇವ್ನು ಮೇಲೆ ಕುತ್ಕೊಂಡು ಏನೋ ಮಾತಾಡ್ತಾ ಕುತ್ಕೊಂಡ್ಬಿಟ್ರೆ ಮುಂದಾಗೋದಾಗೆ. ಅದು ಒಂದು ಕಾರಣ. ಎರಡನೇ ಕಾರಣ ಏನಾಗುತ್ತೆ, ಯಾವಾಗಲೂ ಕೂಡ ರಸ ಅನುಸಂಧಾನ ಮಾಡಬೇಕು. ಗೊತ್ತಾಯ್ತಾ? ಯಾವ್ದು ಯಾವ್ದು ತಿನ್ಬೇಕಾದ್ರೆ ಅನ್ನ ಹಾಕಿ, ಇದ್ರಲ್ಲಿ ಯಾವ ಭಗವದ್ ರೂಪ ಇದೆ, ಯಾವ ದೇವತೆಗಳಿದ್ದಾರೆ, ಅದೆಲ್ಲ ಚಿಂತನೆ ಮಾಡಬೇಕು. ಚಿಂತನೆ ಮಾಡೋಕೆ ಮಾತಾಡಿದ್ರೆ ಏನಾಗುತ್ತೆ, ಎಕ್ಸಾಂಪಲ್ ಮಾತಾಡ್ತಾ ಕುತ್ಕೊಂಡ್ಬಿಟ್ರೆ ಬರೀತಾನೆ ಅವನು, ಬರೆಯೋಕ್ಕೆ ಸಾಧ್ಯ ಇಲ್ಲ. ಅನುಸಂಧಾನ ಬರಬೇಕಾದ್ರೆ ಎರಡಾಗಬೇಕು, ಲೌಕಿಕ ಕಾರಣ ಇದೆ, ವೈದಿಕ ಕಾರಣ ಇದೆ. ಜೊತೆಗೆ ಇನ್ನೇನಾಗುತ್ತೆ, ಮಾತಾಡ್ತಿದ್ರೆ ಗ್ಯಾಸು ಗಾಳಿ ನುಂಗ್ತಾ ಇರ್ತಾನೆ ಜೊತೆಗೆ, ಅದು ಕೂಡ ಸರಿಯಲ್ಲ. ಗಾಳಿ ನುಂಗೋದು ಕೂಡ ಅದು ಅನಾರೋಗ್ಯ ಕಾರಣ, ಅದೊಂದು ಕಾರಣ ಕೂಡ. ಅದಕ್ಕೆ ಮೌನನೇ ಮೌನ, ಮೌನ ವ್ರತ ಅಂತ ಕರೀತಾರೆ. ಅದಕ್ಕಾಗಿ ಮೌನ ವ್ರತದಿಂದ ಬಹಳ ಚಾತುರ್ಮಾಸದಲ್ಲಿ ಮಾಡ್ತಕ್ಕಂಥ ಅನೇಕ ವ್ರತಗಳಲ್ಲಿ ನಾಲ್ಕು ತಿಂಗಳು ಕೂಡ ಭೋಜನ ಕಾಲಕ್ಕೆ ಮೌನದಿಂದ ಇರೋದು. ಯಾವಾಗಲೂ ಮೌನದಿರು ಅತಿ ಶ್ರೇಷ್ಠ. ಅಟ್ಲೀಸ್ಟ್ ಅಧಿಕ ಮಾಸ ಚಾತುರ್ಮಾಸ್ಯಾದಿಗಳಲ್ಲಾದರೂ ಕೂಡ ಮೌನದಿಂದಿದ್ರೆ ಬಹಳ ಉಪಯೋಗ. ಏಕಾದಶಿ ಮೌನ, ಗುರುವಾರ ಮೌನ ಮಾಡಿರ್ತದೆ ಕೆಲವರು, ಒಂದು ವಾರಕ್ಕೆ ಒಂದು ದಿವಸ ಮೌನ ಅಂತ ಕೆಲವರು. ಆ ರೀತಿ ಅನೇಕ ರೀತಿ ಭರತರ ಜನ್ಮದಲ್ಲೇ ಮಾತಾಡಲಿಲ್ಲ, ಪೂರ್ತಿ ಮೌನ ವ್ರತಾನೆ ಆ ವ್ರತ. ಅದು ಒಂದು ಮೌನ. ನಾವು ಸುಮ್ಮನೆ ಸುಮ್ಮನೆ ಇದ್ರೆ ಅಲ್ಲ, ಮೂಕನ ಮೌನವ್ರತ ಅಂತ ಕರೆಯೋದಿಲ್ಲ. ಯಾತಕ್ಕೆ? ಮೂಕ ಒಂದು ಮಾತಾಡೋದಲ್ಲ ಮೌನವ್ರತ ಅಂತ ಕರೆಯೋದಿಲ್ಲ. ಆದರೆ ಯಾಕೆಂದ್ರೆ ಅಲ್ಲಿ ಮಾತಾಡಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಮೌನವ್ರತ ಅಲ್ಲ. ಮಾತಾಡಕ್ಕೆ ಬರಬೇಕು, ಮಾತಾಡಬಾರದು. ಕೆಟ್ಟ ನಿಂತು ವೆಹಿಕಲ್ನ ಯಾರು ಬ್ರೇಕಿಗೆ ಹಾಕಲಿಕ್ಕೆ ಹೋಗೋದಿಲ್ಲ ಅದಕ್ಕೆ. ಯಾಕೆ? ಅದು ಹೋದ್ರೆ ಬ್ರೇಕ್ ಹಾಕ್ಲಕ್ಕೆ ಫಸ್ಟ್. ಆದ್ದರಿಂದ ಯಾರಿಗೂ ಕೂಡ ಕೆಟ್ಟ ನಿಂತು ವೆಹಿಕಲ್ ಕಂಟ್ರೋಲ್ ಎಂಬ ಹೆಸರಾಗಿಲ್ವೋ, ಮೂಕನನ್ನು ಏನಂತ ಕರೆಯೋದಿಲ್ಲ, ಸಂಯಮಿ ಅಂತ ಕರೆಯೋದಿಲ್ಲ. ಮಾತು ಬಂದಿರಬೇಕು, ಮಾತಾಡಬಾರದು. ಅದನ್ನ ಯೋಗ ಅಂತ ಕರೀತ. ಹೌದು, ಮಾಡಿ ಕಾಷ್ಠ ಮೌನ ಮಾಡ್ದು. ಆಚಾರದ ಕಥೆ ಅಂತ ಇದ್ದೇ ಇದೆಯಲ್ಲ, ಕಾಷ್ಠಮೌನವಾದ ಕಾಷ್ಠ ಮೌನವಾದದಾದ ಉಪವಾಸಂ ಕಾಷ್ಠವತ್ ಮೌನಂ. ಜನಪದಾರ್ಥ ಮಾತಾಡತ್ತೇನು, ಮಾತಾಡೋದಿಲ್ಲ ಆಚಾರ ಹಾಗಿದ್ರೆ. ಆದ್ರೆ ಪ್ರವಚನವೆಲ್ಲ ಇದ್ದಿದ್ದೆ, ಅದನ್ನು ಮೌನ ಭಂಗ ಅಂತ ಕರೆಯೋದಿಲ್ಲ. ತತ್ವೇ ಮನೋ ಏನ ನಿರುಕ್ತ ಅನಿರುಕ್ತ ನಿರುಕ್ತ ನಿರುಕ್ತ. ಹೌದು, ಯಾತಕ್ಕೆ ಪೂರ್ತಿ ಹೇಳೋದಿಲ್ಲ ಅಂತ ಅದಕ್ಕೆ ಹೇಳ್ತಿರೋದು. ಪೂರ್ತಿ ಹೇಳೋದಕ್ಕೆ ಬರದೆ ಆ ವೇದಗಳಿಗೆ ಗೊತ್ತಾಗಿಲ್ಲ. ವೇದ ಗೊತ್ತಾಗಿದೆಯಾ? ವೇದಗಳು ಪರಮಾತ್ಮ ಅಂತ ಬಾಯಿಂದ ಬಂದರೂ ಕೂಡ ವೇದಗಳು ಬೇರೆ, ಪರಮಾತ್ಮ ಬೇರೆ. ಸೊ ವೇದಗಳು ಕೂಡ ಪರಮಾತ್ಮನ ಪೂರ್ತಿ ಹೇಳೋದಿಲ್ಲ, ಗೊತ್ತಾಯ್ತಾ? ನಮಗೆ ಗೊತ್ತಾಗೋದಿಲ್ಲಲ್ಲ, ಹೇಳಿದಷ್ಟು ನಮಗೆ ಗೊತ್ತಾಗದ್ರೆ ವಿಚಾರ ಬೇರೆ. ಆದ್ರೆ ವೇದಗಳು ಕೂಡ ಏನ್ ಮಾಡೋದಿಲ್ಲ, ದೇವರು ಪೂರ್ತಿ ಹೇಳೋದಿಲ್ಲ. ದೇವರನ್ನು ತಿಳ್ಕೊಂಡಿರೋದು ಪೂರ್ತಿ ಯಾರು? ಅವನೊಬ್ನೇ. ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವ ಪುರುಷೋತ್ತಮ. ಇನ್ನೂ ತಮಾಷೆ ಅಂದ್ರೆ ಸಾಮಾನ್ಯ ತಮ್ಮ ಬಗ್ಗೆ ಹೆಚ್ಚಾಗಿ ಗೊತ್ತಿರೋದು ಯಾರಿಗೆ? ತಮಗೆ ಸಾಮಾನ್ಯವಾಗಿ, ಗೊತ್ತಾಯ್ತಾ? ಅದು ಎಲ್ಲ ಕೈಸು ಅನ್ವಯ ಆಗೋದಿಲ್ಲ. ಇಲ್ಲದಿದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ತಿದ್ರು? ಎಲ್ಲ ತಮಗೆ ಗೊತ್ತಿದ್ದಿದ್ರೆ ಡಾಕ್ಟರ್ ಹತ್ರ ಹೋಗ್ತಿರಲಿಲ್ಲ. ಸಾಮಾನ್ಯವಾಗಿ ಅಷ್ಟೇ, ಕೆಲವು ವಿಷಯದ ಬಗ್ಗೆ. ಕೆಲವು ಆತ್ಮಸಾಕ್ಷಿ ಅಂತಾರಲ್ಲ ಹಾಗೆ. ಯಾವಾಗ ಗುಣ ಲಿಮಿಟೇಷನ್ ಬಂತು ಅಲ್ಲಿ ಕತೆ ಮುಗೀತು ಅಂತ. ವೇದಗಳು ಅನಂತ, ಅನಂತ ವೇದಗಳಿಗೂ ದೇವ್ರನ್ನ ಹೇಳೋದಕ್ಕಾಗೋದಿಲ್ಲ ಅಂದ್ರೆ ದೇವ್ರ ಗುಣಗಳು ಅನಂತ 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 ವೇದಗಳಿಂದ ಅನಂತ ಅಂತ ಹೇಳಲ್ಪಟ್ಟವ ಹೊರತು ಯಾವ ಕಾಲದಲ್ಲೂ ಸಾಧ್ಯ ಇಲ್ಲ. ಅದಕ್ಕೆ ವಿರಮಂತಿ ಶಬ್ದ, ಶಬ್ದಗಳು ಸ್ಟಾಪ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ತತ್ವೇ ಮನೋ ದರ್ಶನೇ ದುರ್ಗಪಿ ಸ್ತುತೌ ಚ ವಾಕ್ ಕರ್ಮಣಿ ಹ್ಯಪಿ ಕರೌ ಶ್ರವಣಂ ಕಥಾಯಾಂ ತ್ವಂ ಸೇವಯಾ ತ್ವಯಿ ವಿನೇತಿ ಷಡಂಗಯಾ ಕಿಂ ಭಕ್ತಿಂ ಜನ ಪರಮಹಂಸ ಕಥೌ ಲಭೇತಾ. ಈಗ ಹೇಳ್ತಾರೆ, ತತ್ವೇ ಮನಃ ದರ್ಶನೇ ದೃಕ್ ಅಪಿ ಸ್ತುತೌ ಚ ವಾಕ್ ಕರ್ಮಣಿ ಹೇಪಿ ಕರೌ ಶ್ರವಣಂ ಕಥಾಯಾಂ ಸಂಸೇವಯಾ ತ್ವಯಿ ವಿನಾ ಇತಿ ಷಡಂಗಯಾ ಕಿಂ ಭಕ್ತಿಂ ಜನ ಪರಮಹಂಸ ಕಥೌ ಲಭೇತ. ನಮ್ಮ ಇಂದ್ರಿಯಗಳು ಹೇಗಿರಬೇಕು ಅಂತ ಹೇಳ್ತಾನೆ. ತತ್ವೇ ಮನಃ, ಮನಸ್ಸಲ್ಲಿರಬೇಕು ಯಾವಾಗಲೂ ತತ್ವದಲ್ಲಿರಬೇಕು. ದರ್ಶನೇ ದೃಕ್, ದೃಕ್ ಅಂದ್ರೆ ನೋಟ, ದೃಷ್ಟಿ, ಕಣ್ಣುಗಳು ದರ್ಶನದಲ್ಲಿರಬೇಕು. ಸ್ತುತೌ ಚ ವಾಕ್, ದೇವರು ಸ್ತೋತ್ರ ಮಾಡತಕ್ಕಂಥ ವಿಷಯದಲ್ಲಿ ನಾಲಿಗೆ ಇರಬೇಕು. ಕರ್ಮಣಿ ಹೇಪಿ ಕರೌ, ದೇವ್ರ ಪೂಜೆ ಇತ್ಯಾದಿಕ್ಕೆ ದೇವರು ಕೆಲಸ ಮಾಡೋದ್ರಲ್ಲಿ ಕೈಗಳಿರಬೇಕು. ಶ್ರವಣಂ ಕಥಾಯಂ, ಕಿವಿಯಲ್ಲಿರಬೇಕು, ದೇವ್ರ ಮೇಲೆ ಕೇಳೋದಕ್ಕಿರಬೇಕು. ಸಂಸೇವಯ ತ್ವಯ್ಯ ವಿನೇತಿ ಷಡಂಗಯ ಕಿಂ, ಈ ರೀತಿ ಇಲ್ಲದೆ ಹೋದ್ರೆ ಆರಿಂದ ತಗೊಂಡು ಏನ್ ಮಾಡಬೇಕು ಅಂತ ಹೇಳ್ತಾರೆ. ಐದು ಜ್ಞಾನೇಂದ್ರಿಯ, ಒಂದು ಮನಸ್ಸು ಎಷ್ಟಾಯ್ತು ಅಲ್ಲಿಗೆ? ಆರು. ಅದಕ್ಕೆ ಷಡಂಗಯ ಕಿಂ, ಆ ಷಡಂಗಯ ಸಾಧನೆಯಿಂದ ಏನು ಉಪಯೋಗ, ಅದರಿಂದ ಏನು ಉಪಯೋಗ ಬರೋದಿಲ್ಲ. ಆ ಎಲ್ಲ ಸೇವೆಗಳು ವ್ಯರ್ಥ ಆಗುತ್ತೆ. ಭಕ್ತಿಂ ಜನ ಪರಮಹಂಸ ಗತೌ ಲಭೇತ. ಅವನೇನ್ ಮಾಡಬೇಕು, ಯಾರು ಇಂದ್ರಿಯಗಳನ್ನು ದೇವರು ಯಾತಕ್ಕೆ ಕೊಟ್ಟಿದ್ದಾನೆ ಅಂದ್ರೆ ದೇವರಲ್ಲಿ ಭಕ್ತಿಯನ್ನು ಪಡಿಲಿಕ್ಕೆ ಉಪಯೋಗ ಮಾಡಿಕೊಳ್ಳಿ ಅಂತ ಕೊಟ್ಟಿದ್ದಾನೆ ಹೊರತು ಬೇರೆ ಇಲ್ಲ. ನಮ್ಮ ಹೇಳಿದ್ರೆ ಬಾಯಲ್ಲಿ ಕೇಳಿ ತಿಳ್ಕೊತೀವಿ, ದಾರಿ ಇದೆ ನಮ್ಗೆ ಗೊತ್ತಿಲ್ಲ, ಕೇಳಿ ತಿಳ್ಕೊತಾನೆ, ಇನ್ನೊಬ್ಬರಿಗೆ ಹೇಳ್ತಾನೆ ಅಥವಾ ನೋಡಿ ತಿಳ್ಕೊತಾನೆ. ಆ ರೀತಿ ಹೇಗಿರಲು, ಹೊರಗಿನ ಹಾದಿಯನ್ನು ನಾವು ಪಂಚೇಂದ್ರಿಯಗಳನ್ನು ಯಾವುದಕ್ಕೆ ಉಪಯೋಗಿಸ್ತೇವೆ? ಈ ಜಗತ್ತಿನ ಜ್ಞಾನಕ್ಕೆ ಉಪಯೋಗಿಸ್ತೇವಲ್ಲ, ಅದೇ ರೀತಿ ಯಾರ ಬಗ್ಗೆ ಉಪಯೋಗಿಸ್ಬೇಕು ಅದನ್ನ? ಜಗನ್ನಾಥನಾದ ಪರಮಾತ್ಮನ ಜ್ಞಾನಕ್ಕೆ ಉಪಯೋಗಿಸ್ಬೇಕು. ವಸ್ತು ಅದರ ಸ್ವಾಮಿ, ವಸ್ತು ಅದರ ಸ್ವಾಮಿ. ಯಾವುದೇ ಒಂದು ವಸ್ತು ಕಟ್ಟ ತಕ್ಷಣ ಏನು ನೆನಪಾಗಬೇಕು, ಅದರ ಸ್ವಾಮಿ ಯಾರು? ಈಶಾವಾಸ್ಯ ಮಿದಂ ಸರ್ವಂ ಉತ್ತರ. ಈಗ ಎಲ್ಲ ಕಡೆಗೂ ದೇವರ ಧ್ಯಾನ ಮಾಡಲಿಕ್ಕೆ ಬರುತ್ತೆ, ಆ ರೀತಿ ಬರದೇ ಹೋದರೆ ಏನು ಉಪಯೋಗ, ಅದು ಏನು ಪ್ರಯೋಜನಕ್ಕೆ ಬರಲಿಲ್ಲ. ಭಕ್ತಿಂ ಜನ ಪರಮಹಂಸ ಗತೌ, ಪರಮಹಂಸ ಗತೌ, ಪರಮಹಂಸರಿಂದ ಹೊಂದಲ್ಪಕ್ಕಂಥ ಗತಿ ಪರಮಹಂಸ ಗತಿ. ಪರಮಹಂಸ ಅಂದರೆ ಶ್ರೇಷ್ಠ ಸನ್ಯಾಸಿಗಳು ಅಂತ ಒಂದರ್ಥ. ಇನ್ನು ಹಂಸ ಅಂದರೆ ಶುದ್ಧ, ಬಹಳ ಶುದ್ಧರಾದಂಥ ಮುಕ್ತಿಯೋಗ್ಯ ಜೀವಿಗಳಿದ್ದಾರಲ್ಲ, ಅವರಿಗೆ ಸಿಗ್ತಕ್ಕಂಥ ಜ್ಞಾನ ಸಿಗಬೇಕಾ ರೀತಿ ಸಾಧನೆಯನ್ನು ಮಾಡಬೇಕು, ಇಲ್ಲ ಹೋದರೆ ಇಲ್ಲ. ಅದು ಮತ್ತೆ ಸೇರಿಸ್ತಾರೆ, ಅಭಿಶಬ್ದ ಪಾದೌ ತವ ಕ್ಷೇತ್ರಾನುಗಮನೆ ಅಭಿಯೋಜ್ಯ ಮಿತಿ ಯಜ್ಞ. ಇಲ್ಲಿ ಪಾದಗಳ ಬಗ್ಗೆ ಹೇಳಿಲ್ಲ ಆದರೆ ಸೇರಿಸ್ಕೋಬೇಕಾದ್ರೆ ಏನಂತ, ದೇವರ ಪಾದ ದೇವಸ್ಥಾನಕ್ಕೆ ಹೋಗೋದು, ತೀರ್ಥಯಾತ್ರೆ ಮಾಡೋದ್ರಲ್ಲಿ ಯಾವುದಕ್ಕೆ ಉಪಯೋಗಿಸ್ಬೇಕು, ಪಾದಗಳನ್ನು ಉಪಯೋಗಿಸ್ಬೇಕು. ಅದೇ ರೀತಿ ಇನ್ನೇನೇನು ಬಿಟ್ಟಿದ್ದಾರೆ ಅದೆಲ್ಲ ಉಪಲಕ್ಷಣ ಅಂತ. ಏನ ಸ್ವಾಮಿತ್ವ ಪರಮಾತ್ಮರ ನಿಯಾಮಕತ್ವ ಇದೆ ದೇವರಿಗೆ, ನಿಯಾಮಕತ್ವ ಇದೆ. ಮತ್ತು ತತ್ತದಾಕಾರತ್ವ ಇದ್ದೇ ಇದೆ, ತತ್ತದಾಕಾರತ್ವ ಇದೆ. ಚೈತನ್ಯ, ಚೈತನ್ಯದ ಭಾಗ ಇಲ್ಲ. ಜಡ ಪದಾರ್ಥಗಳಲ್ಲಿ ಚೈತನ್ಯ ಮತ್ತು ಸುಖಾದಿಗಳನ್ನು ಅನುಸಂಧಾನ ಮಾಡಬಾರದು, ಯಾಕೆ ಜಡಗಳಿಗಿಲ್ಲ. ನಿಯಾಮಕತ್ವ ಜಡಕ್ಕೆ ಬೇಕೇ ಬೇಕಲ್ಲ. ಉದಾಹರಣೆಗೆ ಯಾರು ನೋಡ್ತಿರ್ತಾರೆ ಅಂತ ಹೇಳೋದಿಲ್ಲ, ಡ್ರಂಕ್ ಇಟ್ಟಿರ್ತಾನೆ ಜಡ ಪದಾರ್ಥ, ನಿಯಾಮಕತ್ವ ಇಲ್ಲದವ್ರು ಹೊತ್ಕೊಂಡು ಹೋಗ್ತಾರೆ ಯಾರು, ಓದ್ತಾನೆ. ಅದಕ್ಕೆ ಜಾಸ್ತಿ ಬೇಕು, ಯಾಕೆ ಮಾತಾಡಕ್ಕೆ ಬರೋದಿಲ್ಲ. ಅದಕ್ಕೆ ಚಿಕ್ಕ ಮಕ್ಕಳು ಕೂಡ ಅಥವಾ ಒದರಾದ್ರೂ ಒದರ್ತಾರೆ, ಅದು ಒದರೋದೂ ಇಲ್ಲ ಡ್ರಂಕ್ ಒಯ್ದು ಯಾರು ಕೂಡ. ಅದರಿಂದ ಜಾಸ್ತಿ ಬೇಕಾದ್ರಿಂದ ಜಡವತಿ ನಿಯಾಮಕತ್ವ ಇದೆ. ಅಂದ್ರೆ ಜಡವಸ್ತುಗಳ ಮೇಲೆ ದೇವರ ನಿಯಾಮಕತ್ವ ಒಪ್ಪದೆ ಹೋದ್ರೆ ಜಡವಸ್ತುಗಳು ಏನಂತ ಸ್ವತಂತ್ರ ಅಂತಾಗುತ್ತೆ. ಅದೆಲ್ಲ ಒಟ್ಟಿನ ಮೇಲೆ ಹೇಳ್ಬಿಡ್ತಾರೆ, ಯಾವ ವಸ್ತು ಎಷ್ಟೆಷ್ಟು ಡಿಪೆಂಡೆನ್ಸ್ ಇದೆಯೋ ಅಷ್ಟಕ್ಕೂ ಪರಮಾತ್ಮ ನಿಯಾಮ. ಅಷ್ಟು ತಿಳ್ಕೊಂಡ್ಬಿಟ್ರೆ ತತ್ತ ಶಬ್ದವಾಚ್ಯತ್ವ, ತತ್ತದ ಆಕಾರಣ, ತದ್ ಗತತ್ವ, ತದ್ ನಿಯಾಮಕತ್ವ ಅವೆಲ್ಲ ಇದೆ. ಆದ್ರೆ ಇದಿಲ್ಲ, ಬಿಂಬರೂಪ ಅವೆಲ್ಲ ಇಲ್ಲ, ಯಾಕೆ ಚೇತನವಾದ್ರಿಂದ ಇಲ್ಲ. ನಾರದ ಭುವಾಚ ಏತಾವದ್ ವರ್ಣಿತ ಗುಣೋ, ಇದಿಷ್ಟು ಪ್ರಹ್ಲಾದ ಸ್ತೋತ್ರ ಮುಗಿತು. ಗುಣೋ ಭಕ್ತ್ಯಾ ಭಕ್ತೇನ ನಿರ್ಗುಣ ಪ್ರಹ್ಲಾದಂ ಪ್ರಣತಂ ಪ್ರೀತೋ ಗತಮನ್ಯುರಭಾಷತ. ಏತಾವತ್ ವರ್ಣಿತ ಗುಣ, ನಾರದರಿಗೆ ಭಾರಿ ಖುಷಿ, ತಮ್ಮ ಶಿಷ್ಯ ಕೇಳಿದ್ದಷ್ಟೇ ಇಲ್ಲ, ದೇವ್ರು ನೋಡೇ ಬಿಟ್ಟ ಅಂತ ಹೇಳ್ಬಿಟ್ಟು. ಏತಾವತ್ ವರ್ಣಿತ ಗುಣ ಭಕ್ತ್ಯಾ ಭಕ್ತೇನ ನಿರ್ಗುಣ, ಭಕ್ತನಾದ ಭಕ್ತೇನ ಭಕ್ತನಾದ ಪ್ರಹ್ಲಾದನಿಂದ, ಭಕ್ತ್ಯಾ ಭಕ್ತಿಯಿಂದ ಏತಾವತ್ ಈ ರೀತಿಯಾಗಿ ವರ್ಣಿತ ಗುಣ, ಗುಣ ವರ್ಣಿತ ಗುಣನಾದಂತಹ ನಿರ್ಗುಣ ಅಪ್ರಾಕೃತ ಗುಣನಾದ ನರಸಿಂಹನು, ಗತಮನ್ಯು ಕೋಪ ಬಿಟ್ಟವನಾಗಿ, ಪ್ರಣತಂ ಪ್ರಹ್ಲಾದಂ ನಮಸ್ಕರಿಸಿದ ಪ್ರಹ್ಲಾದನಿಗೆ, ಪ್ರೀತ ಅಭಾಷತ ಬಹಳ ಪ್ರೀತಿಯಿಂದ ಮಾತನಾಡಿದ. ಶ್ರೀ ಭಗವಾನುವಾಚ. ಪ್ರಹ್ಲಾದ ಭದ್ರ ಭದ್ರಂತೆ ಪ್ರೀತೋಹಂ ತೇ ಅಸುರೋತ್ತಮ ವರಂ ಋಣೀಶ್ವ ಅಭಿಮತಂ ಕಾಮಪೂರೋಸ್ಮ್ಯಹಂ ಋಣಾಂ. ಪ್ರಹ್ಲಾದ ಭದ್ರ ಭದ್ರಂತೆ ಪ್ರೀತಃಹಂ ತೇ ಅಸುರೋತ್ತಮ ವರಂ ಋಣೀಶ್ವ ಅಭಿಮತಂ ಕಾಮಪೂರ ಅಸ್ಮಿ ಅಹಂ ಋಣಾಂ. ಪ್ರಹ್ಲಾದ ಭದ್ರ ನಿನಗೆ ಒಳ್ಳೆಯದಾಗಲಿ, ಹೇ ಭದ್ರ ಪ್ರಹ್ಲಾದ ಭದ್ರಂತೆ ನಿನಗೆ ಒಳ್ಳೆಯದಾಗಲಿ. ಪ್ರೀತೋಹಂಸೆಯಸ್ಸು ಅಸುರೋತ್ತಮ, ನಿನ್ನ ಬಗ್ಗೆ ಭಾರಿ ಪ್ರೀತನಾಗಿದ್ದೆ ನಾನು. ವರಂ ಋಣೀಶ್ವ ಅಭಿಮತಂ, ಬೇಕಾದ ಅಭಿಮತಂ ಅಂದರೆ ಬೇಕಾದ ವರಂ ವರವನ್ನು ಋಣೀಶ್ವ ಕೇಳಿಕೋ. ಕಾಮಪೂರ ಅಸ್ಮಿ ಅಹಂ ಋಣಾಂ, ನಾನು ಯಾರು ಗೊತ್ತಾ ಋಣಾಂ, ಎಲ್ಲ ಜನರಿಗೂ ಕೂಡ ಕಾಮಪೂರ, ಕಾಮಪೂರ್ಣ ಮಾಡುವವನು, ಬಯಕೆಯನ್ನ ಪೂರ್ಣ ಮಾಡುವವನು ನಾನಾದ್ದರಿಂದ ಕೇಳಿಕೊ ಅಂತ ಹೇಳಿದ. ಮಾಮ ಪ್ರೀಣತ ಆಯುಷ್ಮನ್ ದರ್ಶನಂ ದುರ್ಲಭಂ ಹಿಮೇ ದೃಷ್ಟ್ವಾ ಮಾಂ ನ ಪುನರ್ಜಂತು ಆತ್ಮಾನಂ ತಪ್ತು ಅರ್ಹತಿ. ಮಾಂ ಅಪ್ರೀಣತ ಆಯುಷ್ಮನ್, ಆಯುಷ್ಮನ್ ಪ್ರಹ್ಲಾದ ಮಾಂ ನನ್ನನ್ನ ಅಪ್ರೀಣತ ಸಂತೋಷಪಡಿಸಿದ್ದಿ, ಪ್ರೀಣಯಾಮ ವಾಸುದೇವಂ ಅಂತ ಹೇಳಿದಾಗ. ದರ್ಶನಂ ದುರ್ಲಭಂ ಹಿಮೇ, ದರ್ಶನಂ ದುರ್ಲಭಂ ಹಿಮೇ, ನನ್ನ ದರ್ಶನ ಬಹಳ ದುರ್ಲಭ. ದೃಷ್ಟ್ವಾ ಮಾಂ ನ ಪುನರ್ಜಂತು ಆತ್ಮಾನಂ ತಪ್ತು ಅರ್ಹತಿ. ಜಂತು ಒಬ್ಬ ಜೀವಿ ಮಾಂ ದೃಷ್ಟ್ವಾ ನೋಡಿದ ಮೇಲೆ ಪುನಃ ಮತ್ತೆ ಆತ್ಮಾನಂ ತನ್ನನ್ನ ನಾ ತಪ್ತು ಅರ್ಹತಿ, ನೋಯಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನ್ನ ಕಣ್ಮೇಲೆ ಏನು ಹೋಗಿಬಿಡ್ಬೇಕು, ಅಲ್ಲಿಗೆ ನೋವು ಹೋಗಿಬಿಡು. ನೀರಲ್ಲಿ ಮುಡಿದ ಮೇಲೆ ಮತ್ತೆ ಇನ್ನೋ ಅವನು ಬಿಸಿ ಅಂತ ಹೇಳಿದ ಅರ್ಥ ಇಲ್ಲ. ನೀರಲ್ಲಿ ಮುಡಿದ ಮೇಲೆ ಹೇಗೆ ನಮಗೆ ತಾಪ ಹೋಗಿಬಿಡಬೇಕು, ಆ ರೀತಿಯಲ್ಲಿ ನಾನು ಅನುಗ್ರಹ, ನಾನು ಕಣ್ಣಿ ಬಿದ್ದ ಮೇಲೆ ಏನಿಲ್ಲ. ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಶ್ಯ ಕರ್ಮಾಣಿ ತಸ್ಮಿನ್ ದೃಷ್ಟ್ವಾ ಪರಾಬರೆ. ಇನ್ನೇನು ಉಳಿಯೋದೇ ಇಲ್ಲ, ಅದರಿಂದಾಗಿನೇ ಏನ್ ಬೇಕು, ಇನ್ನು ತಾಪದ ಹೆಸರೇ ಇಲ್ಲ ನಿನಗೆ. ಅಪ್ರೀಣತ ಅಂಬುದು ಪಾಸ್ಟ್ ಟೆನ್ಸ್, ಅಪ್ರೀಣತ ಸಂತೋಷಪಡಿಸಿದಿ. ಏನೋ ಏನೋ ಪರಮಾತ್ಮ ಹೌದು, ಅದಕ್ಕೆ ಏನು 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 ಮಾಡಿ ನಿಮ್ಮ ಪ್ರಕಾರ ಅದು ಅಬ್ಜೆಕ್ಷನ್ ಆದರೆ ಕೊಡಬಾರ್ದಾಗಿತ್ತು. ಹೌದು ಹೌದು, ಕರೆಕ್ಟ್. ಅದು ಅಸುರೋತ್ತ, ಅದು ಅನೇಕ ಅರ್ಥ. ಅದಕ್ಕೆ ಹೊರಗಿನ ಅರ್ಥ ಏನು ಅಂದ್ರೆ ಅಸುರನೇನು ಆ ನಿಜವಾಗಲೂ ಉತ್ತಮ, ಆ ರೀತಿ ಅರ್ಥ. ದೇಹತಃ ಅಸುರ ಸ್ವರೂಪತಃ ಉತ್ತಮ ಅಂತ ಆ ರೀತಿ ಅನ್ವಯ. ಇನ್ನೊಂದರ್ಥ ಅಸುರೇಶು ಉತ್ತಮ, ಅಸುರೇಶು ಅಂದ್ರೆ ಅಸೌರಭಂತೆ ಇತಿ ಅಸುರ, ಅಸೌ ಪ್ರಾಣದೇವರ ಭಕ್ತರಲ್ಲಿ ಉತ್ತಮ ನೀನು, ಇನ್ನೊಂದು ಅರ್ಥ. ಅದಕ್ಕೆ ಗೊತ್ತಾಯ್ತಾ, ಪ್ರಾಣದೇವರ ಭಕ್ತರಲ್ಲಿ ಉತ್ತಮ, ಯಾಕೆಂದ್ರೆ ಪ್ರಾಣದೇವರ ಸನ್ನಿಧಾನ ಇದೆ ಅದು. ಅದರಿಂದ ಪ್ರಾಣದೇವರ ಭಕ್ತರ ಉತ್ತಮನಾದವನೇ ಅಸೌರಮಂತೆ ಇತಿ ಅಸುರಾಹ ಅಂತ ವಿಗ್ರಹ. ಅಸು ಅಂದ್ರೆ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣದಲ್ಲಿ ಮನಸ್ಸಾಗಿದೆ ಅಂತ ಕರೀತಾರೆ. ಬದ್ಧಶಾಸ್ತ್ರ ಓದಲು ಅಸುರರು, ಯಾಕೆ ಸದಾ ಪ್ರಾಣಶಾಸ್ತ್ರ ಓದ್ಕೊಳ್ಳೋದು ಅಸುರರು ಅಂತ ಕರೆದ್ರು. ಆ ಥರ ಈ ಅರ್ಥದಲ್ಲಿ ಒಳ್ಳೆಯದು. ಸುರ ಅಂಬ ಕೆಟ್ಟ ಶಬ್ದ ಇಲ್ಲೇನೀಗ, ಅಸುರ ಅಂಬೋದು ಒಳ್ಳೆ ಶಬ್ದ ಐತೆ, ಕೆಟ್ಟ ಶಬ್ದ ಇದೆ. ಸುರ ಅಂದ್ರೆ ಒಳ್ಳೆಯದು, ಸುರ ಅಂದ್ರೆ ಬಾಡಿ ಕೆಟ್ಟದ ಹೋದಲ್ಲ, ಆ ಥರ. ಅಸುರ ಶಬ್ದ ಎರಡು ಎರಡರ್ಥಲ್ಲೂ ಬರುತ್ತೆ ವೇದಗಳಲ್ಲಿ. ಅಸುರ ಶಬ್ದ ಮುಖ್ಯವಾಗಿ ಯಾವುದಕ್ಕೆ ಉಪಯೋಗಿಸ್ತಾರೆ, ಒಳ್ಳೆ ಅರ್ಥಲ್ಲೇ ಉಪಯೋಗಿಸೋದು. ಅನಂತರ ಆ ರೀತಿಯಲ್ಲಿ ಬರ್ತಾ 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 ಬೇರೆ ಅರ್ಥ ಬಂತು. ಬಟ್ ಮೂಲತಃ ವೇದದಲ್ಲಿ ಎರಡು ಅರ್ಥನೂ ಇದೆ. ಅದು ಎಷ್ಟು ಉಪಯೋಗ ಆಯ್ತು. ಪ್ರೀಣಂತಿ ಯಥಮಾಂ ವೀರಾಹ ಸರ್ವಭಾವೇನ ಮಾಧವ ಶ್ರೇಯಸ್. ಅದಕ್ಕೆ ವೀರಪ್ಪನೇ ಹೇಳ್ತಾನೆ, ಇದ್ದಿದ್ದಕ್ಕೆ ಮೂರು ಚಸ್ಕೆಗಳ ಕಾಲ ಎಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ತು ಅಂತ ಹೇಳಿದಾಗ ಹೌದಲ್ಲ, ಅದು ಕೆಟ್ಟದಿದ್ದು ಒಳ್ಳೇದು ಅಷ್ಟೇ ಡಿಫರೆನ್ಸ್ ಅಷ್ಟೇ. ಸರ್ವಭಾವೇನ ಮಾಧವಂ ಪ್ರೀಣಂತಿ ಯಥಮಾಂ ಧೀರಾಹ ಸರ್ವಭಾವೇನ ಮಾಧವಂ ಶ್ರೇಯಸ್ಕಾಮ ಮಹಾಭಾಗಾಹ ಸರ್ವೇಷಾಂ ಆಶಿಷಾಂ ಪತಿಂ ಪ್ರೀಣಂತಿ ಹ್ಯಥ ಮಾಂ ಧೀರಾಹ. ಅದಕ್ಕೇನೆ ಅಥ ಆದ್ರಿಂದನೇ ಮಾಂ ನನ್ನನ್ನ ಸರ್ವಭಾವೇನ ಧೀರಾಹ ಪ್ರೀಣಂತಿ ಮಾಧವಂ ಮಾಂ, ಮಾಧವಂ ಮಾಂ ಲಕ್ಷ್ಮೀಪತಿಯಾದ ನನ್ನನ್ನು. ಅದು ಸಾರಸ್ಯ, ಲಕ್ಷ್ಮೀಪತಿಯಾದ ನನ್ನನ್ನ ಎಲ್ಲ ಧೀರರೆಲ್ಲ, ಎಲ್ಲರೂ ಅಲ್ಲ, ಧೀರಸ್ತತ್ರ ನ ಮುಖ್ಯತೆ ಭಗವದ್ಗೀತೆಯಲ್ಲಿ ಬಂದಿದೆ. ಧೀರರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅವರೆಲ್ಲ ಏನ್ ಮಾಡಿ ಸರ್ವಭಾವೇನ, ಅದು ಬಂದು ಭಗವದ್ಗೀತೆಯಲ್ಲಿ ಬರುತ್ತೆ ಭಾರತ ಅಂತ. ಅದೇ ಸರ್ವಭಾವೇನ ಅಂದ್ರೆ ಸರ್ವ ಪ್ರಕಾರೇಣ ಅಂತ ಒಂದರ್ಥ. ಭಾವ ಅಂದ್ರೆ ಭಕ್ತಿ, ನವವಿಧ ಭಕ್ತಿಯಿಂದ. ಸರ್ವವಿಧ ಭಕ್ತಿಯಿಂದ ಅಂದ್ರೆ ಏನು, ನವವಿಧ ಭಕ್ತಿಯಿಂದ ಸಂತೋಷ ಪಡಿಸ್ತಾರೆ. ಶ್ರೇಯಸ್ಕಾಮ ಮಹಾಭಾಗಾಹ ಸರ್ವೇಷಾಂ ಆಶಿಷಾಂ ಪತಿಂ, ಶ್ರೇಯಸ್ಕಾಮರಾದವರು ಮಹಾಭಾಗ್ಯವಂತರಾದವರು ಸರ್ವೇಷಾಂ ಆಶಿಷಾಂ, ಎಲ್ಲ ಆಸೆಗಳನ್ನು ಕೂಡ ಪೂರೈಸತಕ್ಕಂಥ ಸ್ವಾಮಿಯಾದ ನನ್ನನ್ನ ಆರಾಧನೆ ಮಾಡ್ತಾರೆ. ಅದಕ್ಕೇನೆ ಎಲ್ಲರಿಗೂ ಎಲ್ಲ ಆಸೆ ಪೂರಿಸೋ ಶಕ್ತಿ ಇಲ್ಲ. ಅಲ್ಟಿಮೇಟ್ ಆಸೆ ಮೋಕ್ಷ ತಾನೇ, ಅದನ್ನು ಕೊಡ ಶಕ್ತಿ ಇರೋ ದೇವರಿಗೆ. ಆದ್ರಿಂದಾಗಿನೆ ಸರ್ವೇಷಾಂ ಆಶಿಷಾಂ ಪತಿಂ, ಎಲ್ಲ ಆಸೆಗಳನ್ನ ಪೂರೈಸತಕ್ಕಂಥ ಸ್ವಾಮಿ ಅಂದ್ರೆ ಯಾರು, ಪರಮಾತ್ಮ ಒಬ್ಬನೇ. ಅದನ್ನು ನನ್ನ ಆರಾಧನೆ ಮಾಡ್ತಾರೆ. ನಾರದ ಉವಾಚ ಏವಂ ಪ್ರಲೋಭ್ಯಮಾನೋಪಿ ವರೈರ್ಲೋಕ ಪ್ರಲೋಭನೈ ಏಕಾಂತಿತ್ವಾದ್ ಭಗವತಿ ನೈಚ್ಛತ್ತಾರಸುರೋತ್ತಮ ಇತಿ ಶ್ರೀಮದ್ ಭಾಗವತೆ ಸಪ್ತಮಸ್ಕಂಧೆ ನವಮೋಧ್ಯಾಯ. ಏವಂ ಪ್ರಲೋಭ್ಯಮಾನೋಪಿ ಬಹಳ ಇಂಪಾರ್ಟೆಂಟ್ ಇದೆ. ಏನ್ ಮಾಡಿ ಟೆಂಪ್ಟ್ ಮಾಡ್ತಿದ್ದೇನೆ ಪ್ರಲೋಭ್ಯಾನ ಬೀಯಿಂಗ್ ಟೆಂಪ್ಟೆಡ್, ಈವನ್ ಆಫ್ಟರ್ ಬೀಯಿಂಗ್ ಟೆಂಪ್ಟೆಡ್ ಸೋ ಮಚ್. ಗೊತ್ತಾಯ್ತಾ, ದೇವರು ನನಗೆ ಬೇಕಾದ್ರ ಕೇಳಯ್ಯ, ಎಲ್ಲರೂ ಅದಕ್ಕೆ ಮಾಡ್ತಾರೆ, ಬೇಕಾಸನ ಮಾಡ್ತಾರೆ, ನಾ ಕೇಳಿ ಕೊಟ್ಟೇ ಬಿಡ್ತೇನೆ, ನಾ ಕೇಳಿ ಇಲ್ಲ ಅಂತ ಹೇಳಿ ಸೊಳ್ಳೆ ಬಾರದಿವಲ್ಲಿ ಏನ್ ಹೇಳ್ತಿದ್ದಲ್ಲ, ಟೆಂಪ್ಟ್ ಮಾಡಿದಾಗೆ. ಏವಂ ಪ್ರಲೋಭ್ಯಮಾನೋಪಿ ವರೈಹಿ ಲೋಕ ಪ್ರಲೋಭನೈಹಿ, ಲೋಕಕ್ಕೆ ಆಸೆ ಹುಟ್ಟಿಸ್ತಕ್ಕಂತಹ ಇಂಥ ಹೊರಗಡೆಯಿಂದ ಪ್ರಲೋಭಿತನಾದರೂ ಕೂಡ ಭಗವತಿ ಏಕಾಂತಿತ್ವಾತ್, ಭಗವಂತನಲ್ಲಿ ಏಕಾಂತ ಭಕ್ತನಾದ್ದರಿಂದ ತಾನ್ ಅಸುರೋತ್ತಮ, ಅಸುರೋತ್ತಮನಾದಂತಹ ಪ್ರಹ್ಲಾದ ತಾನ್ ನಾ ಇಚ್ಛತ್, ಇಷ್ಟಪಡಲೇ ಇಲ್ಲ. ಇಷ್ಟೆಲ್ಲ ನರಸಿಂಹದೇವರು ಕೇಳಿದ್ರು ಕೂಡ ಏನ್ ಮಾಡಲಿಲ್ಲ, ಇಷ್ಟಪಡಲೇ ಇಲ್ಲ. ಅಥ ದಶಮೋಧ್ಯಾಯ, ಇದು ಪ್ರಹ್ಲಾದ ಹೇಗೆ ಇಷ್ಟಪಡಲಿ ಅನ್ನೋದು ಡೀಟೇಲ್ ಮುಂದೆ ಹೇಳ್ತಾ, ಇದು ಸಮಪ್ ಮಾಡಿಬಿಟ್ಟು ಟೋಟಲಿ ಡೀಟೇಲ್ ಅಲ್ಲ, ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾ. ಅಥ ದಶಮೋಧ್ಯಾಯ ನಾರದ ಉವಾಚ, ಇದನ್ನ ಅರ್ಥ ಮಾಡ್ಕೋಬೇಕು. ಬ್ರಹ್ಮದೇವರು ಅಪ್ಪ ಪೂಜೆ ಮಾಡಿದ, ಬ್ರಹ್ಮದೇವರು ಕಣ್ಣಾರೆ ಕಂಡ್ರು, ಕೇಳಿದ್ರು, ಕೇಳಿದ್ದೇ ಕೇಳಿದ್ದ ಅವರ ದೋ ಲಿಸ್ಟ್ ಶುರು ಮಾಡಿಬಿಟ್ಟವು. ಹೌದಾನೆ, ಮಗ ನೋಡಿದ್ರೆ ಅಂಥದ್ದೇನಿಲ್ಲ. ತಮಾಷೆ ಅಂದ್ರೆ ಪ್ರಹ್ಲಾ ಹಿರಣ್ಯಕಶಿಪು ಕಂಡಿದ್ದು ಬ್ರಹ್ಮದೇವರನ್ನ, ಅರ್ಥ ಆಯ್ತಾ? ಪ್ರಹ್ಲಾ ಹಿರಣ್ಯಕಶಿಪನ ಮಗ ಈತ, ಅವ್ರ ಅಪ್ಪನ ಕಂಡಿದ್ದಾನೀತ. ಗೊತ್ತಾಯ್ತಿಲ್ಲ ಬ್ರ, ನಿಮ್ಮ ಅಪ್ಪನ ನೋಡಿದ್ರೆ ಬಿಡು ಅಂತ ಹೇಳೋದಿಲ್ಲ, ನಿಮ್ಮ ಅಪ್ಪ ನೀನಂದ್ರೆ ನಿಮ್ಮ ಅಪ್ಪ ಅಂತ ಮಾತಾಡ್ತಾರಲ್ಲ, ನೀನು ಬ್ರಹ್ಮದೇವರ ಕಂಡ್ರೆ ಮನೆ ಅವರ ಅಪ್ಪನ ಒಲಿಸಿದ್ದೆ ನಾನು, ಆದರೂ ಕೂಡ ಏನೂ ಕೇಳಲಿಲ್ಲ. ಇದು ಪ್ರಹ್ಲಾದನ ದೊಡ್ಡ ಸಂಯಮ. ನಾರದ ಉವಾಚ ಭಕ್ತಿ ಯೋಗಶ್ಚ ತತ್ ಸರ್ವಂ ಅಂತರಾಯತಯಾರ್ಭಕ ಮನ್ಯಮಾನೋ ಹೃಗಿ ಕೇಶಂ ಸ್ಮಯಮಾನ ಉವಾಚ. ಎಷ್ಟು ಒಳ್ಳೆ ಮಾತದು, ಭಕ್ತಿ ಯೋಗಶ್ಚ ತತ್ ಸರ್ವಂ ಅಂತರಾಯತಯ ಅರ್ಭಕ ಮನ್ಯಮಾನಃ ಋಷಿಕೇಶಂ ಸ್ವಯಮಾನಃ ಉವಾಚ. ಹಾಗೆ ಅರ್ಭಕ ಮಗುವಾದಂತಹ ಪ್ರಹ್ಲಾದ ತತ್ ಸರ್ವಂ, ಏನ್ ವರ ಕೇಳು ಅಂತ ಹೇಳಿದನಲ್ಲ, ಅದಿಷ್ಟನ್ನು ಕೂಡ ಭಕ್ತಿಯೋಗಶ್ಯ ಅಂತರಾಯತಯ ಮನ್ಯಮಾನಃ. ಅಂತರಾಯ ಅಂದ್ರೆ ವಿಘ್ನ, ಭಕ್ತಿಯೋಗ ವಿಘ್ನ ಅಂತ ಭಾವಿಸಿಬಿಟ್ಟು, ಭಕ್ತಿಯೋಗಕ್ಕೆ ವಿಘ್ನ ಅಂತ ಭಾವಿಸಿಬಿಟ್ಟು ಏನ್ ಮಾಡ್ತಾನೆ, ಋಷಿಕೇಶಂ ಸ್ವಯಮಾನಃ ಉವಾಚ. ಋಷಿಕೇಶನನ್ನ ನಗದಂತ ಮಾತಾಡ್ತಾನೆ, ಒಳ್ಳೆ ಖುಷಿಯಿಂದ ಮಾತಾಡ್ತಾನೆ. ಯಾಕೆ, ನಾ ಯಾವುದಕ್ಕೂ ಪ್ರಲೋಭರಿಗೆ ಒಳಗಾಗ್ತಾ ಇಲ್ಲ ಎಂಬ ಮಾತಿನಿಂದ ಹೇಳ್ತಾನೆ. ಯಾವುದು ನಮಗೆ ಬೇಕಾಗಿಲ್ಲ, ಹೇಳಿದ ಯಾವುದೋ ಒಂದು ಊರಿಗೆ ಹೋಗಿರ್ತಾರೆ, ಕಾಟ್ ಪ್ರೆಸೆಂಟ್ ಮಾಡಿದ ತಕ್ಷಣ ಒಳ್ಳೆ ಗ್ರಾಚಾರ ಬಂದಲ್ಲ ಅನ್ಸಿಬಿಡುದು. ಯಾಕೆ ಅರ್ಜೆಂಟ್ ಬೇರೆ ಪ್ಲೇಟ್ ಪ್ಲೇಟಲ್ಲಿ ಹೊಟ್ಟಿದ್ದಾರೆ, ತಗೊಂಡು ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ವ್ಯಾಲ್ಯೂಬಲ್ ಇದೆ, ಆ ಪ್ರಯಾಣಕ್ಕೆ ವಿಘ್ನ ಆಗುತ್ತೆ. ಅದರಿಂದ ಏನ್ ಮಾಡ್ತಾನೆ, ಅದು ಯಾವುದು ನನ್ನ ಬೇಕಿಲ್ಲ ಅಂತ ಹೇಗೆ ಹೇಳ್ತಾನೋ ಅದೇ ರೀತಿನೇ ಅಂತರಾಯ, ವೆರಿ ಇಂಪಾರ್ಟೆಂಟ್ ಪದ. ನಮ್ಮ ಸಾಧನೆ ವಿಘ್ನ ಬರಬಾರ್ದು, ಯಾವುದೋ ಒಂದು ಭಾಳ ಒಳ್ಳೆ ಪದಾರ್ಥ ಇರಬಹುದು, ನಮ್ಮ ಸಾಧನೆ ವಿಘ್ನ ಬರೋದಾದ್ರೆ ಬೇಡ ಅಂದ್ಬಿಡ್ಬೇಕು. ಅರ್ಥ ಆಯ್ತಾ? ಈಗ ನಮ್ಮ ಸಾಧನೆ ವಿಘ್ನ ಬರೋದಾದ್ರೆ ಬೇಕಾಗಿಲ್ಲ, ಅವ್ರ ಆರೋಗ್ಯ ಸರಿ ಇಲ್ಲ, ಯಾವುದು ಬಡಿಸ್ತಾರೆ ಅದು ಹೇಳಿದಾರೆ ತಗೋಬಾರ್ದು ಅಂತೇಳಿ. ಎಷ್ಟೇ ಚೆನ್ನಾಗಿದ್ದೇನೆ ಆದ್ರೂ ಕೂಡ ಬೇಕಾಗಿಲ್ಲ, ಯಾತಕ್ಕೆ, ಆರೋಗ್ಯ ಕೆಟ್ಟ ಹೋಗುತ್ತೆ. ಅದು ಪದಾರ್ಥ ಒಳ್ಳೇದೇ ಬಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಏನೇ ಆಗಿರ್ಬೋದು, ನಾವು ಸಾಧನೆ ವಿಘ್ನ ಬರುತ್ತೆ ಅಂದ್ರೆ ಏನು ಬೇಕಾಗಿಲ್ಲ. ಈ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರೆ ಹೇಗೆ ಡಿಸೈಡ್ ಮಾಡಬೇಕು ವಸ್ತುಗಳನ್ನು, ಅರ್ಥ ಆಯ್ತಾ? ಈಗ ವಸ್ತುಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ನಮ್ಮ ಸಾಧನೆ ಅನುಕೂಲವಾಗೋದಾದ್ರೆ ಯಾವುದಾದ್ರೂ ಸರಿ, ಅನುಕೂಲವಾಗೋದಿಲ್ಲ ಅಂದ್ರೆ ನಮಗೇನು ಪ್ರಯೋಜನ ಇಲ್ಲ. ಆ ಒಂದು ಕಾನ್ಸೆಪ್ಟ್ ಇದ್ದು ಬಿಟ್ಟರೆ ನಮಗೆ ಆಗಲೇ ಕೊಡ್ತಾರೆ ತಗೋಬೇಕಷ್ಟೇ, ಬದನೆಕಾಯಿ ಕೊಟ್ಟರೆ ತಗೊಂಡ್ಬಿಡ್ತಾರೆ, ಬಿಟ್ಟು ಕೊಟ್ಟರಲ್ಲ ಅಂತ ಆ ಥರ. ನಮ್ಮನೇನು ಬೆಳೆದಿದ್ದಲ್ವಲ್ಲ, ಬೇಡದ ಮನಸ್ಸು ಬರೋದಿಲ್ಲ, ಫ್ರೀ ಕೊಟ್ಟಾಗ ಯಾಕೆ ಬೇಡ ಅನ್ಬೇಕು, ನೋಡ್ಯಾರು ಸಂತೋಷಪಡ ಅಂತ ಕೆಲವರು, ಕೆಲವರು ಬೆಲ್ಲ ತಂದಿರ್ತಾರೆ ಯಾಕೆ ಉಪಯೋಗಿಸ್ಬಾರ್ದು, ಮಕ್ಕಳಿಗೆ ಹಾಕೋಣ ಅಂತ ಹೇಳ್ತಾರೆ, ಕೊನೆ ತಂದೆ ತಟ್ಟಿಗೆ ಹೋಗಿ ಹೋಗೋದು ಬಿಡೋದಿಲ್ಲ. ಅಂದ್ರೆ ಮನುಷ್ಯ ಟೆಂಪ್ಟ್ ಆಗ್ತಾನೆ, ಪ್ರಹ್ಲಾದ ಅದೆಲ್ಲ ಟೆಂಪ್ಟ್ ಆಗಬಾರ್ದು ಅಂತ ಹೇಳ್ಬಿಡ್ತಾರೆ. ಯಾವುದಕ್ಕೆ ಹೋಗ್ತಿರ್ತಾನೆ, ಫಾಸ್ಟ್ ಆಗಿ ಹೋಗ್ತಿರ್ತಾರೆ, ಬಸ್ ನಿಲ್ಲಿಸ್ಬಿಡ್ತಾರೆ. ಅರ್ಜೆಂಟ್ ಹೋಗಿ, ಅಯ್ಯೋ ಯಾಕೆ ನಿಲ್ಲಿಸ್ತಾ ಇವನು ಶುರು ಮಾಡ್ತಾರೆ, ಯಾಕೆ ನಿಲ್ಲಿಸ್ತಾ, ಎಷ್ಟು ಅರ್ಜೆಂಟ್ ಇತ್ತಲ್ಲ. ಈಗ ಕೆಲವರಂತೂ ನಿಲ್ಲಿಸಿದ ತಕ್ಷಣ ಬಡ ಬಡ ಇಳಿದೋಗ್ಬಿಡ್ತಾರೆ, ಹೋಗಿದ್ದು ಅಲ್ಲಿ ಬಾತು 15-20% ಬಾತು ಬರೋದೇ ಇಲ್ಲ ಅವರೆಲ್ಲ ಕೂಡ. ಹೆಸರಿಗೆ ಒಂದು ನಿಮಿಷ ನಿಲ್ಲಿಸ್ತಾ ಆಗಿದ್ದೆಷ್ಟೊತ್ತು, ಈವನ್ ಒಂದು ನಿಮಿಷ ನಿಲ್ಲಿಸಬೇಕಾದ್ರೆ ಮೊದಲು ಸ್ಪೀಡ್ ರಿಡ್ಯೂಸ್ ಆಗುತ್ತೆ, ಗೊತ್ತಾಯ್ತಾ? ಆಮೇಲೆ ಸ್ಪೀಡ್ ಪಿಕಪ್ ಆಗಬೇಕು ಫಸ್ಟ್. ಅಷ್ಟು ಟೈಮ್ ಹೋಯ್ತು, ನಿಲ್ಲಿಸಿದ ಒಂದೇ ನಿಮಿಷ ಇರಬಹುದು, ಅಫೆಕ್ಟ್ ಎಷ್ಟು ನಿಮಿಷಕ್ಕೆ ಆಯ್ತೆ, 5 ನಿಮಿಷ ಆಯ್ತು. ಇನ್ನು ಇಳಿದಿಳಿದು ಹೋಗ್ಬಿಟ್ಟಿರೋದು ಕತೆ ಮುಗಿದೋಯ್ತು, ಎಷ್ಟೊತ್ತಾಗದೆ ಹೇಳಕ್ಕೆ ಬರೋದಿಲ್ಲ. ಮಗನಿಗೆ ಯಾರು ಯಾಕೆ ಕೊಡ್ಬೇಕಂತ ಕೇಳಬೇಕಿತ್ತಲ್ಲ, ಹೌದಲ್ಲ? ಫಾಲಿಡಲ್ ನನಗಲ್ಲ, ಮಗನಿಗೆ ಕೊಡ್ತಿಲ್ದಾಗ. ಅದೇ ಅದೇ ಹೇಳಿದ್ದೆ, ಅದಕ್ಕೆ ನಿಮಗೆ ಗೊತ್ತಾಯ್ತಲ್ಲ. ಈಗ ಓದ್ದಾರೆ ಯಾಕೆ ಮಾಡ್ತಾರೆ, ದಾಖಲೆಲ್ಲ ಕೇಳ್ತಿದ್ರಲ್ಲ, ಮತ್ತೆ ಯಾಕೆ ಮಾಡಿದ್ರೆ ಆಗಿದ್ರೆ ಗೊತ್ತಾಯ್ತಾ? ಅಂದ್ರೆ ಕಣ್ಣಿಗೆ ಕಾಣ್ತಿರೋದ್ರಿಂದ ಅದು ಸತ್ಯನೇ. ಇದು 99 ಪಾಲ ಕಡೆಗೆ ಅಂತ ಮೋಸ ನಾವು ಕಾಣ್ತೇವೆ. ಮಾಮಾ ಪ್ರಲೋಭಯ ಉತ್ಪತ್ಯ ಅಸಕ್ತಂ ಕಾಮೇಶು ತೈರ್ವರೈಹಿ ಸತ್ಸಂಗ ಭೀತೋ ನಿರ್ವಿಣ್ಣೋ ಮುಮುಕ್ಷುಸ್ವಾಬುಪಾಶ್ರಿತ. ಮಾ ಪ್ರಲೋಭಯ ಹೇಗೆ ಹೇಳ್ತಾ ನೋಡಿ, ಮಾ ಡೋಂಟ್ ಡೋಂಟ್ ಅಂತ ಅರ್ಥ. ನಾನು ಹಾಗೆಲ್ಲ ಆಚೆ ಹುಟ್ಟಿಸ್ಬೇಡ ನನಗೆ. ಯಾಕೆ, ಉತ್ಪತ್ಯ ಅಸಕ್ತಂ ಕಾಮೇಶು ತೈರ್ವರೈಹಿ, ಗೊತ್ತಾಯ್ತಾ? ಕಾಮೇಶು ಉತ್ಪತ್ಯ ಅಸಕ್ತಂ, ನಾನು ಹುಟ್ಟಿನಿಂದ ಕಾಮ ಬಯಸಿದವನಲ್ಲ. ತೈರ್ವರೈಹಿ ಮಾ ಪ್ರಲೋಭಯ, ವರ ಕೊಡ್ತೀನಿ ಅಂತ ಪ್ರಲೋಭನ ಮಾಡಬೇಡ. ತತ್ಸಂಗ ಭೀತ ನಿರ್ವಿಣ್ಣ ಮುಕ್ಷು ಸ್ವಾಮ್ ಉಪಾಸ, ಅದು ಬೇಡ ಅಂತ ನನ್ನ ಹತ್ರ ಬಂದಿರೋದು ನಾನು, ಮತ್ತೆ ಅದನ್ನ ಕೊಡೋದ್ರೆ ಏನ್ ಮಾಡಲಿ ನಾನೀಗ? ತತ್ಸಂಗ ಭೀತ ನಿರ್ವಿಣ್ಣ, ಅವುಗಳ ಸಂಘದಿಂದ ಭೀತನಾಗಿ ನಾನು ನಿರ್ವಿಣ್ಣನಾಗಿ ಮುಮುಕ್ಷು ಮೋಕ್ಷವನ್ನು ಬಯಸಿದವನಾಗಿ ತ್ವಾಂ ಉಪಾಸಿರ್ತೀನಿ ಬಡಿ ಬಂದಿರೋದ್ರಿಂದ ಅದಕ್ಕೆ ಪ್ರಲೋಭನೆ ಮಾಡಬೇಡ. ಭೃತ್ಯಲಕ್ಷಣ ಜಿಜ್ಞಾಸು ಭಕ್ತಂ ಕಾಮೇಶು ಚೋದಯಾತ್ ಭವಾನ್ ಸಂಸಾರ ಬೀಜೇಶು ಹೃದಯ ಗ್ರಂಥಿಷು ಪ್ರಭೋ ವೃತ್ಯಲಕ್ಷಣ ಜಿಜ್ಞಾಸು ಭಕ್ತಂ ಕಾಮೇಶು ಚೋದಯ. ಮುಂದೇನಿದೆ ಭಕ್ತ ಯಾವಾಗಲೂ ಕೂಡ ಪರೀಕ್ಷೆ ಮಾಡಕ್ಕೆ ಹಾಗೆ ಮಾಡ್ತೇನೆ, ನನಗೆ ಅರ್ಥ ಆಯ್ತು ಅಂತ ಹೇಳ್ತಾರೆ ಭಕ್ತ. ಹೌದೊಂದು ಪರೀಕ್ಷೆ ಮಾಡಲಿಕ್ಕೆ ಏನ್ ಮಾಡ್ತಾರಂತೆ, ಕಾಮೇಶು ಚೋದಯ, ಕಾಮಗಳನ್ನು ತೊಡಸ್ತಾರಂತೆ. ನೀನ್ ಹಾಗೆ ಮಾಡ್ತಾ ಇದ್ದಿ. ಸಂಸಾರ ಬೀಜೇಶು, ಕಾಮನೆಗಳು ಅಂದ್ರೆ ಏನವು? ಸಂಸಾರ ಬೀಜ, ಸಂಸಾರಕ್ಕೆ ಕಾರಣ. ಸಂಸಾರಕ್ಕೆ ಕಾರಣವಾಗತಕ್ಕಂಥ ಕಾಮನೆಗಳಲ್ಲಿ ಭಕ್ತನನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದೆ ಅಷ್ಟೇ. ನೀನು ಹೃದಯ ಗ್ರಂಥಿಷು ಪ್ರಭೋ, ಹೃದಯ ಗ್ರಂಥಿಗಳು, ಹೃದಯಕ್ಕೆ ಆಗ್ತಕ್ಕಂಥ ಗಂಟಿದು. ಒಂದೊಂದು ಕಾಮನೆ ಬಂತು ಅಂದ್ರೆ ಏನೋ, ಒಂದೊಂದು ಗಂಟು ಬಿತ್ತು ಅಂತ ಅರ್ಥ. ಸೊ ಬಂಧನ ಸ್ಟೈಟನ್ ಆಯ್ತು, ಮೊದಲೇ ಭವಬಂಧನ, ಪ್ಲಸ್ ಏನು ಅಡಿಷನಲ್ ಬೇರೆ ಜೊತೆಗೆ. ಅದಕ್ಕೆ ಅವ್ರು ಏನ್ ಮಾಡಿದ್ರಂತೆ, ಮರುತರಾದ ಯಜ್ಞದಲ್ಲಿ ಸಿಕ್ಕಾಪಟ್ಟೆ ದಾನ ಧರ್ಮ ಮಾಡ್ದ, ಬಂಗಾರದ ರಾಶಿನೇ ಕೊಟ್ಬಿಟ್ಟ. ಪಾಪ ದಾಕ್ಷಿಣ್ಯಕ್ಕೆ ಬ್ರಾಹ್ಮಣರು ತಗೊಂಡ್ರು, ಸತ್ತೂರು ಹೋದ್ರು. ಇದ್ ಕಡೆ ನಾವೇನು ಗ್ರಹಚಾರ ಒಳ್ಳೆ ಗಂಟು ಬಿತ್ತಲ್ಲ, ಬಿಸಾಕ್ ಹೋಗ್ಬಿಟ್ರಿ ಎಲ್ಲರೂ ಕೂಡ, ಒಳ್ಳೆ ಗ್ರಹಚಾರ ಗಂಟು ಬಿತ್ತಲ್ಲ ಅಂತೇಳಿ ಬಿಸಾಕ್ ಹೋಗ್ಬಿಟ್ರಂತೆ ಧರ್ಮರಾಜ. ಅಲ್ಲಿ ಬಿದ್ದಿದ್ದು ತಗೊಂಡು ಬಂದು ಮಾಡು ಅಂತ ಹೇಳಿದ್ರು. ಅದನ್ನ ತಂದು ಮಾಡು ಅಂದ್ರೆ, ಯಾವ ಬ್ರಾಹ್ಮಣರು ಎಂಥ ಕಾಲ ಇತ್ತದ, ಧನವನ್ನು ಸಂಪಾದಿಸ್ತಿದ್ದಿಲ್ಲ ಅಲ್ಲ, ಅದಾಗಿ ಬಂದ್ರೆ ಬಿಸಾಕಷ್ಟು ಮಟ್ಟಿಗೆ ಅವ್ರು ಮುಂದಿದ್ದು. ರಾಯರ್ ತಾಗಿದ್ದಾರೆ ಮೇಡಮ್, 4 ವರ್ಷ ಭಯಂಕರ ದಾರಿದ್ರ್ಯದೊಳಗೆ ಅವ್ರು ಟೆಂಪ್ಟ್ ಆಗ್ಲಿಲ್ಲ. ಇಲ್ಲಿ ಪ್ರಹ್ಲಾದ ಹೇಗೆ ಟೆಂಪ್ಟ್ ಆಗ್ಲಿ, ಅವರು ಟೆಂಪ್ಟ್ ಆಗ್ಲಿಲ್ಲ. ಯಾಕೆ? ಇದೆಲ್ಲ ಪ್ರಲೋಭನೆ ಮಾಡುತ್ತೆ, ಹಾಸಿ ಕೆಡಿಸಿಬಿಡುತ್ತೆ ಅಂತ ಹಾಗೆ ಮಾಡಿದೆ ಭವ. ಎಲ್ಲಿ ಎಲ್ಲಿರ್ತಾನೆ, ಎಲ್ಲಿ ಭಕ್ತಿ ಬೇಕಂತ ಎಲ್ಲಿ ಕೇಳಿದೆ ನನಗೆ, ಎಲ್ಲಿ ಕೇಳ್ದಾನೀಗ ಅಂದ್ರೆ ಯಾವ್ದಕ್ಕೆ ಮುಮುಕ್ಷು ನಾನು? ಕಾಮಗಳಿಂದ ಬಿಡುಗಡೆ, ಕಾಮಗಳಿಂದ ಬಿಡುಗಡೆ ಅನ್ನೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಮಗಳಿಂದ ಮುಮುಕ್ಷು, ಮುಮುಕ್ಷು ಶಬ್ದ ಅನೇಕ ರೀತಿ. ಜೈಲಿಂದ ಹೊರಬರೋನು ಮುಮುಕ್ಷನೆ, ಆ ಮಟ್ಟಿಗೆ ಹೊರಗೆ ಬರೋ ಪೂರ್ತಿ, ಆ ಕಳ್ಳನೆಲ್ಲ ಮೋಕ್ಷ ಹೆಚ್ಚು ಅಂತ ಕರಿತೇವೆ ನಾವು. ಜೈಲಿಂದ ಹೊರ ಪೂರ್ತಿ ಮುಮುಕ್ಷು, ಇದಾಗಲ್ಲ. ಸಂಸಾರ ಬಂಧನದಿಂದ ಹೊರಗಡೆ ಹೋಗಬೇಕು. ಅದು ಮುಮುಕ್ಷ ಶಬ್ದಕ್ಕೆ ನಿಜವಾದ ಅರ್ಥ ಏನು ಗೊತ್ತೇನು? ಬಂಧನ ಪರಿಹಾರವನ್ನು ಬಯಸುವವನು ಅಂತ. ಮೋಕ್ಷ ಬೇಕೆಂಬುದು ಈ ಸೈಡು, ಇನ್ನೊಂದು ಸೈಡು. ಇದರಿಂದ ಹೊರಗೆ ಹೋಗಬೇಕು ಈ ಸೈಡ್, ಎರಡು ಸೈಡ್ ಇದೆ ಮೋಕ್ಷ ಶಬ್ದಕ್ಕೆ. ಎಲ್ಲೆಲ್ಲಿ ಭಾರಿ ದೊಡ್ಡ ದೊಡ್ಡ ಜ್ಞಾನಿಗಳು ಮೋಕ್ಷ ಬೇಕು ಅಂತ ಕೇಳ್ತಾ ಇರೋದು ಇಟ್ಕೊಂಡಿರ್ತೇವೋ, ಅಲ್ಲಿ ಬಂಧನ ಬಿಡುಗಡೆ. ಬಂಧನ ಪರಿಹರಿಸು ಭವ ವಿದೂರ, ಜಗನ್ನಾಥ ಹಾಡೋದು. ಬಂಧನ ಪರಿಹರಿಸು ಭವ, ತಮಗೆ ಬಂಧನ ಹೋಗಬೇಕೇ ಹೊರತು ಇದು ಬೇಕಿಲ್ಲ. ಆ ಅರ್ಥದಲ್ಲಿ ಕೇಳ್ತಕ್ಕ ಏಕಾಂತ ಭಕ್ತ ಆತ. ನಾಣ್ಯಥಾತೇ ಅಖಿಲ ಗುರೋ ಘಟತೆ ಕರುಣಾತ್ಮನಃ ನಷ್ಟ ದೃಷ್ಟೇ ಸ್ತಮಸ್ಯಂಧೇ ತ್ವಂಪಾರ ಪಾರದರ್ಶಿನಃ. ನಾಣ್ಯಥಾತೇ ಅಖಿಲ ಗುರೋ ಘಟತೆ ಕರುಣಾತ್ಮನಃ ನಷ್ಟದೃಷ್ಟೇ ತಮಸ್ಯಂಧೆ ತ್ವಂಪಾರ ಪಾರದರ್ಶಿನಃ. ಅಖಿಲ ಗುರೋ ನಾರಾಯಣ, ಅಖಿಲ ಗುರೋ ಭಗವನ್ ನಮಸ್ತೆ. ತೇ ಅಖಿಲ ಗುರೋ, ಅಖಿಲ ಗುರುವಾದಂಥ ನಿನಗೆ, ಕರುಣಾಳವಾದಂಥ ನಿನಗೆ, ಅನ್ಯಥಾ ನ ಘಟತೆ. ಈ ರೀತಿ ವರ ಕೇಳೋದು ಸರಿಯಲ್ಲ, ಪರೀಕ್ಷೆ ಮಾಡಿ ಕೇಳ್ತಿದ್ದೆ ಅಷ್ಟೇ, ಇಲ್ಲವರು ಕೇಳ್ತಿರ್ಲಿಲ್ಲ ಅಂತ ಹೇಳ್ತಾರೆ. ನಷ್ಟದೃಷ್ಟೇ ತಮಸ್ಯಂಧೆ ತ್ವಂಪಾರ ಪಾರದರ್ಶಿನಃ. ನೀನು ಯಾರು ಗೊತ್ತಾ? ನಷ್ಟದೃಷ್ಟಿಯಾಗಿ ಅಂತಂತ ಮಿಸಲಿ ಬಿದ್ದವನಿಗೆ ನೀನು ಪಾರ. ಅದಕ್ಕೆ ದಾಟಿಸ್ತಕ್ಕಂಥ ಪುಣ್ಯಾತ್ಮ, ಅದ್ರ ಮತ್ತೇನೆ ಕತ್ತಲಲ್ಲಿ ಹಾಕ್ತಕ್ಕಂಥವನಲ್ಲ. ನಾನು ಇಷ್ಟೆಲ್ಲ ವರ ಕೇಳ್ತಿದ್ದೇನೆ, ಏನರ್ಥ? ಏನು ಕೇಳ್ತಿದ್ದೀಯ ಅಂತ ಅರ್ಥ? ಏಕಾಶ ಯಾರೋ ಮನೆ ಬಂದಿರ್ತಾರೆ, ಸ್ವಲ್ಪ ಏನೋ ಲೈಟಾಗಿ ಕೊಡಲ ಅಂತ ಕೇಳಿದ್ರೆ ಕೊಟ್ಟುಬಿಡಿ ಅಂತ ಹೇಳೋದಲ್ಲ, ಪರೀಕ್ಷೆ ಮಾಡ್ತೀರಾ ಅಂತ ಕೇಳಬೇಕು ಹೊರತು. ನೀವೇ ಕೇಳಿದ್ಮೇಲೆ ಬೇಡ ಅನ್ಬಾರ್ದು, ಅದು ಬೇರೆ ಅನುಸಂಧಾನ. ನೀವು ಕೇಳಿದ್ಮೇಲೆ ಅವಾಗ ಬೇಡ ಅನ್ಬೇಕು, ಕೊಡಿ ಅಂತ ಕೇಳ್ಬಿಟ್ಟು ಇನ್ನೂ ಮೋಸ ಆಗುತ್ತೆ. ನೋಡಿ, ಕೆಲವರು ಇರ್ತಾರೆ ಈ ಥರ, ದೊಡ್ಡವ್ರು ಕೊಟ್ಟರೆ ಬೇಡ ಅನ್ಬಾರ್ದು, ನರಸಿಂಹರು ಕೊಟ್ಟರೆ ಯಾಕೆ ಬೇಡ ಅಂದೈತಾ? ದೊಡ್ಡವ್ರು ಪರೀಕ್ಷೆಗೋಸ್ಕರ ಕೇಳಿರ್ತಾರ, ಆದ್ರಿಂದ ದೊಡ್ಡವ್ರು ಕೇಳಿದ್ರೆ ಏನ್ ಮಾಡಬಾರ್ದು? ಬೇಡ ಅನ್ಬೇಕಂತ ಹೊತ್ತಿನಲ್ಲಿ, ಅದು ಬೇಡ ಅಂದ್ರೆ ಬೇಡನೆ. ನಾಣ್ಯಥಾತಿ ಕೆಲವರು ಅನುಸಂಧಾನ ಭಾರಿ ಜಾಸ್ತಿ ಆಗಂತ ಹೊತ್ತಲ್ಲಿ ಭಕ್ತಿ ಭಾರಿ ಜಾಸ್ತಿ ಆಗಿಬಿಡುತ್ತವ್ರಿ. ಬೇಡ ಅಂದ್ರೆ ಕೊಟ್ಟಾಗ ಮಹದಾಜ್ಞ ಅಂತ ತಗೊಂಡೇ ಬಿಡ್ತಾರೆ. ಹೃದಯ ಗ್ರಂಥಿಷು ಪ್ರಭು ನಾಣ್ಯಥಾತಿ ಖಿಲ ಗುರೋ ಘಟತೆ ಕರುಣಾತ್ಮನಃ ನಷ್ಟದೃಷ್ಟೇ ತಮಸ್ಯಂಧೆ ತ್ವಂಪಾರ ಪಾರದರ್ಶಿನಃ. ಈ ಸಕ್ಕಣ್ಣ ಸಣ್ಣ ಮಕ್ಕಳಿಗೆ ಸೈಕಾಲಜಿ ಗೊತ್ತಿರ್ತದೆ. ತಾಯಿ ಅವಾಗ ಒಂದೊಂದು ಆಟ ಸಾಮಾನು ಕೊಡೋಕ್ಕೆ ಶುರು ಮಾಡ್ತಾಳಲ್ಲ, ಮಗು ಹಲವಾಗ ಹಿಂದಿನ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಕ್ಕೆ ಈ ರೀತಿ ಕೊಟ್ಟು ಮಾರ್ಕೆಟ್ಗೆ ಹೋಗ್ಬಿಡ್ತಾಳೆ ಅಂತ ಗೊತ್ತು. ಅದಕ್ಕೆ ಬಂದು ಹುಷಾರಾಗಿಬಿಡುತ್ತೆ, ಇದ್ಯಾವುದು ಬೇಡ ಅಂತ ಹಿಂದಿಂದ ಓಡಾಡ್ತಿರ್ತಾರೆ. ಬಿಡೋದಿಲ್ಲ, ಆ ಕಡೆ ಅಲ್ಲ, ಹಿಂದಿಂದ ಓಡಾಡ್ತಿರ್ತಾರೆ. ಅವ್ರು ತಪ್ಪಿಸ್ಬೇಕು ಅಂತ ಅವರು ಇದು ಬಿಡೋದಿಲ್ಲ. ಮಕ್ಕಳಿಗೆ ತಾಯಿ ಕಾನ್ಸೆಪ್ಟ್ ಬಗ್ಗೆ ಹೇಗೆ ಎಚ್ಚರಿಕೆ ಇರಬೇಕು, ಜ್ಞಾನಿಗಳು ಹೇಗಿರ್ತಾರಂತೆ, ಹಿಂದಿಂದ ಓಡಾಡ್ಕೊಂಡಿರ್ತಾರೆ ಅಂದ್ರೇನು, ಧ್ಯಾನಾದಿಗಳನ್ನು ಬಿಡೋದಿಲ್ಲ. ಆ ಕಡೆ ಏನು ಕೊಟ್ಟರು ಕೂಡ ಬೇಡ ಹಾಕಿರ್ತಾರೆ, ಅದು ತೊಗೊಂಡೇ ಅಂತ ಬಿಟ್ಟೋಗ್ಬಿಡ್ತಾರೆ ಅಂತ ಅರ್ಥ. ಅದು ಬಂದಕ್ಕ ಆಟ ಆಡ್ತಾರೆ ನೋಡ್ತಲಕ್ಕೆ ತಾಯಿ ಆ ಕಡೆ ಹೊರಟುಬಿಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ಕಡೆ ಕಣ್ಣೆತ್ ಕೂಡ ನೋಡೋದಿಲ್ಲ. ಆ ಒಂದು ಜ್ಞಾನ ಇರುತ್ತೆ. ತೀರ ಅಷ್ಟು ಕೊಟ್ಟಾಗ ಏನ್ ಮಾಡುತ್ತದ, ನೋಡ್ಕೋತ ತಿನ್ನುತ್ತೆ. ಕೊಟ್ಟ ಬಿಸ್ಲೆಸ್ ಕೊಟ್ಟರೆ ಈ ಕಡೆ ತಿಂದ ನೋಡ್ಕೋ ತಿಂತಿರುತ್ತೆ. ಅದೇ ದೇವ್ರು ನೋಡ್ಕೋತ ಎಂಜಾಯ್ ಮಾಡ್ಬೇಕೆ ಹೊರತು ದೇವ್ರು ಬಿಟ್ಟು ಎಂಜಾಯ್ ಮಾಡಬಾರ್ದು. ಅದು ಮಕ್ಕಳ ಸೈಕಾಲಜಿ ಬಹಳ ಇಂಪಾರ್ಟೆಂಟ್. ಬೇರೆ ಕಾನ್ಸೆಪ್ಟ್ ಅದಕ್ಕೆ ಇರೋದಿಲ್ಲ, ತಾಯಿ ಬೇಕು ಅಷ್ಟೇ. ಅದು ದೇವ್ರು ಬೇಕು. ಅದಕ್ಕೆ ಭಾಗದಲ್ಲಿ ಏನಂತ ಹೇಳ್ತಾರೆ, ಜ್ಞಾನಿ ಬಾಲಕ ಇದ್ದಾಗಿರ್ತಾನೆ ಅಂತ ಹೇಳಿ. ಬಾಲಕ ಇದ್ದಾಗಿರ್ತಾನೆ ಅಂದ್ರೆ ಅವನ ಗೋಲ್ ಒಂದೇ, 100 ಆಸೆಗಳಿಲ್ಲ, ಒಂದೇ ಒಂದು, ತಾಯಿ ಹತ್ರ ಇರಬೇಕು. ಅದಕ್ಕೆ ಜ್ಞಾನಿ ಆದವನಿಗೆ ಒಂದೇ ಗುರಿ, ಆದ್ದರಿಂದ ಅವನು ಬೇರೆ ಕಡೆ ಅಟೆಂಪ್ಟ್ ಆಗೋದಿಲ್ಲ. ಎಸ್ತ ಆಶಿಷ ಆಶಾಸ್ತೆ ನ ಸಭೃತ್ಯ ಸವೈ ವಣಿಕ ಸವೈ ಸವೈ ಸ್ವಾಮಿ ಸವೈ ಭೃತ್ಯೋ ಗುಣಲುಬ್ಧೌ ನ ಕಾಮುಕೌ. ಎಸ್ತ ಆಶಿಷ ಆಶಾಸ್ತೆ ನ ಸಭೃತ್ಯ ಸವೈ ವಣಿಕ್ ಯಹ ಯಾವನೋ ತೇ ನಿನ್ನಿಂದ ಆಶಿಷ ಬಯಕೆಗಳನ್ನು ಆಶಾಸ್ತೆ ಅಪೇಕ್ಷಿಸುವನೋ ನಸಭೃತ್ಯ ಅವನು ಭೃತ್ಯನಲ್ಲ, ಸವೈ ವಣಿಕ್ ಅವನು ವ್ಯಾಪಾರಿ ಅಷ್ಟೇ. ಮಾಡಿದ ಸೇವೆಗೆ ಪ್ರತಿಫಲವಾಗಿ ಏನಾದರೂ ಕೂಡ ಅಪೇಕ್ಷೆ ಪಟ್ಟರೆ ಅವನೇನಾಗ್ತಾನೆ, ಭಕ್ತನಾಗೋದಿಲ್ಲ, ವ್ಯಾಪಾರಿ ಆಗ್ತಾನೆ. ಸವೈ ಸ್ವಾಮಿ ಸವೈ ಭೃತ್ಯ ಗುಣಲುಬ್ಧವು ನ ಕಾಮುಕವು. ನಿಜವಾದ ಸ್ವಾಮಿ ಯಾರು, ನಿಜವಾದ ಭೃತ್ಯ ಯಾರು ಅಂದರೆ ಗುಣಲುಬ್ಧವು, ಗುಣದಿಂದ ಭಕ್ತಿ ಮಾಡಬೇಕು ದೇವರಲ್ಲಿ, ಅವನು ಒಳ್ಳೆ ಭಕ್ತ, ಭಕ್ತಿಯನ್ನು ಅನುಗ್ರಹ ಮಾಡಬೇಕು ಒಳ್ಳೆ ಸ್ವಾಮಿ, ಸ್ವಾಮಿನೂ ಹಾಗೆ ಇರಬೇಕು ಭಕ್ತನೂ ಹಾಗೆ ಇರಬೇಕು. ನಾ ಕಾಮುಕವು ಬರ ಕೇಳ್ತಕ್ಕಂಥವರಲ್ಲ, ಇವನಿಂದ ಅಪೇಕ್ಷೆ ಪಡೋ ಸ್ವಾಮಿ ಸ್ವಾಮಿಯಲ್ಲ, ಅವರಿಂದ ಅಪೇಕ್ಷೆ ಪಡೋ ಭಕ್ತ ಭಕ್ತನಲ್ಲ. ಸೊ ಭಕ್ತರ ನೇಚರ್ ಇದ್ರೆ ಹೇಳ್ತಾರೆ. ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚ. ಈ ಫಲ ಕೇಳಿದೆ ಅಂದ್ರೆ ಏನರ್ಥ, ಭಕ್ತನಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಫಲ ಕೇಳೋದ್ರಿಂದ ಏನು ಕಳ್ಕೊಂಡ್ಬಿಡ್ತಾನ ಅವನು, ಭಕ್ತಿನ ಕಳ್ಕೊತಾನೆ. ಅದಕ್ಕೆ ವಿಜಯದಾಸ್ ಹೇಳಿದ್ದೇನೋ, ನೀನು ಒಲಿದುದಕ್ಕೆ ಇಹ ಸೌಖ್ಯವೇ ರಂಗ, ನಾನೊಲ್ಲೇ ನಾನೊಲ್ಲೇ. ನೀನು ಒಲಿದು ಇಹ ಸೌಖ್ಯ ಕೊಡೋದ್ರೆ ನನಗೆ ಬೇಕಿಲ್ಲ ಅಂತ ಹೇಳ್ತಾನೆ. ಇಹ ಸೌಖ್ಯವನ್ನು ಕೊಡೋದಾದ್ರೆ ಏನೂ ಪ್ರಯೋಜನ ಇಲ್ಲ. ಗುಣಲುಬ್ಧವು ನ ಕಾಮುಕವು ಆಶಾಸಾರೋ ನವೈ ಭೃತ್ಯ ಸ್ವಾಮಿನ್ನಾಶಿಷ ಆತ್ಮನಃ ನ ಸ್ವಾಮಿ ಭೃತ್ಯತ ಸ್ವಾಮ್ಯಂ ಇಚ್ಛನ್ಯೋರಾತಿ ಚಾಶಿಷ. ಇದು ಲೋಕದಲ್ಲಿ ಕೆಲಸ ಆಗಬೇಕು ಅಂದ್ರೆ ಹಾಗೇನೆ, ಯಾರೋ ಕೆಲಸ ಕೊಡ್ತಾರೆ ಹೋಗುವಂತ ಕಳಿಸಿರ್ತಾರೆ, ಅವನು ಹೋದಾಗ ಏನು ಮಾಡ್ತಾನೆ, ಊಟ ಮಾಡಂತೀಯಾ? ಇಲ್ಲ ಇಲ್ಲ, ಊಟ ಮಾಡಕ್ಕೆ ಬಂದಿಲ್ಲ, ದಯವಿಟ್ಟು ಕೆಲಸ ಮಾಡಿಕೊಡಿ ಅಂತ ಕೇಳಿದೆ. ಎಲ್ಲ ಬಡಿಸಿದ್ರು ಕೂಡ ಅವ್ನ ಕರ್ಮ ಯಾವುದಕ್ಕೀಗ, ಕೆಲಸ ಕೊಡಿಸ್ಬಿಡಿ. ನೀವು ಊಟ ಹಾಕಿದ್ರೆ ಎಷ್ಟು ಸಾಗುತ್ತೆ? ಇವತ್ತು ಊಟ ಆಯ್ತಷ್ಟೆ, ಮುಂದಿನ ಗತಿ ಏನಾಗಬೇಕು? ಈ ಊಟ ಹಾಕಬೇಡಿ, ಕೆಲಸ ಕೊಟ್ಬಿಟ್ರೆ ಏನಾಗುತ್ತಾಗ? ಜನ್ಮಪೂರ್ತಿ ಊಟ ಆಗುತ್ತೆ. ಅಲ್ಲಿ ಹೇಗೆ ನಮಗೆ ಕಾನ್ಸೆಪ್ಟ್ ನಮಗೆ ಗೊತ್ತಿದೆಯೋ, ಊಟಕ್ಕಿಂತ ಕೆಲಸ ದೊಡ್ಡದು ಅಂತ ಹೇಗೆ ಗೊತ್ತಿದೆಯೋ, ಯಾವುದೇ ಭೋಗಕ್ಕಿಂತ ಯಾವ್ದು ದೊಡ್ಡದು? ಭಕ್ತಿ ದೊಡ್ಡದು. ಅದಕ್ಕೆ ಪ್ರಹ್ಲಾದ ಕೇಳ್ತಾನೆ, ಅದು ನಾನು ಭಕ್ತನೇ ಹೊರತು ಬೇರೆ ಅಲ್ಲ. ಹನುಮಂತ ದೇವರು ಕ್ಲೈಮ್ಯಾಕ್ಸ್ ಅದು, ಇದಲ್ಲ, ಇದು ಇಮೇಜ್ ಮಾಡೋಕ್ಕೆ ಬರೋದಿಲ್ಲ. ವಾಯುದೇವರ ಆವೇಶ ಇದ್ದವರೇ ಹೀಗೆ ಮಾತಾಡಿದರೆ ಇನ್ನು ವಾಯುದೇವರು ಹೇಗೆ ಮಾತಾಡಿರ್ಬೋದು? ಆ ಇದರಲ್ಲಿ ಇನ್ನೊಂದು ಅರ್ಥ, ಹನುಮಂತ ಒಳಗೆ ಕೂತಿರೋದಕ್ಕೆ ಇದ್ದು ಮಾತಾಡ್ತಿರು. ಅವರು ಕೂತಿದ್ದಾಗ ಇಂಥ ಮಾತಾಡೋಕ್ಕೆ ಬರ್ತಿಲ್ಲ, ಇಲ್ದವ್ರಿಂದ ಮಾತಾಡೋಕ್ಕೆ ಬರೋದಿಲ್ಲ. ಅದು ಹೇಳ್ತಾ ಅಲ್ಲಿ ವಿಕ್ರಮ ಸಿಂಹಾಸನ ಇತ್ತಂತೆ, ಅಲ್ಲಿ ಹೋದ ತಕ್ಷಣ ಏನು ಮಾಡ್ತೀವಿ, ಬುದ್ಧಿ ಚೇಂಜ್ ಆಗಿಬಿಡ್ತಿತ್ತು ಅವನಿಗೆ. ಎಲ್ಲರ ಬನ್ನಿ ಬನ್ನಿ ಅಂತ ಕರೆಯೋದು, ಅವ್ರು ಬಂದ ತಕ್ಷಣ ಕೆಳಗಿಡ ತಕ್ಷಣ ಯಾರು ಕರೆದು ಗೆಟ್ ಔಟ್ ಅಂತ ಕರೆಯೋದು. ಹೋದ ಮತ್ತೆ ಅವ್ರು ಮತ್ತೆ ಅಲ್ಲಿ ಹೋದ ತಕ್ಷಣ ಯಾಕೆ ಹೋಗ್ತೀರಿ ಬನ್ನಿ ಬನ್ನಿ ಅಂತ ಕರೆಯೋದು. ಅವ್ರಿಗೆ ಆಶ್ಚರ್ಯ ಆಯ್ತದೆ, ಏನೋ ಇರಬೇಕು ಈ ಜಾಗದಾಗ, ಏನೋ ಇರಬೇಕು, ಸ್ಥಳ ಮಹತ್ವ ಇರಬೇಕು ಅಂತ ಐಸಿ ನೋಡಿದ್ರೆ ಯಾವುದೋ ಬಂಗಾರ ಸಿಂಹಾಸನ ಇತ್ತಂತೆ. ಅದು ಎಷ್ಟೋ ಮಣ್ಣು ಮುಚ್ಕೊಂಡು ಅದ್ರ ಮೇಲೆ ನಿಂತರೆ ಬುದ್ಧಿ ಬದಲಾಗ್ತಿತ್ತು. ಇದು ಅರ್ಥ ಮಾಡಿಕೊಂಡ್ರೆ ಅದರ ಕಥೆಗಳು ಏನು ತೋರಿಸುತ್ತೆ ಅಂತ ಕೇಳಿದ್ರೆ, ಆವೇಶ ಇದ್ರೆ ಏನು, ಆವೇಶ ಇಲ್ಲದೆ ಹೋದ್ರೆ ಏನು, ಅದು ಆವೇಶ ಇದ್ದಾಗ ಆ ರೀತಿ ಮಾಡ್ತಾರೆ, ಆವೇಶ ಇಲ್ಲದವರು ಅವೆಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಪ್ರಹ್ಲಾದನಲ್ಲಿ ವಿಶೇಷವಾದ ಪ್ರಸಂಗ ಈಗ ಜೀವನದೊಳಗೆ ಅತ್ಯುತ್ಕಟ ಅವಸ್ಥೆ ಯಾಕೆ ಅಂತ ಕೇಳಿದ್ರೆ, ವಾಯುದೇವರ ವಿಶಿಷ್ಟ ಆವೇಶಕ್ಕೊಳಗಾಗಿರೋದ್ರಿಂದ ಮಾತಾಡ್ತಾರೆ. ಹೌದು, ಖಾತೆ ಆತು ಬಿಕಾಸ್ ಆಗುತ್ತಂತ ಅವಾಯಸ ಇದ್ದ ಕಾಲಕ್ಕೆ ಒಳ್ಳೆ ರೀತಿಯ ಆಶಾಸಾನೋ ನವೈ ಭೃತ್ಯ ಸ್ವಾಮಿ ನವಿರು ಹೇಳ್ತಿರ್ತಾರೆ. ಹಾಗೆ ಫೋಟೋ ಗಿಟ್ಟೆ ತೆಗಿತಿರ್ತಾರಲ್ಲ, ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರೋ ಇದ್ದು ಬಿಟ್ಟರೆ ಹೇಳಿದ್ದು ಹೇಳಿದ್ದೇನೆ, ಯಾರು ತೆಗಿಲ್ಲ ಹೋಗ ಇರಿ ಗೆಟ್ ಔಟ್ ಅಂದ್ಬಿಡ್ತಾರೆ. ತೆಗಿತಾರದು ಗೊತ್ತಾದಷ್ಟು ಪೋಸ್ಟ್ ಚೇಂಜ್ ಮಾಡಿಬಿಡ್ತಾರೆ ಇಮಿಡಿಯೇಟ್. ಯಾಕೆ ಇನ್ನೊಬ್ರು ನೋಡ್ತಿದ್ದಾರೆ, ಆದ್ರಿಂದ ಜನ ಮೆಚ್ಚಾಗಿ ಹೇಳಬೇಕು ಅಂತ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಆಗಲೇ ಆತ್ಮನಃ ಆಶಾಸಾನೋ ನವೈ ಭೃತ್ಯ ಸ್ವಾಮಿನಿ ಆಶಿಷ ಆತ್ಮನಃ ನ ಸ್ವಾಮಿ ಭೃತ್ಯತ ಸ್ವಾಮ್ಯಂ ಇಚ್ಛನ್ ಯೋರಾತಿ ಚಾಶಿಷ. ಇದು ಸುಭಾಷಿತ ಒಳ್ಳೆ. ಆಶಾಸಾನೋ ನವೈ ಭೃತ್ಯ ಸ್ವಾಮಿನಿ ಆಶಿಷ ಆತ್ಮನಃ. ಸ್ವಾಮಿಯಲ್ಲಿ ಯಾರು ತನಗೆ ಬಯಕೆಗಳನ್ನು ಮುಂದಿಡ್ತಾನೋ ಅವನು ಭೃತ್ಯನಲ್ಲ. ನ ಸ್ವಾಮಿ ಭೃತ್ಯತ ಸ್ವಾಮ್ಯಮಿಚ್ಛನ್ ಇವರಾತಿ ಚಾಶಿಷ. ಭೃತ್ಯತನ್ನು ಬೋಲಿಸಿಕೊಂಡೇ ಇರಲಿ ಅಂತ ಹೇಳಿಬಿಟ್ಟು ಯಾವನು ಮಧ್ಯೆ ಮಧ್ಯೆ ಕೊಡ್ತಾ ಇರ್ತಾನೆ, ಯಾಕೆ ಕೆಲಸ ಬಿಟ್ಟು ಹೋಗಿಬಿಟ್ರೆ ಕಷ್ಟ. ಟೆಂಪ್ಟ್ ಮಾಡೋದಕ್ಕೋಸ್ಕರ ಕೊಡ್ತಿರ್ತಾನೋ ಅವನು ಸ್ವಾಮಿನೂ ಅಲ್ಲ. ಟೆಂಪ್ಟ್ ಮಾಡೋದು ಕೊಟ್ಟರೆ ಸ್ವಾಮಿ ಅಲ್ಲ, ಫಲ ಕೇಳಿದರೆ ಭಕ್ತನೂ ಅಲ್ಲ. ಅದಕ್ಕೆ ಎರಡೂ ಅಲ್ಲ. ನೀನು ಅಂಥ ಸ್ವಾಮಿ ನೀನಲ್ಲ, ಅಂಥ ಭಕ್ತ ನಾನು, ದೇವರ ಅಂಥ ಸ್ವಾಮಿ ಅಲ್ಲ ಅಂತ ಪುರವಾಗಿಬಿಟ್ಟಿದೆ. ನಾವಂಥ ಭಕ್ತರಲ್ಲ ಅಂತ ಪುರವಾಗಬೇಕಷ್ಟೇ. ಅಹಂ ತ್ವಕಾಮಸ್ತ್ವದ್ಭಕ್ತ ತ್ವಂಚ ಸ್ವಾಮ್ಯ ಅನಪಾಶ್ರಯ ನಾನ್ಯಥಾ ಇಹ ಆವಯೋರರ್ಥೋ ರಾಜಸೇವಕಯೋರಿವ. ಅಹಂ ತು ಅಕಾಮಃ ತ್ವದ್ಭಕ್ತ, ನಾನು ಏನನ್ನೂ ಬಯಸದೆ ನಿನ್ನ ಭಕ್ತ. ತ್ವಂಚ ಸ್ವಾಮಿ ಅನಪಾಶ್ರಯ, ನೀನು ಕೂಡ ಎಂಥವನು ಅಂತ ಕೇಳಿದರೆ, ಯಾರನ್ನು ಆಶ್ರಯಿಸಿರತಕ್ಕಂಥ ದೊಡ್ಡ ಸ್ವಾಮಿ ನೀನು. ನೀನು ಪೂರ್ಣ ಕಾಮ, ನನ್ನ ಕಾಮನೆಯೇ ಬೇಡದವನು. ಅರ್ಥ ಆಯ್ತಾ? ಏನು ಕಂಪೇರ್ ಮಾಡ್ಕೊತ ಈ ಕ್ಷುದ್ರ ದೇವತೆಗಳು ಜಾತಕ್ಕೆ ಹೋಗಬಾರ್ದು ಅಂದರೆ ಅವ್ರಿಗೆ ಅಪೇಕ್ಷೆ ಇರುತ್ತೆ, ಗೊತ್ತಾಯ್ತಾ? ನಾ ಅದರಿಂದ ಏನು ಮಾಡ್ತಾರೆ ಅವರು, ಅಡ್ಡ ಹಾದಿ ಹಿಡಿಸ್ತಾರೆ. ಎಷ್ಟೋ ಜನ ಕ್ಷುದ್ರ ದೇವತೆಗಳಿಗೆ ಈ ನರಬಲಿ ಬಹಳ ಇಷ್ಟ, ಗೊತ್ತಾಯ್ತಾ? ಕೋಣನ ಬಲಿ, ಕೋಳಿ ಬಲಿ ಆದರೂ ಸಾಮಾನ್ಯ ಬೇಕು ಅವರು ಕೊನೆ ಪಕ್ಷ. ಅದು ಯಾಕೆ ಕೊಡದವರು ತೃಪ್ತರಾಗೋದಿಲ್ಲ ಅವರು. ಆದರೆ ದೇವರಲ್ಲ ಆ ಪ್ರಶ್ನೆನೇ ಇಲ್ಲ. ಯಾಕೆ? ಪೂರ್ಣ ಕಾಮ. ಇದು ಇನ್ನೊಂದು ಕಾರಣ, ಕ್ಷುದ್ರದಲ್ಲಿ ಯಾತಕ್ಕೆ ಆರಾಧನೆ ಮಾಡಬಾರ್ದು ಅಂದರೆ ಅವ್ರು ತಮ್ಮದೇ ಕಾಮನೆಗಳಿರು. ಭಕ್ತನಿಗೂ ಕಾಮನೆ, ಅವರಿಗೂ ಸ್ವಾಮಿ, ಗತಿ ಏನಾಗಬೇಕೀಗ? ಅರ್ಥಾಯ್ತಾ? ಈಗ ಇಬ್ಬರಿಗೂ ಕಾಮನೆ ಇದ್ದರೆ ಅವು ವರ್ಸ್ಟ್ ಕೇಸ್. ಅದು ಒಬ್ಬರಿಗೆ ಕಾಮನೆ ಇದ್ದರೂ ಕೆಟ್ಟೋಯ್ತು, ಇಬ್ಬರಿಗಿದ್ರೆ ಭಾರಿ ಕೆಟ್ಟೋಗುತ್ತೆ. ಅದಕ್ಕೆ ನೀನು ಎಂಥ ಸ್ವಾಮಿ ಅಂದರೆ ಏನನ್ನೂ ಬಯಸದ ಸ್ವಾಮಿ ನೀನು. ನಾನು ಏನನ್ನೂ ಬಯಸಿ ಬಂದ ಭಕ್ತನಲ್ಲ, ಬಯಸಿಲ್ಲ ಏನು ಕೂಡ ನಾನು. ಅದಕ್ಕೆ ನಾವು ಹೀಗೆ ಇರೋಣ ಅಂತ ಹೇಳಿದ್ದೆ. ಅಹಂ ತ್ವಕಾಮಸ್ತ್ವದ್ಭಕ್ತಃ ಪಂಚಸ್ವಾಮಿ ಅನಪಾಶ್ರಯ ನನ್ಯಥಾ ಇಹ ಆವಯೋರರ್ಥೋ ರಾಜಸೇವಕಯೋರಿವ. ಪರಸ್ಪರ ನಮಗೆ ಪ್ರಯೋಜನದ ಅಪೇಕ್ಷೆ ನಮಗಿಲ್ಲ. ರಾಜಸೇವಕಯೋರಿವ, ರಾಜಸೇವಕರಿಗೆ ಹಾಗೋ ಹಾಗೆ. ಅದು ಒಳ್ಳೆ ದೃಷ್ಟಾಂತ ಹೇಗೆ ಅಂದರೆ, ಒಳ್ಳೆ ರಾಜ ಒಳ್ಳೆ ಸೇವಕ ಅಂತ ಇಟ್ಕೊಂಡ್ರೆ ಒಳ್ಳೆ ದೃಷ್ಟಾಂತ, ಅಥವಾ ರಾಜಸೇವಕಯೋರಿವ ನಮ್ಮದು ವಿಷಮ ದೃಷ್ಟಾಂತ. ರಾಜಸೇವಕರಲ್ಲಿ ಪರಸ್ಪರ ಭಾವನೆ ಇರುತ್ತಲ್ಲ, ಹಾಗೆ ನಮ್ಮಲ್ಲೇನೇ ಇಲ್ಲ. ದೃಷ್ಟಾಂತ ಎರಡು ವಿಧ, ಅದು ಕಂಪೇರ್ ಮಾಡಲಿಕ್ಕೆ ಕೊಡೋದೊಂದು, ಕಾಂಟ್ರಾಸ್ಟ್ ಮಾಡಲಿಕ್ಕೆ ಕೊಡೋದು. ಇದು ಕಾಂಟ್ರಾಸ್ಟ್ ಮಾಡಿಕೊಡೋ ಅರ್ಥದಲ್ಲೂ ಉಂಟು. ನಾವು ರಾಜಭೃತ್ಯರಂತ ಭೃತ್ಯರಲ್ವಲ್ಲ, ಬಿಂಬ ಪ್ರತಿಬಿಂಬ ಭಾವದ ಭೃತ್ಯರು ನಾವು. ರಾಜಭೃತರಾದ್ರೆ ಏನಾಗುತ್ತೆ, ರಿಟೈರ್ ಆದ್ಮೇಲೆ ಗುಡ್ ಬೈ ಹೇಳ್ಬಿಡ್ಬೋದು. ಅದು ಇಲ್ಲಿ ಹಾಗೆ ಹೇಳೋದಕ್ಕೆ ಬರೋದಿಲ್ಲ, ದೇವರು ಬಿಟ್ಟಿರೋದಕ್ಕಾಗೋದಿಲ್ಲ. ಆದ್ರಿಂದ ಹಾಗೇನೆ ಬಿಂಬ ಪ್ರತಿಬಿಂಬ ಭಾವದ ನಮ್ಮ ಸಂಬಂಧವಾದ್ದರಿಂದ ಆ ರೀತಿ ಮಾಡೋದು ಬೇಡ. ಇಹ ಲೋಕೆ ಯಥಾ ರಾಜ್ಞ ಸೇವಕಸ್ಯ ಚ ಸ್ವಜ್ಞಾನ ಅತಿಲಂಘನ ಪ್ರೀತ್ಯಾದಿ ಲಕ್ಷಣೋ ವೇತನಾದಿ ಲಕ್ಷಣ ಸ್ವಾರ್ಥೋಸ್ತಿ ತಥಾ ಇತಿ. ಅದೇ ಅರ್ಥ ಬರೀತಾರೆ, ಇದು ಬರೀಬೇಕು, ಆ ಅರ್ಥವನ್ನೇ ಬರೀತಾರೆ. ಕಾಂಟ್ರಾಸ್ಟ್ ಮಾಡಿಬಿಟ್ಟು, ಭಕ್ತ ಸ್ವಾಮಿಗಳಲ್ಲಿ ಹೇಗೆ ರಾಜಭೃತ್ಯರಲ್ಲಿರುತ್ತಲ್ಲ ಅಂತ ಭಾವನೆ ನಮ್ಮಲ್ಲಿಲ್ಲ. ಆದ್ದರಿಂದ ಕೇಳಬೇಡ. ಯದಿ ರಾಶೀಶಮೇ ಕಾಮಾನ್ ವರಾಂತ್ವಂ ಭರತ ವರದರ್ಷಭ ಕಾಮಾನಾಂ ಹೃದಿ ಅಸಂರೋಹಂ ಭವತಸ್ತುವೃಣೇ ವರಂ. ಈಗ ಯದಿ ರಾಶಿ ಈಶಾ ಮೇ ಕಾಮಾನ್, ರಾಶೀಶ ಒಂದೇ ಪದ ಮಾಡ್ಕೋಬಾರ್ದು ಅದನ್ನು. ರಾಶಿ ಈಶಾ, ರಾಶಿ ಎಂಬುದು ಕ್ರಿಯಾಪದ, ಈಶಾ ಎಂಬುದು ಸಂಬೋಧನೆ. ಕೆಲ ಸ್ವಾಮಿಯೇ ಯದಿ ಮೇ ಕಾಮಾನ್ ವರಾನ್ ರಾಶಿ, ನೀನು ನನಗೇನಾದರೂ ಕಾಮಿತವಾದ ವರಗಳನ್ನು ಕೊಡೋದಾದರೆ ಕಾಮಾನಾಂ ಹೃದಿ ಅಸಂರೋಹಂ ಭವತಸ್ತು ಋಣೇ ವರಂ. ಕಾಮಾನಾಂ ಹೃದಿ ಅಸಂರೋಹಂ, ಕಾಮಗಳು ಹೃದಯದಲ್ಲಿ ಬರಲೇಬಾರದು ಅಂತ ವರ ಕೊಟ್ಬಿಡು ಅಂತ ಹೇಳಿ. ಆ ಕಾಮಗಳೇ ಬರಬಾರ್ದಂತ ವರ ಕೊಟ್ಬಿಡು, ಸಾಕಿ, ಯಾವ ವರ ನನಗೆ ಬೇಕಿಲ್ಲ. ಯದಿ ರಾಶೀಶಮೇ ಕಾಮಾನ್ ವರಾಂತ್ವಂ ವರತರ್ಷಭ ಕಾಮಾನಾಂ ಹೃದಿ ಅಸಂರೋಹಂ ಭವತಃ ತು ಋಣೇ ವರಂ. ಇದು ಪ್ರಹ್ಲಾದ ಕೇಳಿದಂಥ ಶ್ರೇಷ್ಠವಾದ ವರ ಇದು. ಯದಿ ರಾಶಿ ಈಶಮೇ ಕಾಮಾನ್ ವರಾಂತ್ವಂ ವರದರ್ಷಭ ಅಂತಿದೆ. ಅದಕ್ಕೆ ಆಚಾರ್ಯರು ಇಂದಿರಾಪತಿ ಮಾತ್ಯಾದಿ ವರದೇಶ ವರಪ್ರದಂ, ವರದೇಶ ವರದರ್ಷಭ, ವರ ಕೊಡ್ತಕ್ಕ ಸರ್ವಶ್ರೇಷ್ಠನಾದವನು ನೀನು, ಇಷ್ಟು ಕೇಳ್ತೇನಷ್ಟೇ ನಾನು. ಇದರಿಂದ ಇನ್ನೇನು ಗೊತ್ತಾಯಿತು ಗೊತ್ತಾ, ಪ್ರಹ್ಲಾದನ ವರದೊಳಗೆ ಅಂದರೆ ನಾವು ಕಾಮನೆ ಬಿಡೋದು ಕೂಡ ದೇವರ ಅಧೀನ ಆದ್ದರಿಂದಾಗಿನೇ. ದೇವರ ಅದೇ ಬುದ್ಧಿ ಯಾವಾಗಲೂ ಕೊಡಲಿ ಅಂತ ಕೇಳ್ತಾ ಇರಬೇಕು. ನಾನು ಅಚೀವ್ ಮಾಡಿಬಿಟ್ಟೆ ಅಂತ ಹೇಳ್ಕೊಳಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಅಚೀವ್ ಮಾಡಿ ತಿಳ್ಕೊಂಡ್ರೆ ಯಥಾ ಪ್ರಕಾರ ಮತ್ತೆ ಬೀಳೋ ಸಂಭವ ಇರುತ್ತೆ. ನಾನು ಅಂತ ಪ್ರಸಂಗ ಬಂತು ಮತ್ತೆ ಬಿದ್ದ ಅಂತ ಅರ್ಥ. ಅದಕ್ಕೆ ದೇವರು ಅನುಗ್ರಹ ಮಾಡಿಕೊಡು, ಅದಿರಾಗಿ ಮಾಡು ಅಷ್ಟೇ, ಮತ್ತೆ ಬರದಂತೆ ಮಾಡು. ಥ್ರೋಟ್ ಅನುಗ್ರಹ ಇರಬೇಕೆ ಹೊರತು ಯಾವ ಸ್ಟೇಜಲ್ಲೂ ಏನು ಅನ್ಕೋಬಾರ್ದು. ಇನ್ನ ನಾನು ದೇವನು ಬಿಟ್ಟಿರಬಲ್ಲೇ ಅನ್ನೋ ಭಾವನೆ ಬರಬಾರ್ದು. ಇಂದ್ರಿಯಾಣಿ ಮನಃ ಪ್ರಾಣಾಹ ಆತ್ಮಾಧರ್ಮೋ ಧೃತಿರ್ಮತಿ ಶ್ರೀಹಿ ತೇ ಶ್ರೀಹಿ ತೇಜಃ ಸ್ಮೃತಿ ಸತ್ಯಂ ಯೇಷಾಂ ನಶ್ಯಂತಿ ಜನ್ಮನಾ ವಿಮುಂಚತಿ ಯದಾ ಕಾಮಾನ್ ಮಾನವೋ ಮನಸಿ ಶ್ರಿತಾನ್ ತರಿಹೇವ ಪುಂಡರೀಕಾಕ್ಷ ನಭವಾಯ ಅವಕಲ್ಪತೆ ನಾರದೇನೋಪದಿಷ್ಟಂ ಮೇ ತವ ಮಂತ್ರಮಿಮಂ ಸ್ಮರೇ ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಇಂದ್ರಿಯಾಣಿ ಮನಃ ಪ್ರಾಣಾಃ ಆತ್ಮ ಧರ್ಮ ಧೃತಿ ಮತಿ ಶ್ರೀಹಿ ಶ್ರೀಹಿ ತೇಜಃ ಸ್ಮೃತಿ ಸತ್ಯಂ ಯೇಷಾಂ ನಶ್ಯಂತಿ ಜನ್ಮನಾ ವಿಮುಂಚತಿ ಯದಾ ಕಾಮಾನ್ ಮಾನವೋ ಮನಸ್ಸಿ ಶ್ರಿತಾನ್. ಹೇಳ್ತಾನೆ ಯಾವಾಗ ಇಂದ್ರಿಯಾಣಿ ಇಂದ್ರಿಯಗಳು, ಮನಃ ಮನಸ್ಸು, ಪ್ರಾಣಾಃ ಪ್ರಾಣಗಳು, ಆತ್ಮ ಧ್ಯಾನು, ಧರ್ಮ ಧರ್ಮ, ಧೃತಿ ಮತಿ ಧೈರ್ಯ ಮತ್ತು ಬುದ್ಧಿ, ಶ್ರೀಹಿ ಹಿರಿಹಿ ನಾಚಿಕೆ, ಶ್ರೀಹಿ ಸಂಪತ್ತು, ತೇಜ ಕಾಂತಿ, ಸ್ಮೃತಿ ಸ್ಮರಣೆ, ಸತ್ಯಂ ಸತ್ಯಗುಣು, ಯೇಷಾಂ ನಶ್ಯಂತಿ ಜನ್ಮನಾ. ಇವೆಲ್ಲ ಕೂಡ ಯಾವಾಗ ಫಲ ಕೇಳೋದು ಬಿಟ್ಬಿಡ್ತಾನೋ ಇವಿಷ್ಟು ಹೋಗ್ಬಿಡುತ್ತಂತೆ. ನಿಶ್ಚಿಂತೆ, ಯಾವುದು ಅಟ್ಯಾಚ್ಮೆಂಟೇ ಇಲ್ಲ ಅವನಿಗೆ. ಆ ರೀತಿಯಾಗಿ ಹೊರಟೋಗ್ತಾನೆ. ವಿಮುಂಚತೀತಿ, ಮನುಷ್ಯನಾದವನು ಪ್ರತಿ ದೊಡ್ಡ ಸಾಧನೆ ಮಾಡಬೇಕಾದ್ರೆ ಕೇನ ದೋಷೇಣ ತೇಷಾಂ ಅನುತ್ಪಾದ ಪ್ರಾರ್ಥ್ಯತೆ ಇತಿ ತತ್ರಾಹ ಯೇಷಾಂ ಕಾಮಾನ. ಒಂದು ಕಾಮ ಶುರುವಾಯಿತು ಅಂತ ಕೇಳಿದರೆ ಇವೆಲ್ಲ ಬರಲಿಕ್ಕೆ ಶುರುವಾಗುತ್ತೆ. ಕಾಮ ಬಿಟ್ಟು ಅಂತ ಕೇಳಿದರೆ ಎಲ್ಲ ಹೋಗ್ಬಿಡೋದು. ಸೊ ಎಲ್ಲ ಒಂದು ಪಾಪಗಳ ದುರಂತ ಮೂಲ ಇರೋದಲ್ಲಿ ರೂಟ್ ಕಾಸ್ ಯಾವುದು? ಕಾಮ. ಅದೇ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಅರ್ಜುನ ಪ್ರಶ್ನೆ ಕೇಳಿದ್ದ ಹಾಗೆ, ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಎಲ್ಲ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ನಮ್ಮ ಇಷ್ಟ ಇಲ್ಲದೆ ಹೋದರೂ ಕೂಡ ಮನುಷ್ಯ ಪಾಪ ಯಾತಕ್ಕೆ ಮಾಡ್ತಾನೆ ಅಂತ ಕೇಳಿದರೆ ಕಾಮನೆಗೊಳಗಾಗಿ ಮಾಡ್ತಾನೆ. ಅದೇ ಉತ್ತರ ಇಲ್ಲಿ ಬಂದಿರು. ಅದು ಥಿಯರಿ, ಇದು ಒಳ್ಳೆ ಪ್ರಾಕ್ಟಿಕಲಿ ಪ್ರಹ್ಲಾದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಎಲ್ಲ ದೋಷಗಳಿಗೆ ಮೂಲ ಇದು. ಆ ಕಾಮ ಬಂದ ತಕ್ಷಣ ಒಂದೇದಾಗಿ ಇವೆಲ್ಲ ಬರುತ್ತೆ, ಇವೆಲ್ಲ ಹಾಳಾಗಿ ಹೋಗುತ್ತೆ. ಜೊತೆಗೆ ಇಂದ್ರಿಯಗಳ ಶಕ್ತಿ ಹೋಗುತ್ತೆ, ಮನಸ್ಸಕ್ತಿ ಕುಂದುತ್ತೆ, ಆಯುಷ್ಯ ಕಡಿಮೆ ಆಗುತ್ತೆ, ಆಮೇಲೆ ಧರ್ಮ ಬಿಟ್ಬಿಡ್ತಾನೆ. ಕಾಮನೆ ಬಂತೀಗ ಧರ್ಮ ಹೋಯ್ತು, ಅಲ್ಲಿಗಾಗಲೇನೆ ಧೃತಿ ಧೈರ್ಯ ಹೋಯ್ತು, ಮತಿ ಹೋಯ್ತು, ಹಿರಿ ಹೋಯ್ತು, ತೇಜಸ್ ಹೋಯ್ತು, ಸ್ಮೃತಿ ಹೋಯ್ತು, ಸತ್ಯ ಹೋಯ್ತು. ಯಾವಾಗ ಫಲಾಪೇಕ್ಷೆ ಪಡ್ತಾನೋ ಒಂದೊಂದೇ ಬಿಡ್ಲಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿ. ಅದು ಬಿಡ್ತಾ ಹೋದ ಏನಾಗುತ್ತೆ ಅವನಿಗೆ? ಬಂಧನ ಇದೆ. ಅದು ಯೋಚನೆ ಮಾಡಿದ್ರು ವಯಸ್ಸಾಗ್ತಾ ಹೋದಂತೆ ಬಾಳಿದ್ರೆ ವಿಮಾನ ಬರ್ತೆ ಅಂತ ಕೂತ್ಬಿಟ್ಟಿರ್ತಾರೆ ಕರ್ಕೊಂಡು ಹೋಗಲಿಕ್ಕೆ. ಹಾಗೆಲ್ಲ ವಿಮಾನ ಬರೋದಿಲ್ಲ, ಏನು ಮಾಡ್ಬೇಕು ಇವರು, ಎಷ್ಟು ಆಸೆ ಬಿಟ್ಟಿದೆ ನೋಡಬೇಕು. ಏನಾರು ಆಸೆ ಉಳ್ಕೊಂಡಿದೆ ಅಂದರೆ ದೇವರಾಣಿ ವಿಮಾನ ಬರೋದಿಲ್ಲ ಅಂತ ಅರ್ಥ. ಒಂದು ಆಸೆನೂ ಇರಬಾರ್ದು, ಏನಿಗ ನೋ, ಇನ್ನು ಯಾವ ಸ್ಥಿತಿನೂ ಇಲ್ಲ. ಮತ್ತು ಈ ರೀತಿ ಬರಬಾರ್ದು, ಮತ್ತೆ ಕೊಟ್ಟರು ಉಪಯೋಗ ಇಲ್ಲ, ನನ್ನ ಕೈಲಿ ಆಗೋದಿಲ್ಲ, ಆ ರೀತಿ ಆಸೆ ಬರಬಾರ್ದು. ಮತ್ತೆ ಅದು ಅಶಕ್ತಿ ಆಗ್ತದೆ, ಅಶಕ್ತಿ ಆಗ್ತದೆ. ಆಸಕ್ತಿ ಹೋಗಬೇಕೆ ಹೊರತು ಅಶಕ್ತಿಯಿಂದ ಹೋಗಬಾರ್ದು. ನಾವೆಲ್ಲ ಬೇಡ ಅನ್ನೋದು ಅಶಕ್ತಿಯಿಂದ, ಆದ್ರೆ ಆಸಕ್ತಿ ಇಲ್ಲದೆ ಬೇಡ ಅಂತೀವಲ್ಲ, ಅದು ಫೈನಲ್ ಸ್ಟೇಜ್. ಅದು ಮುಕ್ತಿ ಹತ್ತಿರ ಆಗಿದ್ದೆ ಅದು ಗುರುತು ಮಾಡೋಕೆ ಒಂದೊಂದು ಟೆಸ್ಟ್ ಅದು. ಮತ್ತೆ ಇನ್ನು ಎಷ್ಟು ಜನ್ಮ ಬೇಕು ಅಂತ ಯಾರು ಏನು ಹೇಳ್ಬೇಕು ಅದಕ್ಕೆ? ಆಚಾರ ಉತ್ತರ ಕೊಡ್ತಾರೆ, ಯಾವತ್ ದೂರಂ ಸ್ಥಿತೋ ಗಮ್ಯಾತ್ ತಾವತ್ ಗಂತವ್ಯ ಮೇವಹಿ. ಎಷ್ಟು ದೂರ ಇದೆ ಅಂತ ಕೇಳಿ, ಎಷ್ಟು ದೂರ ಇದೆಯೋ ಅಷ್ಟು ದೂರ ಹೋಗ್ಬೇಕಷ್ಟೇ ನೀನು. ಅದಕ್ಕೆ ಎಷ್ಟು ದೂರ ಇದ್ದೇವೆ ಅಂದರೆ ಎಷ್ಟೆಷ್ಟು ಬೈಕೆ ನಮ್ಮದಿದೆ ಅಷ್ಟು ದೂರ ಇದ್ದೇವೆ ಅಂತ. ಹುಚ್ಚಾಬಟ್ಟೆ ಹೊರ ಕೇಳಿದಷ್ಟು ಭಾರಿ ದೂರ ಇದ್ದೇವೆ ಅಂತ. ಅದಕ್ಕೆ ಯಾವುದು ಬೇಡ ಅನ್ನೋ ಸ್ಥಿತಿ ತರ ಬಿಟ್ಬಿಟ್ರೆ ಆಗ ಮುಕ್ತಿ. ಅಪ್ಪ ಆಸೆ ಬಿಟ್ಟು ಬಿಡುಗಡೆ ಆಯಿತು ಅಂದರೆ ಅದು ಲಿಂಗದೇಹನೇ ಬಿಡದಾರ ಡಿಟ್ಯಾಚ್ ಮಾಡಿದಲ್ಲ. ಡಿಸ್ಚಾರ್ಜ್ ಯಾವಾಗ ಮಾಡ್ತಾರೆ? ಪೂರ್ತಿ ರೋಗ ವಾಸಿ ಆದರೆ ಹೋಗ್ತಾರೆ. ಏನೇ ಇದ್ರು ಕೂಡ ಮತ್ತೆ ಕೆಮ್ಮು ಶುರುವಾಯಿತು, ಅವತ್ತಿನ ಸ್ವಲ್ಪ ಮತ್ತೆ ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ. ನೆಗೆಟಿವ್ ಸರ್ ಏರಿಲ್ಲ ಅಂತ ಆಗಬೇಕಲ್ಲಿ, ಆಮೇಲೆ ಬಿಡೋದಿಲ್ಲ, ಸ್ವಲ್ಪ ಅಬ್ಸರ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಅಬ್ಸರ್ವೇಷನ್, ಮತ್ತೆ ಮತ್ತೆ ಬಂದರೆ ಕಷ್ಟ ಅಂತೇಳಿ ಹೋಗ್ತಾನೆ. ಇನ್ನೊಂದು ವಾರ ನೋಡೋಣ ಅಂತ ಅಲ್ಲಿಗೂ ಬರದೆ ಹೋದ್ರೆ ಹೋದಾಗ ಲೆಕ್ಕ. ಆಮೇಲೆ 6 months ಬಿಟ್ಟು ಮತ್ತೆ ಬನ್ನಿ ಅಂತ ಹೇಳ್ತಾರೆ. ಆರ್ತಿ ಮತ್ತೆ ಬನ್ನಿ, ಈ ಕ್ಯಾನ್ಸರ್ ಸರ್ ಆದಾಗ ತಷ್ಟ ಹೋಯ್ತು ಅಂತ ನಂಬೋದಿಲ್ಲ ಅದನ್ನ. ಅದು ಟೆಸ್ಟ್ ಮಾಡ್ತಾನೆ ಇರ್ತಾರೆ ಫ್ರೀಕ್ವೆಂಟ್ ಆಗಿ. ಯಾವ ಬರುತ್ತೋ ಗೊತ್ತಿಲ್ಲ, ಅದನ್ನು ಟೆಸ್ಟ್ ಮಾಡ್ತಾರಲ್ಲ ಆ ರೀತಿಯಲ್ಲಿ ವೈದ್ಯರು ಹೇಗೆ ಪ್ರಿಕಾಷನ್ ತಗೋತಾರೆ, ಹಾಗೆ ಜ್ಞಾನಿಗಳು ಏನು ಮಾಡ್ತಾರಂತೆ, ಕಾಮ ಒಂದ್ಸರ್ತಿ ಹೋದ್ರೆ ಸಾಲದು, ಯಾವಾಗಲೂ ಹೋಗಿರ್ಬೇಕು. ಡೆಸ್ಪರೇಟ್ ಆಗಿ ಹೋಗೋ ಕಾಮ ಬೇರೆ, ಎಲ್ಲ ಸಾಕೊಂಡ್ಬಿಡ್ತಾರೆ ಮನುಷ್ಯ, ಎಲ್ಲ ಬೇಕು ಅವನಿಗೆ. ಯಾಕೆ ಸಾಕು ಅಂತಂದ್ರೆ ಸಿಗಲಿಲ್ಲ, ಯಾವುದು ಸಿಗ್ತಾ ಇಲ್ಲ, ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ. ಅದು ಅಪೇಕ್ಷೆ ಬಿಟ್ಟು ವೈರಾಗ್ಯ ಅಲ್ಲ. ಎಂಥ ವೈರಾಗ್ಯ ಬೇಕು ಅದಕ್ಕೆ? ಭಾವೀರ ಎಲ್ಲ ಕೊಡ್ತಾರೆ, ಎಲ್ಲ ಅನುಕೂಲಿದೆ, ನೋ ನನಗೆ ಬೇಕಾಗಿಲ್ಲ. ಆ ಭಾವನೆ ದೃಢವಾಗಬೇಕು. ಬರೋದು ಪಾರ್ಟ್ ಎ, ಅದು ಗಟ್ಟಿಯಾಗೋದು ಪಾರ್ಟ್ ಬಿ. ಅದು ಕೆಲವು ಗಟ್ಟಿಯಾಗೋದಿಲ್ಲ ವೈರಾಗ್ಯಾದಿಗಳು, ಆ ಕಾಲಕ್ಕೆ ಬಂದು ಹೋಗಿಬಿಡೋದು. ಅದು ಪ್ರವಚನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತ ವೈರಾಗ್ಯಗಳು ಅನೇಕ ವೆರೈಟಿಗಳು. ಪ್ರವಚನ ಕೇಳ್ತಿದ್ದ ಎಲ್ಲ ಜಗತ್ತು ಏನು ಗಂಡ ಯಾರು ಸುರಿಸ್ಬಿಡ್ತಾರೆ, ಬಿದ್ದೋರ್ ತಷ್ಟ ಎದ್ದಷ್ಟ ಅದು ಎದ್ದು ಹೋಗ್ಬಿಟ್ಟಿರ್ತಾರೆ. ಇವ್ರು ಹೇಳ್ತಾರೆ ಅದು ಎದ್ದು ಬಿಡುತ್ತೆ, ಇರದೇ ಸ್ಮಶಾನದಲ್ಲಿ ಹೋದಾಗ ಎಲ್ಲರ ಹಣೆ ಬರ ಇಷ್ಟೇ, ಯಾರು ನಶ್ವರ ಅಂತ ಬರ್ತಿರ್ಲಿಕ್ಕೆ ಮತ್ತೆ ಪ್ಲಾಸ್ ಶುರು ಮಾಡ್ತಾರೆ, ಆ ಕೇಸ್ ಓಪನ್ ಮಾಡೋದು ಶುರು ಮಾಡ್ತಾರೆ. ಗೊತ್ತಾಯ್ತಾ? ಪ್ರಸೂತಿ ವೈರಾಗ್ಯ ಬೇರೆ ಹತ್ತಿದಾಗ ಡೆಲಿವರಿ ಟೈಮ್ನಲ್ಲಿ ಜನ್ಮದಲ್ಲಿ ಮತ್ತೆ ಗರ್ಭಿಣಿ ಅನ್ಕೊಂಡ್ಬಿಡ್ತಾಳೆ, ಅಷ್ಟು ಬೇಜಾರಾಗುತ್ತೆ. ಅದು ಮುಗಿದ ತಕ್ಷಣ ಮತ್ತೆ ಯಥಾ ಪ್ರಕಾರ ಶುರುವೆ. ಯಾಕೆ ಅಂತ ಕೇಳಿದ್ರೆ ಆ ಕಾಲದ ವೈರಾಗ್ಯ ಅಷ್ಟೇ. ಇದು ಅರ್ಥ ಮಾಡಿಕೊಂಡಾಗ ವೈರಾಗ್ಯದಲ್ಲಿ ಗಟ್ಟಿ ವೈರಾಗ್ಯ ಬರಬೇಕಾದ್ರೆ ನಾವು ಫಲ ಬಿಟ್ಟರೆ ಮಾತ್ರ ಸಾಧ್ಯ. ಯಾರಿಗೆ ಅಂದ್ರೆ ಅದು ಅದು ಬೇರೆ ಅಟ್ಯಾಚ್ಮೆಂಟ್ ಇದೆ ಅಂತ ಆಯ್ತಲ್ಲ. ಹಾಗಿದ್ರೆ ಇವ್ರದೇ ಉಪಾಯ ಗೊತ್ತಾ, ನಮಗೆ ಬೇಡ ಮಗನಿಗೆ ಮನೆ ಕೊಡೋದು ಕೇಳೋದು. ಮಗನ ಹೆಸರು ಮಾಡಿಸ್ತಾರಲ್ಲ ಸರ್ಕಾರ, ಇವರೆಲ್ಲ ರಾಜಕಾರಣ ಕಾನ್ಸೆಪ್ಟ್ ಅದು. ತನ್ನ ಹೆಸರಲ್ಲಿ ಏನಿಲ್ಲ, ಇವ್ರದ ಹೆಸರೆಲ್ಲ ಇದೆ ಆ ಥರ. ನಿಮ್ಮ ಪ್ರಕಾರ ಇದು ಹೆಸರಲ್ಲೇ ಮಾಡ್ಕೋಬಾರ್ದು, ಬೇರೆ ಹೆಸರು ಮಾಡ್ಕೋಬೇಕಂತಾರ? ಅದು ಅಧ್ಯಾತ್ಮದ ಭ್ರಷ್ಟಾಚಾರ ಅಷ್ಟೇ. ಗೊತ್ತಾಯ್ತಾ? ಸ್ಪಿರಿಚುಯಲ್ ಕರಪ್ಷನ್. ಅವ್ರ ಹಣೆ ಬರ ಅವ್ರು ಮಾಡ್ಕೋತಾರೆ, ನಾವೇ ಯೋಚನೆ ಮಾಡ್ಬೇಕು ಅದಕ್ಕೆ. ಹೋದ್ರೆ ಪ್ರತಿಬಂಧಕ್ಕೆ ಏನಂತೀಗ, ನಮ್ಮ ಕೆಲಸ ಇಷ್ಟು ಸನ್ಮಾರ್ಗದಲ್ಲಿ ಇರೋ ಅಷ್ಟೇ. ಮನೆ ಕೊಟ್ಟರೆ ಸನ್ಮಾರ್ಗ ಏನು ಗ್ಯಾರಂಟಿ ಇದಕ್ಕೆ? ಮನೆ ಕೊಟ್ಟರೆ ಸನ್ಮಾರ್ಗ ಕೆಲಸಕ್ಕೂ ಏನಿದೆ? ದುರ್ಮಾರ್ಗ ಆಗ್ಬೋದು ಮತ್ತೆ, ಬಡವರೆಲ್ಲ ಒಳ್ಳೆಯವರಾಗಿಲ್ಲ ಇವತ್ತು. ಅದರಿಂದ ಏನು ಕೊಟ್ಟರು ಸರಿ, ಜ್ಞಾನ ಕೊಡಬೇಕಷ್ಟೇ ಹೊರತು ಇನ್ನೇನು ಕೊಟ್ಟರು ಕೂಡ ಏನಾಗುತ್ತದೆ? ದುರ್ಮಾರ್ಗಿಗೆ ಎಂಟ್ರಿ ಇದ್ದಾಗೆ ಲೆಕ್ಕ, ಅದು ಸರಿಯಲ್ಲ. ಇನ್ನೊಬ್ರಿಗೆ ಕೇಳ್ತೇವೆ ಎಂಬುದು ಅವರ ಮೇಲೆ ಅಭಿಮಾನಕ್ಕೆ ಕಾರಣ, ಆದ್ರಿಂದಾಗಿನೇ ಸರಿಯಲ್ಲ. ಓಂ ನಮೋ ಭಗವತೆ ತುಭ್ಯಂ ತರ್ಹೇವ ಪುಂಡರೀ ಕಾಕ್ಷ ವಿಮುಂಚತಿ ಯದಾ ಕಾಮಾನ್ ಮಾನವೋ ಮನಸ್ಸಿ ಸ್ಥಿತಾನ್ ಅದೇ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಎರಡು ಎಷ್ಟು ಹೊಂದಾಣಿಕೆ ಇದೆ ಲೆಕ್ಕ ಹಾಕಬೇಕು. ಭಗವದ್ಗೀತಕ್ಕೂ ಭಾಗವತಕ್ಕೂ ಅಷ್ಟಿರೋದ್ರಿಂದ ಯಾವುದೇ ಒಂದು ಗ್ರಂಥ ಓದಬೇಕಾದ್ರೆ ಸಂಬಂಧಪಟ್ಟ ಎಲ್ಲ ಗ್ರಂಥಗಳು ಕೂಡ ಏನಾಗಿದೆ? ಒಂದೇ ವಿಷಯ ಹೇಳ್ತಿರೋದು, ಹರಿದೇವ ಪರಹರಿ. ನದಿ ಹೇಗರದ್ರು ಕೂಡ ಯಾಕಡೆ ಹೋಗುತ್ತದ? ಸಮುದ್ರಕ್ಕೆ ಹೋಗಲೇಬೇಕು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಹೇಗೋ, ಪ್ರತಿಯೊಂದು ಮಾತು ಕೂಡ ದೇವರ ಮಹಿಮೆನೆ ಹೇಳಬೇಕು, ಜ್ಞಾನಭಕ್ತಿ ವೈರಾಗ್ಯಗಳನ್ನೇ ಹೇಳಬೇಕು. ಹಾಂ, ನೀವು ಕೇಳಬೇಕು ದೇವರು ಅವರಿಗಿಂತ ನಿಮಗಿಂತ ಅವ್ರಿಗೆ ಹತ್ರ ಇದ್ದಾನೆ ಗುರುಗಳು. ಗೊತ್ತಾಯ್ತಾ? ಅವರಿಗಿಂತ ದೇವ್ರ ಹತ್ರ ಇರೋದ್ರಿಂದ ಆ ವಿಚಾರ ಅವ್ರು ಹೇಳಿದರೆ ಬೇರೆ ಮಾತು. ನಮ್ಮದಿಷ್ಟೇ ಒಳ್ಳೇದು ಮಾಡು, ಅದು ಯಾವಾಗ ಇದ್ದಿದ್ದೆ? ಸರ್ವೇ ಜನ ಸುಖಿನೋ ಭವಂತು, ಅದು ಬೇಕಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂಬುದು ಯಾವ ಕಾಲಕ್ಕೂ ಇದ್ದಿದ್ದೆ. ಹೇಳಿತಾ? ಅದು ಶಾಸ್ತ್ರದ ಮಾರ್ಗಗಳಿವೆ, ಅದು ಮಾಡಬೇಕಾದ್ರೂ ಕೂಡ ಏನೋ ಮಾಡೋದಲ್ಲ. ರಾತ್ರಿ ಸೂಕ್ತ ಜಪ ಇದೆ, ಅದನ್ನು ಮಾಡಿ ಅಷ್ಟೆ. ಅವ್ರು ಹೇಳ್ತಾರೆ ವಾಸಿ ಆದರೂ ಸರಿ, ವಾಸಿ ಆಗದಿದ್ರು ಸರಿ. ವಾಸಿ ಆದರೆ ಕೆಟ್ಟದಾಗಿ, ವಾಸಿ ಆಗದ್ರೆ ವಾಸಿ ಆಗಿಬಿಡುತ್ತೆ, ಇಲ್ಲದ್ರೆ ಸದ್ಗತಿ ಬಾಧಕ ಆಗದಂತೆ ಮೇಲೆ ಹೋಗ್ಬಿಡುತ್ತೆ. ಅಂತ ಕೆಲವು ಮಾರ್ಗಗಳಿದೆ, ವೈದಿಕ ಮಾರ್ಗ ಹುಡುಕ್ಬೇಕೆ ಹೊರತು ನಮ್ಮದೇ ತೋಚಿದ ಮಾರ್ಗ ಹುಡುಕಬಾರ್ದು. ಅಲ್ಲೂ ಕೂಡ ಕೇವಲ ನಿಷ್ಕಾಮನೀಯ. ಮತ್ತೆ ತರಿಹೇವ ಪುಂಡರೀಕಾಕ್ಷ ನಭವಾಯ ಅವಕಲ್ಪತೆ ನಾರದೇನೋಪದಿಷ್ಟಮ್ಮೆ ತವ ಮಂತ್ರಮಿ ಮಂ ಸ್ಮರೇ. ಅವ್ರು ಹೇಳ್ತಾರೆ ಪರಮಾತ್ಮ ಗುರುವೇ ನಾರಾಯಣ, ನಾರದ ಹೇಳಿಕೊಟ್ಟಿದ್ದಾರಲ್ಲ ಮಂತ್ರ, ಅದನ್ನು ನೆನಪಡ್ಕೋತೇನೆ ನಾನೀಗ. ಏನದು? ನಾರದ ತಾವೇ ಹೇಳ್ತಾರೆ ಈ ಮಾತನ್ನ, ನಾರದ ಹೇಳಿಕೊಟ್ಟ ಮಂತ್ರ ಹೇಳ್ತೇನೆ, ನಮ್ಮ ಶಿಷ್ಯ ಹೇಳ್ತಿದ್ದಾನೆ ಅಂತ ಹೇಳಿ ಖುಷಿ ಅವರಿಗೆ. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೇ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ವೆರಿ ಇಂಪಾರ್ಟೆಂಟ್, ನಾರದ ಹೇಳಿಕೊಟ್ಟ ಮಂತ್ರ ಅಂತ ಪ್ರಹ್ಲಾದ್ ಯಾವಾಗಲಿಂದ ಹೇಳ್ತಾ ಇದ್ದಂತೆ. ಅದಕ್ಕೆಲ್ಲ ಸಿದ್ಧಿ ಬಂತ. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ, ಮಹಾತ್ಮನೇ ಪುರುಷಾಯ ಭಗವತೆ ತುಭ್ಯಂ ನಮಃ, ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ, ಎಲ್ಲ ಬಂತು ನರಸಿಂಹದೇವರ ಬಗ್ಗೆ. ಹರಿ ಅದ್ಭುತ ಸಿಂಹ ಬ್ರಹ್ಮ ಪರಮಾತ್ಮ ಪುರುಷ ಮಹಾತ್ಮ ಭಗವಾನ್ ಇಂಥ ಪರಮಾತ್ಮ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ಇವೆಲ್ಲ ಪದ್ಧತಿಯಲ್ಲಿ ಬಿಟ್ಟೋಗ್ಬಿಟ್ಟಿದೆ, ಎಲ್ಲ ಹೇಳೋ ಅಭ್ಯಾಸ ಇರಬೇಕು. ಶ್ರೀ ಸಿಂಹ ಉವಾಚ, ನೈಕಾಂತಿನೋ ಮೇ ಮಯಿ ಜಾತ್ಯಃ ಶಿಶಃ ಆಶಾಶತೆ ಮುತ್ರ ತಥಾಪವಾದೃಶಾಃ ತಥಾಪಿ ಮನ್ವಂತರಮೇತದತ್ರ ದೈತ್ಯೇಶ್ವರಾಣ ಮನುಹುಂಕ್ಷ ಭೋಗಾನ್. ನಾ ಏಕಾಂತಿನಃ ಮೇ ಮಯಿ ಜಾತು ಇಹ ಆಶಿಷ ಆಶಾಸತೆ, ನನಗೆ ಗೊತ್ತು ಪ್ರಹ್ಲಾದ ಅಂತ ಹೇಳ್ತಾರೆ. ಭವಾದೃಶಾಹ ಏಕಾಂತಿನಃ, ನಿನ್ನಂಥ ಏಕಾಂತ ಭಕ್ತರು ನನ್ನಲ್ಲಿ ಯಾವ ಬಯಕೆಯನ್ನು ಇಹ ಅಮೂತ್ರ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಬಯಕೆಯನ್ನು ಕೇಳೋದೇ ಇಲ್ಲ. ತಥಾಪಿ ಆದರೂ ಕೂಡ ಮನ್ವಂತರ ಮೇತದತ್ರ, ಒಂದು ಈ ಭೂಲೋಕದಲ್ಲಿ ಒಂದು ಮನ್ವಂತರ ಕಾಲ ದೈತ್ಯೇಶ್ವರಾಣಾಂ ಭೋಗ ನನುಭುಂಕ್ಷ್ವ, ದೈತ್ಯೇಶ್ವರನಾಗಿ ಚಕ್ರವರ್ತಿಯಾಗಿ ಏನು ಮಾಡಬೇಕು, ಅವನು ಅನುಭವಿಸ್ಬೇಕು. ನಾನು ಕೊಡ್ತಾ ಇದ್ದೇನೆ, ನೀನು ಕೇಳಿದ ಫಲ ಅಲ್ಲ, ನಾನೇ ಕೊಡ್ತಿದ್ದೇನೆ ಅಂತ ಹೇಳ್ತಾರೆ. ಕಥಾ ಮದೀಯ ಜುಷಮಾಣಃ ಪ್ರಿಯಾಸ್ತ್ವಾಂ ತ್ವಮಾವೇಶ್ಯ ಮಾಮಾತ್ಮನಿ ಸಂತಮೇಕಂ ಸರ್ವೇಷು ಭೂತೇಷು ಅಧಿಯಜ್ಞಮೀಶಂ ಯಜಸ್ವ ಯೋಗೇನ ಚ ಕರ್ಮ ಹಿನ್ವನ್. ಕಥಾಃ ಮದೀಯಾಃ ಜುಷಮಾಣಃ ಪ್ರಿಯಾಃ ತ್ವಂ ಆವೇಶ್ಯ ಮಾಮಾತ್ಮನಿ ಸಂತಮೇಕಂ. ಆದರೆ ಭೋಗ ಅನುಭವಿಸು ಅಂತೇಳಿ ಇನ್ನೊಂದು ವರ ಕೊಡ್ತೇನೆ ಜೊತೆಗೆ. ಮದೀಯಾಹ ಕಥಾಹ ಜುಷಮಾಣ, ಸದಾಕಾಲ ಮಹಿಮೆ ಕೇಳಿಕೊಂಡೇ ಇದ್ದುಬಿಡ ಆಯ್ತಾ. ಅದು ಏನಾಯ್ತಾಗ ದಾರಿ ತಪ್ಪು ಹೋಗಲ್ಲ, ದಾರಿ ತಪ್ಪು ಹೋಗಲ್ಲ, ಅನುಕೂಲವಾದ ಭೋಗ. ಆವೇಶ್ಯ ಮಾಮಾತ್ಮನೇ ಸಂತಮೇಕಂ, ಸದಾ ನಿನ್ನ ಮನಸ್ಸು ನನ್ನ ಮೇಲೆ ಇರಲಿ, ಆ ರೀತಿ ಅನುಗ್ರಹ ಮಾಡ್ತೇನೆ. ಸರ್ವೇತು ಭೂತೇಷು ಅಧಿಯಜ್ಞ ಮೀಶಂ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಅಧಿಯಜ್ಞ ಅಹಮೇ ಮಾತ್ರ, ದೇಹೇಸ್ಮಿನ್ ಪುರುಷೋತ್ತಮ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಅಧಿಯಜ್ಞನಾದ ನಾನು ನನ್ನನ್ನು ನೇನು, ಯಜಸ್ವ ಯಜ್ಞಗಳನ್ನು ಮಾಡು, ನನ್ನನ್ನೇ ಸ್ವಾಮಿ ಅಂತೇಳಿ ಆರಾಧನೆ ಮಾಡು. ಯೋಗೇನ ಚ ಕರ್ಮ ಹಿನ್ವನ್, ಯೋಗಶಕ್ತಿಯಿಂದ ಕರ್ಮದ ಬಂಧನವನ್ನು ಕಳ್ಕೊಂಡು ಬಿಡು. ಈ ರೀತಿ ನೀನು ಮನ್ವಂತರ ಕಾಲ ರಾಜಭೋಗವನ್ನು ಅನುಭವಿಸ್ತಾ ಚಕ್ರವರ್ತಿಯಾಗಿ ಸುಖವಾಗಿರು, ಆದರೆ ನೀನು ಎಲ್ಲ ವಿಧವಾದ ಸಾಧನೆ ಹೆಚ್ಚಾಗಬೇಕೇ ಹೊರತು ಕಡಿಮೆ ಆಗಬಾರದು. ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲ ಜವೇನ ಹಿತ್ವಾ ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ ಮಾಮೇಷ್ಯಸಿ ಮುಕ್ತ ಬಂಧ. ಭೋಗೇನ ಪುಣ್ಯಂ ಕುಶಲೇನ ಪಾಪಂ, ವೆರಿ ಇಂಪಾರ್ಟೆಂಟ್. ಭೋಗೇನ ಪುಣ್ಯಂ ಅಂದ್ರೇನು, ಅಪರೋಕ್ಷ ಜ್ಞಾನ ಬಂದ್ಮೇಲೆ ಇರತಕ್ಕಂಥ ಅನಿಷ್ಟ ಪುಣ್ಯವನ್ನ ಭೋಗಿಸಿ ಕಳ್ಕೊಂಡ್ಬಿಡ್ಬೇಕು, ಮತ್ತು ಅನಿಷ್ಟ ಪುಣ್ಯವನ್ನ. ಕುಶಲೇನ ಪಾಪಂ, ಯೋಗ ಕರ್ಮಸು ಕೌಶಲಂ, ಇನ್ನು ಪಾಪ ಬರೋ ಸಂಭವನೇ ಇಲ್ಲ. ಕಲೇವರಂ ಕಾಲ ಜವೇನ ಹಿತ್ವ, ಮುಂದೆ ದೇಹವನ್ನು ಏನ್ ಮಾಡಬೇಕು, ಕಾಲ ಜವೇನ, ಕಾಲ ಬಂದಾಗ ಬಿಟ್ಟುಬಿಡು ದೇಹವನ್ನ. ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ, ದೇವತೆಗಳು ದೇವಲೋಕದಲ್ಲೂ ಹಾಡಲ್ಪಡ್ತಕ್ಕಂಥ ಒಳ್ಳೆ ಕೀರ್ತಿಯನ್ನು ಹರಡಿಬಿಟ್ಟು ಮಾಮೇಶ್ಯಸಿ ಮುಕ್ತ ಬಂಧ, ನನ್ನ ಬಳಿ ಬರ್ತೀನಿ ಆಮೇಲೆ ಮೋಕ್ಷನ ಗ್ಯಾರಂಟಿ. ಮತ್ತೆ ಹೇಗೆ ಧ್ರುವನಿಗೆ ರಾಜ್ಯ ಪದವಿ, ಧ್ರುವ ನಕ್ಷತ್ರದ ಆಧಿಪತ್ಯ, ಕೊನೆಗೆ ಮೋಕ್ಷ, ಪ್ರಹ್ಲಾದನಿಗೆ ಕೂಡ ಇಲ್ಲಿ ಮನ್ವಂತರ ಆಧಿಪತ್ಯ, ಸಕಲ ವಿಧ ಭೋಗಗಳು, ಮುಂದೆ ಮೋಕ್ಷ, ಇದೆಲ್ಲದರ ಹೇಳೋದ್ರಿಂದ ಇವ ಭೋಗೇನ ಕುಶಲಂ ಪುಣ್ಯಂ ಕುಶಲೇನ ಪಾಪಂ ಅಂತ ಹೇಳೋದು ಕರ್ಮಕ್ಷಯಕ್ಕೆ ನಿದರ್ಶನ, ಅರ್ಥೋಯಂ ಬ್ರಹ್ಮಸೂತ್ರ ಅನ್ನೋದಕ್ಕೆ ನಿದರ್ಶನ. ಅವೇಶ ಭಕ್ತ ಸಾಧನೆ ಮಾಡತಕ್ಕಂಥ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾರಿಗೆ ಪ್ರಹ್ಲಾದ ಸ್ವಲ್ಪ ಜಾಸ್ತಿ ಇದೆ, ಆದ್ದರಿಂದ ಇವರಿಗೆ ಸ್ವಲ್ಪ ಏನು ಅನಿಸ್ಕೊತಾನೆ ಪ್ರಹ್ಲಾದ, ಸ್ವಲ್ಪ ಕಿಂಚಿತ್ ಉತ್ತಮ ಅನಿಸ್ಕೊಡ್ತಾರೆ ಗುಂಪಿನಲ್ಲೇ. ಸ್ವಲ್ಪ ಪ್ರಹ್ಲಾದನಿಗೆ ಸ್ಪೆಷಲ್ ಇದೆ, ಇಷ್ಟೆಲ್ಲ ಮಾಡಿದ್ದು ವಾಯುದೇವರ ಆವೇಶದಿಂದಾಗಿ. ಸ್ವಲ್ಪ ಇಬ್ಬರು ಫ್ರೆಂಡ್ಸೇ, ಸ್ವಲ್ಪ ಇನ್ಚಾರ್ಜ್ ಇದ್ದಾಗ ಜೋರು ಮಾಡಕ್ಕೆ ಬರುತ್ತಲ್ಲ ಆ ಥರ, ಇನ್ಚಾರ್ಜ್ ಇದ್ದಾಗ ಆ ಪವರ್ ಜಾಸ್ತಿ ಆಗ, ಎಲ್ಲ ಈಕ್ವಲ್ ಆಗಿದ್ರು ಕೂಡ ಇನ್ಚಾರ್ಜ್ ಎಂಬ ಕಾನ್ಸೆಪ್ಟ್ ಮೇಲೆ ತಂದು ಬಿಡ ಆ ರೀತಿ. ಆ ಯಾವಲ್ಲಿ ಇರಬೇಕಾಗಿಲ್ಲ, ಸಾಧನೆ ಮಾಡೋಕ್ಕೆ ಇದ್ಬಿಟ್ರೆ ಸಾಕಲ್ಲ, ಅದೊಂದು ಅಲವೆನ್ಸ್, ಎಕ್ಸ್ಟ್ರಾ ಅಲವೆನ್ಸ್ ಇದ್ದೇ ಇರುತ್ತೆ. ಒಂದು ರಿಟೈರ್ಡ್ ಆ್ಯಸ್ ಇನ್ಚಾರ್ಜ್ ಪ್ರಿನ್ಸಿಪಾಲ್, ಅದೊಂದು ಪೋಸ್ಟೇ ಹೋಗ್ತಾನೆ ರಿಟೈರ್ಡ್ ಆಗಿ ಇನ್ಚಾರ್ಜ್ ಪ್ರಿನ್ಸಿಪಲ್. ಎಷ್ಟೋ ದಿನ ರಿಟೈರ್ಡ್ ಇನ್ಚಾರ್ಜ್ ರಿಟೈರ್ ಆಗಿಬಿಡುತ್ತೆ, ಹಿಂದೆಲ್ಲ ಪ್ರಮೋಷನ್ ಕೊಡ್ತಾನೆ ಇದ್ದಾರೆ ಎಷ್ಟೋದಂತೆ, ಬರೀ ಚಾರ್ಜ್ಗಳೇ ಅಷ್ಟೇ ಹೊರತು ಕೊಡ್ತಾನೆ ಇದ್ದಿಲ್ಲ. ಅವರೇ ಕರ್ಕೊಂಡ್ಬಿಡ್ತಿದ್ರು, ಕೊನೆಗೆ ಕೊಡೋದು ಬೇಡ ಅಂತ ಅವರೇ ಕರ್ಕೊಂಡ್ಬಿಡ್ತಿದ್ರು. ಈಗ ಅದು ಡೆಸ್ಟಿನೇಟ್ ಶುರು ಮಾಡಿದ್ದಾರೆ, ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ರೆ ಅದು ಕೊಡ್ತಾನೆ ಇರಲಿ. ಯಾರಿಗೆ ಇಲ್ಲ ಮೋಕ್ಷ, ಮೋಕ್ಷಕ್ಕೆ ಈಗ ಹೋಗೋದಿಲ್ಲ, ಬ್ರಹ್ಮದೇವರ ಜೊತೆಗೆ ಹೋಗಬೇಕೆ ಹೊರತು ಹೋಗೋಗಿಲ್ಲ, ಇಲ್ಲ ಬ್ರಹ್ಮದೇವರ ಜೊತೆಗೆ ಹೊರತು ಮಧ್ಯೆ ಇಲ್ಲ. ಅವರೆಲ್ಲ ಮೋಕ್ಷ ಗ್ಯಾರಂಟಿ ಆದ್ರಿಂದ ಅಲ್ಲಿ ಇಷ್ಟು ಸೇರಿಸಿಬಿಡ್ತಾರೆ, ಫಾರ್ಮ್ಯಾಲಿಟಿ, ಮೋಕ್ಷಕ್ಕೆ ಹೋಗೋದ್ರೆ ಜಸ್ಟ್ ಫಾರ್ಮಲ್ ಥಿಂಗ್, ಆದ್ರಿಂದ ಪೂರ್ತಿ ಗ್ಯಾರಂಟಿಡ್ ಆ ರೀತಿ. ಏತತ್ ಕೀರ್ತ ಏನ್ ಮಹ್ಯಂ ತ್ವಯಾ ಗೀತಮಿದಂ ನರಃ ತ್ವಾಂಚಮಾಂಚ ಸ್ಮರನ್ ಕಾರೇ ಬಂಧ ಕರ್ಮಬಂಧಾತ್ಮಿ ಮುಚ್ಚತೆ ಅಂತ ಹೇಳ್ತಾನೆ. ಯಹ ಏತತ್ ಕೀರ್ತ ಏನ್ ಮಹ್ಯಂ ತ್ವಯಾ ಗೀತಮಿದಂ ನರಃ, ಸ್ಪೆಷಲ್ ಆಗಿ ಹೇಳ್ತಾನೆ. ನಿನ್ನ ನೀನು ಸ್ತೋತ್ರ ಮಾಡಿದೆಯಲ್ಲ, ಯಾರಿದನ್ನು ಹೇಳ್ತಾರಲ್ಲ, ಇಷ್ಟು ನರಸಿಂಹದೇವರ ಸ್ತೋತ್ರ ಪ್ರಹ್ಲಾದ ಮಾಡಿದ್ದಿದೆಯಲ್ಲ ಅದಿಷ್ಟನ್ನೇ ಯಾರು ಹೇಳ್ತಾರೆ. ಗೀತಂ ಕೀರ್ತಯೇತ್, ಗಟ್ಟಿಯಾಗಿ ಹಾಡ್ತಾನಲ್ಲ. ತ್ವಾಂಚಮಾಂಚ ಸ್ಮರಣ್ ಕಾಲೇ, ಕಾಲಕಾಲದಲ್ಲಿ ನನ್ನನ್ನು ನಿನ್ನನ್ನು ಸ್ಮರಣೆ, ಪ್ರಹ್ಲಾದನ ಯಾಕೆ ಸ್ಮರಣೆ ಮಾಡಬೇಕು, ಸ್ತೋತ್ರ ಹೇಳಿದವನು, ದೇವ್ರನ್ನ ಯಾಕೆ ಸ್ತೋತ್ರ ಮಾಡಬೇಕು, ಪ್ರತಿಪಾದ್ಯನಾದವನು, ಅದಕ್ಕೆ ಋಷಿ ದೇವತಾ ಮಂತ್ರ ಅಂತ ಹೇಳ್ತಾರಲ್ಲ ಹಾಗೆ. ನಿನ್ನನ್ನು ನನ್ನ ಸ್ಮರಣೆ ಮಾಡಿಕೊಂಡು ಯಾರು ಹೇಳ್ತಾರಲ್ಲ ಅವನು ಕರ್ಮಬಂಧ ತಿಮುಚ್ಚತೆ, ಅವನು ಮುಕ್ತನಾಗಿ ಬಿಡ್ತಾನೆ. ಇದು ಈ ಸ್ತೋತ್ರಕ್ಕೆ ಸ್ಪೆಷಲ್ ವರ ಇದು, ಒಂದು ನರಸಿಂಹದೇವರ ಸ್ತೋತ್ರ ಪ್ರಹ್ಲಾದ ಮಾಡಿದ್ದಕ್ಕೆ ವಿಶೇಷವಾದ ಅನುಗ್ರಹವನ್ನು ದೇವರು ಮಾಡ್ತಾ ಇದ್ದಾರೆ. ಗಜೇಂದ್ರನ ಮಾಡಿದ್ನಲ್ಲ ಇಲ್ಲೂ ಹಾಗೆ, ಈ ಸ್ತೋತ್ರ ಯಾರು ಹೇಳ್ತಾರೋ ಅವರೆಲ್ಲ ಮುಕ್ತರಾಗ್ತಾರೆ. ಪ್ರಹ್ಲಾದ ಉವಾಚ, ಆಗ ಪ್ರಹ್ಲಾದ ಹೇಳ್ತಾನೆ, ವರಂ ವರಯ ಏತ್ ವರಯ ಏತತ್ತೇ ವರದೇಶಾನ್ ಮಹೇಶ್ವರ ಯದನಿಂದ ಪಿತಾ ಮೇತ್ವಾಂ ಅವಿದ್ವಾನ್ ತೇಜ ಐಶ್ವರಂ. ಈಗ ಹೇಳಿದ, ವರಂ ವರಯ ಏತತ್ತೇ ವರದೇಶಾತ್ ಮಹೇಶ್ವರ, ದೇವರೇ ಒಂದು ವರ ಕೊಟ್ಬಿಡು ಅಂತ ಈಗ ಕೇಳಿದ. ಯಾವ ವರ ಅಂತ ಕೇಳಿದ್ರೆ ತನಗ ಏನೂ ಅಲ್ಲ, ಯದನಿಂದ ಪಿತಾ ಮೇತ್ವಾಂ ಅವಿದ್ವಾನ್ ತೇಜ ಐಶ್ವರಂ, ನಿನ್ನ ದೇವರು ಅಂತ ತಿಳ್ಕೊಳ್ಳದೆ ಎಷ್ಟು ಬೈದ್ಬಿಟ್ನಲ್ಲ, ಆ ಪಾಪ ಬಂದಿದೆ ಅವನಿಗೆ, ಉದ್ಧಾರ ಮಾಡು. ಇದು ಪಿತೃಗಳ ಉದ್ಧಾರ ಕೂಡ ನಮ್ಮ ಜೀವನದಲ್ಲಿ ವರ ಅಲ್ಲ, ಅದು ಕರ್ತವ್ಯ ಅದು, ಅರ್ಥ ಆಯ್ತಾ? ಶ್ರಾದ್ದ ಆದಷ್ಟು ಕಾಮ್ಯ ಆಗಿಬಿಡುತ್ತೆ ಇಲ್ಲದೆ ಹೋದ್ರೆ. ತಂದೆ ಸದ್ಗತಿ ಆಗಲಿ ಅಂತ ಮಾಡಿದ್ರೆ ಕಾಮ್ಯ ಆಗುತ್ತೋ ಅಂತ ಕೇಳಿದ್ರೆ, ದೇವರು ವಿಧಿಸಿದ್ದಾನದು, ಅದಕ್ಕೇನಲ್ಲ ಕಾಮ್ಯ ಅಲ್ಲ, ನಿಮ್ಮ ಇದರೊಳಗೆ ಅಲರ್ಟ್ ಆಗಿಬಿಟ್ಟಿದೆ. ಇವೇನಂತ ಕೊಡ್ತಾರೆ, ನಿಮಗೇನಾದ್ರು ಮೆಡಿಕಲ್ ನೀರು ಕೊಡ್ತೀವಿ ಅಂತ ಹೇಳಿ, ಅದು ವರ ಅಲ್ಲ, ಅದು ಅದ್ರಲ್ಲಿ ಸೇರ್ಕೋ, ಯಾವ ಜಾಬಲ್ಲೇ ಸೇರ್ಕೋಬಿಟ್ಟಿದೆ ನಿಮಗೆ. ಸುಮ್ಮನೆ ಕೇಳ್ತಾನಲ್ಲ ಅದು ಬೇರೆ, ಅಲ್ಲಿ ಏನೇನು ಪ್ರಾವಿಡೆಂಟ್ ಇದೆ ಅಂತ ಕೇಳಿದ್ರೆ ತಪ್ಪಲ್ಲ. ಇವತ್ತು ಪಿತೃಗಳನ್ನ ತೀರಿಸ್ಬೇಕಾದ ನಮ್ಮ ಕರ್ತವ್ಯ, ಅದು ವರ ಅಂತಲ್ಲ ಕರ್ತವ್ಯ. ಆದ್ರಿಂದಾಗಿನೇ ತಂದೆಯ ಮಗನಾಗಿ ಏನು ಮಾಡ್ಬೇಕು ನಾನೀಗ, ಉದ್ಧಾರ ಮಾಡೋ ಜವಾಬ್ದಾರಿ ನನಗಿದೆ. ಈಗ ಅದು ಮಾಡಿ ದೊಡ್ಡ ಪಾಪ ಏನದು, ನೀನು ಬೈದಿದ್ದಾನೆ, ದೇವರು ನಿಂದೆ ಮಾಡಿದ್ದಾನೆ. ಈ ಬಹುಶಃ ಈ ಇದನ್ನು ಇವತ್ತು ಎಲ್ಲರೂ ಕೇಳಬೇಕಾದ ಕಾಲ ಇದು. ತಂದೆ ತಾಯಿ ನಾಸ್ತಿಕರಾಗಿದ್ದರು, ಸ್ವಾಮಿ ಉದ್ಧಾರ ಮಾಡು ಅಂತೇಳಿ ಪ್ರಹ್ಲಾದಕ್ಕೆ ಏನಾಯ್ತು ಇದರಿಂದ, ಕೆಟ್ಟ ತಂದೆ ತಾಯಿಗಳ ಮಕ್ಕಳು ಕೂಡ ತಾವು ಶ್ರಾದ್ದ ಪಕ್ಷ ಇತ್ತ ನಮ್ಮಪ್ಪ ಭಾರಿ ದುಷ್ಟನಿದ್ದ, ನಾನು ಯಾಕೆ ಶ್ರಾದ್ದ ಮಾಡೋದಿಲ್ಲ ಅಂತ ಹೇಳಬಾರ್ದು. ಗೊತ್ತಾಯ್ತು ಎಂಥ ದುಷ್ಟನಾಗಿದ್ದರು, ಎಷ್ಟು ಜನ ಇದ್ದಾರೆ ಆ ರೀತಿ, ಭಾಳ ಯೋಗ್ಯನಾಗಿದ್ದ ಅಂತ ಹೇಳಿಬಿಟ್ಟು ಅವ್ರು ಸತ್ತಾಗ ಭಾಗವತ ಹೇಳಿಸೋದಿಲ್ಲ, ಅವ್ರು ಸತ್ತಾಗ ಶ್ರಾದ್ದ ಪಕ್ಷ ಮಾಡೋದಿಲ್ಲ, ಅಂತ್ಯಕರ್ಮ ಮಾಡೋದಿಲ್ಲ, ಮಹಾ ಅಯೋಗ್ಯ ಅಂತೆ. ತಪ್ಪದು, ತಂದೆ ತಾಯಿಗಳು ಎಷ್ಟೇ ಯೋಗ್ಯರಾಗಿದ್ರು ಕೂಡ ಏನು ಮಾಡ್ಬೇಕಂತೆ, ಅವ್ರಿಗೆ ಕರ್ತವ್ಯ ಮಾಡಲೇಬೇಕು. ಉಳಿದವ್ರ ಬಗ್ಗೆ ಆಪ್ಷನ್, ತಂದೆ ತಾಯಿಗಳ ಬಗ್ಗೆ ಕಂಪಲ್ಸರಿ, ಉಳಿದ ಬಗ್ಗೆ ಮಾತ್ರ ಆಪ್ಷನ್. ಅವ್ರು ಯೋಗ್ಯರಾಗಿದ್ದರೆ ಬಂಧುಗಳೇ ಎಲ್ಲ ಮಾಡ್ಬೋದು ಅವ್ರ ಬಗ್ಗೆ, ತುಂಬ ಯೋಗ್ಯ ಬಂಧುನೇ ಅಲ್ಲ, ಅವ್ನು ಏನು ಮಾಡಿದ್ರು ದೋಷ ಇಲ್ಲ, ಒಳ್ಳೆಯದೇ. ಆದರೆ ಉಳಿದವ್ರು ಬಂಧುಗಳಾಗಿದ್ದರೂ ಕೂಡ ತಂದೆ ತಾಯಿ ಇಬ್ಬರು ಆಗಿ ಬಿಟ್ಟುಬಿಟ್ರೆ ಅವ್ರನ್ನ ಏನು ಮಾಡ್ಬೋದು, ಡಿಸ್ಕಾರ್ಡ್ ಮಾಡಿಬಿಡ್ಬೋದು. ಮೈ ಚಾಘವಾನ್ ಬದ್ಧಾಮರ್ಷಾಶಯ ಸಾಕ್ಷಾತ್ ಸರ್ವಲೋಕ ಗುರುಂ ಪ್ರಭುಂ ಭ್ರಾತೃಹೇತಿ ಮೃಷಾ ದೃಷ್ಟಿ ತ್ವದ್ಭಕ್ತೇ ಮಯಿ ಚಾಘವಾನ್ ಬದ್ಧಾಮರ್ಷಾಶಯ. ಅವನ ಮನಸ್ಸೆಲ್ಲ ರೋಷದಿಂದ ಕುದಿತಾ ಇತ್ತು. ಸಾಕ್ಷಾತ್ ಸರ್ವಲೋಕ ಗುರುಂ ಪ್ರಭುಂ, ನಿನ್ನ ಮೇಲೆ ಸರ್ವಲೋಕ ಗುರುವಾದ ನಿನ್ನ ನಿನ್ನ ಮೇಲೆ ಅವನು ದ್ವೇಷದಿಂದ ಸೆಡಿತಾ ಇದ್ದ. ಮೊದಲನೇದಾಗಿ ಬರೀ ತಂದೆ ಅಂತ ಕೇಳುವ ಕರ್ತವ್ಯ ಎಲ್ಲರಿಗೂ ಇದೆ. ಪ್ರಹ್ಲಾದ ಜ್ಞಾನಿ ಆದ್ರಿಂದ ಅವರಿಗೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಕೇಳ್ತ, ಅರ್ಥ ಆಯ್ತಾ? ಉಳಿದವರಾದ್ರೆ ನಮ್ಗೆ ಗೊತ್ತಿಲ್ಲ, ಯೋಗ್ಯತೆ ಗೊತ್ತಿಲ್ಲ ನಮಗೆ ಅವ್ರು ಏನು ಅಂತೇಳಿ. ಆದರೂ ಸಾಮಾನ್ಯತೆ ಪಿತೃಂಬ ಕಾರಣಕ್ಕೆ ಮಾಡಬೇಕು. ಆದ್ರೆ ಪಿತೃಗಳು ಎರಡು ಭಾಗ ಇದ್ದಾಗ ಏನು ಮಾಡ, ಪ್ರಹ್ಲಾದ ಅಂತವ್ರಿಗೆ ಜ್ಞಾನ ಇತ್ತು, ಆದ್ರಿಂದ ಸರಿಯಾಗಿ ಕೇಳ್ತಾರೆ. ಭ್ರಾತೃಹೇತಿ ಮೃಷಾ ದೃಷ್ಟಿ ತ್ವದ್ಭಕ್ತಿ ಮಯಿ ಚಾಘವಾನ್, ನಿನ್ ಮೇಲೆ ಏನಿತ್ತು ಅಂತ ಅವನಿಗೆ, ನನ್ನ ತಮ್ಮ ಹಿರಣ್ಯಾಕ್ಷನ ಕೊಂದವನು, ತಮ್ಮ ಹಿರಣ್ಯಾಕ್ಷನ ಕೊಂದವನು ಅಂತ ತಪ್ಪು ತಿಳ್ಕೊಂಡಿದ್ದ. ನ್ಯಾಯಾಧೀಶ ಡೆಸ್ಟೆಂತ ಕೊಟ್ಟಿರೋದು ಹೌದು, ಆದ್ರೆ ಅವಳು ಪಾರ್ಶಿಯಾಲಿಟಿ ಹೇಳಿದ ತಪ್ಪು. ಪಾರ್ಶಿಯಾಲಿಟಿ ಇಲ್ಲ, ದೇವರು ಏನು ತಿಳ್ಕೊಂಡವನು, ನನ್ನ ತಮ್ಮನ ಕೊಂದ್ಬಿಟ್ಟ, ತಮ್ಮನ ಕೊಂದ್ಬಿಟ್ಟ, ತಮ್ಮ ಅಂತ ಕೊಲ್ಲಿಲ್ಲ, ಅವನು ದುಷ್ಟ ಅಂತ ಕೊಂದ, ಅದಕ್ಕೆ ಮೃಷಾದೃಷ್ಟಿ ಅಂತ ಕರೀತಾರೆ. ತ್ವದ್ಭಕ್ತೇ ಮಯಿ ಚಾಘವಾನ್, ನಿನ್ನಲ್ಲಿ ಆ ರೀತಿ ಮಾಡ್ದ, ನನ್ನಲ್ಲೂ ಕೂಡ ದ್ರೋಹವನ್ನು ಮಾಡ್ದ, ನಾನು ನಿನ್ನ ಭಕ್ತ. ಪ್ರಹ್ಲಾದನಿಗೆ ಒಂದು ವಿಷಯ ಗೊತ್ತಾಗಿದೆ, ನಮ್ಮಪ್ಪ ನನ್ನ ಕೊಲಸಕ್ಕೆ ಏನೇನು ಪ್ರಯತ್ನ ಪಟ್ಟ ಅದಿಷ್ಟು ಪಾಪ ಕಾರಣ ಆಗಿದೆ, ಅದಕ್ಕೆ ನನ್ನಲ್ಲೂ ದ್ರೋಹ ಮಾಡಿದ್ದ. ಅದಕ್ಕೆ ಆಚಾರ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ, ಸಣ್ಣವ್ರ ಬಗ್ಗೆ ಕೂಡ ನಮಗೆ ಸೋತ್ತಮ್ಮರು ಅಲ್ಲದೆ ಹೋದ್ರು ಕೂಡ ಯೋಗ್ಯರಾಗಿದ್ರೆ ಅವ್ರ ಬಗ್ಗೆ ಏನಾದ್ರು ಕೆಟ್ಟದ್ದು ಮಾಡಿದ್ರೆ ಆ ಪಾಪ ನಮಗೆ ಬರುತ್ತೆ ಅಂತ ಹೇಳಿ. ನಮಗೆ ಸೋತ್ತವರಿ ಮಾಡಿದ್ರೆ ಬರುತ್ತೆ ಅಂತ ಜ್ಞಾನ ಕೂಡ ಇಲ್ಲ ಫಸ್ಟ್ ಇವತ್ತು, ಗೊತ್ತಾಯ್ತಾ? ಚಿಕ್ಕವರಿ ಮಾಡಿದ್ರು ದೋಷ ಬರುತ್ತೆ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್, ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಆಚಾರ ಹೇಳ್ತಾರೆ. ದೊಡ್ಡವರಲ್ಲಿ ಭಕ್ತಿ, ಸಮಾನರಲ್ಲಿ ಸ್ನೇಹ, ಚಿಕ್ಕವರಲ್ಲಿ ವಾತ್ಸಲ್ಯ. ಅದು ಸಾಧನೆ ಇದು ಯಾವ್ದು ಬಿಟ್ಟರು ಕೂಡ ಏನಾಗೋದಿಲ್ಲ, ಸಾಧನೆ ಆಗೋದಿಲ್ಲ ಅಂತ ಹೇಳ್ತಾರೆ. ತ್ವದ್ಭಕ್ತಿ ಮಯಿ ಚಾಘವಾನ್ ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರಾದಘಾತ್ ಪೂತಸ್ಥೆಯ ಅಪಾಂಗ ಸಂದೃಷ್ಟ ತದಾ ಕೃವಣವತ್ಸಲ. ಅದಕ್ಕೆ ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರಾದಘಾತ್, ಗೋಕರ್ಣನ ಕಥೆನೆ ಹಾಗೆ ಬರುತ್ತೆ. ಅದೇನು ಮಾಡ್ದ, ತಂದೆ ತಾಯಿ ಸದ್ಗತಿಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟ, ಆಮೇಲೆ ಇವನ ವಿಷಯ ಗೊತ್ತಾಯ್ತು, ಯಾರಿವನು ದುಂದುಕಾರಿ ವಿಷಯ ಗೊತ್ತಾಯ್ತು, ಅವನಿಗೂ ಗಾಯಕ್ಕೋ ಶ್ರದ್ಧೆ ಮಾಡಿ ಬಂದ. ಪಾಪ ಮಹಾಯೋಗ್ಯ ಏನೇನೋ ಮಾಡಿದ್ದ ಅಂತ ಗೊತ್ತಿದ್ರು ಕೂಡ ಮಾಡಿ ಬಂದ. ಆಮೇಲೆ ದಾರಿಯಲ್ಲಿ ಮಲಿಕೊಂಡ, ಏನಾಗಿತ್ತಲ್ಲಿ, ಅವನು ಯಾರು ಕೊಂದು ಹಾಕಿದ್ರಲ್ಲ ಅದೇ ಜಾಗದಲ್ಲಿ ಮಲ್ಕೊಂಡಿದ್ದೆ, ಪಿಶಾಚಿ ಆಗಿದ್ದು ಬಂದು ತಿನ್ನಕ್ಕೆ ಅಂತ ಬಂದ. ಆಮೇಲೆ ಕೇಳಿದ ಏನಂತ ಕೇಳಿದ, ಪಿಶಾಚಿ ಆಗಿದ್ದೇನೆ ಅಂತ ಹೇಳಿದ. ಅವಾಗ ಹೇಳಿದ, ಗಾಯ ಶ್ರದ್ಧೆ ಮಾಡಿ ಬಂದಲ್ಲ ನೀನು, ಸದ್ಗತಿ ಆಗಲಿಲ್ಲ ಅಂತ ಕೇಳಿದ. ಗಾಯ ಶ್ರದ್ಧೆ ಮಾಡಿ ಬಂದಲ್ಲ ಸದ್ಗತಿ ಆಗಲಿಲ್ಲ ಅಂತ ಕೇಳಿದ್ರೆ ಆಗ ಅಂತ ಹೇಳಿದ, ಗಯಾ ಶ್ರಾದ್ದ ಶತೇನಾಪಿ ನಮ ನಮೇ ಮುಕ್ತಿರ್ಭವಿಷ್ಯತಿ. ಒಂದ್ಸರ್ತಿಯಲ್ಲಿ 100 ಸತ್ ಮಾಡಿದ್ರೆ ಸದ್ಗತಿ ಆಗೋದಿಲ್ಲ. ಆದ್ರಿಂದ ಬೇರೆ ಹಾದಿ ಹುಡುಕು, ಉದ್ಧಾರ ಮಾಡು ಅಂತ ಕೇಳಿದ. ಆ ಏನ್ ಮಾಡಿದಾತ, ಸೂರ್ಯಗುರು ತಪಸ್ಸು ಮಾಡಿ ವರ ತಗೊಂಡು ಭಾಗವತ ಕೇಳಿ ಸದ್ ಉದ್ಧಾರ ಮಾಡಿದ. ಅಂದ್ರೆ ಅರ್ಥ ಜಯೋಗ್ಯ ಅಂತ ಗೊತ್ತಿದೆ ಆಗ. ಬಟ್ ಅವನಿಗೇನಿದೆ ಸ್ವರೂಪತಃ, ಆ ಅಜಾಮಳ ಜೀವದ್ವಯ ಆವೇಶ ಇಲ್ಲ, ಅಜಾಮಳ ಜೀವದ್ವಯ ಆವೇಶ ಇಲ್ಲ, ಅವನಲ್ಲೂ ಜೀವದ್ವಯ ಆವೇಶ ಇಲ್ಲ, ಇವನ ಜೀವದ್ವಯ ಆವೇಶ ಇದೆ. ಆದ್ದರಿಂದ ಅವರು ತಪ್ಪು ಮಾಡಿರಬಹುದು, ಯಾಕೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಅದಕ್ಕೆ ಕ್ಷಮಿಸೋ ಪಾಪನೇ ಕ್ಷಮಿಸಿಬಿಡು ಅಷ್ಟೇ, ಇನ್ನೇನು ಯೋಚನೆ ಇಲ್ಲ. ಇಲ್ಲದೆ ಹೋದ್ರೆ ಯಾರ್ದೋ ಲೋನ್ ನಾವು ಕೊಡ್ತೀವಲ್ಲ, ಆ ಟೈಪ್ ಅರೆಸ್ಟ್ ಮಾಡಕ್ಕೆ ಬಂದಿರ್ತಾರೆ ಯಾರನ್ನೋ. ಈಗ ಲೋನ್ ಕೊಟ್ಟಿಲ್ಲ ಅಂತ ಏನು ಮಾಡಿದೆ, ಅವನು ಒಂದು ಚೆಕ್ ಕೊಟ್ಟ ಮುಂದೆ ಇಬ್ಬಟ್ಟು ಬಿಟ್ಬಿಡ್ತಾರೆ ಅವನು. ಆ ರೀತಿ ಮಾಡಕ್ಕೆ ಬರಲ್ಲ, ಬಟ್ ಕೆಲವೊಂದು ಮಾಡಕ್ಕೆ ಬರಲ್ಲ. ಆ ರೀತಿ ಕೊಲೆ ಮಾಡಿದವನಿಗೆ ಬರೋದಿಲ್ಲ, ಲೋನ್ ಇತ್ತು ತೀರಿಸಿದ ಮುಂದೆ ಹೋಯ್ತು ಅಷ್ಟೇ. ಕೊಂದು ಬಿಟ್ಟಿದ್ದಾನೆ, ಇನ್ನೊಬ್ಬರು ಕೊಂದು ಬಿಡ್ತೀನಿ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗತ್ತಾ? ಅದಿಲ್ಲ, ಅದು ಅನುಭವಿಸಲೇಬೇಕಾಗುತ್ತೆ. ಅದು ಪಾಪಗಳು ಎರಡು ವಿಧ, ಇನ್ನೊಬ್ರು ಕ್ಯೂರ್ ಮಾಡೋ ಪಾಪಗಳು ಬೇರೆ, ಇನ್ನೊಬ್ರು ತಾ ತಗೊಳ್ಬಹುದಾದ ಪಾಪಗಳು ಇರ್ಬೋದು. ನಿನ್ನ ಪಾಪ ನಾನು ತಗೋತೀನಿ ಬಿಡಯ್ಯ ಅಂತ ಹೇಳ್ಬೋದು, ಇನ್ನೊಬ್ಬ ಪಾಪ ನಾನು ತೆಗೆದಾಕ್ತೇನೆ ಅಂತ ಹೇಳ್ಬೋದು. ಇನ್ನೊ ಪಾಪವನ್ನ ಏನು ಮಾಡಿದ್ರು ಅವನೇ ಅನುಭವಿಸ್ಬೇಕು, ಅಂತ ಪಾಪದ ಏನು ಮಾಡಕ್ ಬರೋದೆ. ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಸ್ತರಾದಘ ಪೂತಸ್ಥೆ ಅಪಾಂಗ ಸಂದೃಷ್ಟ ತದಾ ಕೃಪಣ ವತ್ಸಲ. ಪರಮಾತ್ಮ, ನೀ ಯಾವಾಗ ಕಿರಣ ನೋಡಿದೆಯಲ್ಲ ಅವನ್ನ ಶುದ್ಧನಾಗಿಬಿಟ್ಟಿದ್ದಾನೆ, ಅದು ನನ್ನ ಕರ್ತವ್ಯ ಅಂತ ಕೇಳ್ತೇನೆ, ಉದ್ಧಾರ ಮಾಡ್ಬೋದು. ಅದೊಂದು ಗೊತ್ತಿದೆ, ದೇವರು ಯಾವಾಗ ದೇವರ ಕಣ್ಣಿ ಬಿದ್ದಮೇಲೆ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾ ರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ನಿನ್ನ ಕಣ್ಣಿ ಬಿದ್ದ, ನೀನು ಮುಟ್ಟಿದ, ಇನ್ನೇನು ಬೇಕು ಭಾಗ್ಯ ಅವನಿಗೆ, ಉದ್ಧಾರ ಆಗಿಬಿಟ್ಟಿದ್ದಾನೆ, ಯೋಗ್ಯನಲ್ಲ. ಆದರೆ ನನ್ನ ಕರ್ತವ್ಯ ಅಂತ ನಾನು ಕೇಳಿದ್ದೆ. ಈ ಭಗವ ಅದೇ ರೀತಿ ತಂದೆ ಮಹಾಯೋಗ್ಯ ಇರ್ತಾನೆ, ನಮ್ಮ ಜನ ಭಾರಿ ಬುದ್ಧಿವಂತರು, ಮಹಾಯೋಗ್ಯ ಇರ್ತಾನೆ, ಅವನಿಗೆ ಸಾಧ್ಯಕಲ್ಪ ಮಾಡಬೇಕಾಗಿಲ್ಲ, ಅಯೋಗ್ಯ ಅವನಿಗೆ ಮಾಡಿ ಉಪಯೋಗ ಅಂತ ಹೇಳ್ಬಿಟ್ಟು. ಮಹಾಯೋಗ್ಯ ಇರ್ತಾನೆ ಅವನಿಗೂ ಮಾಡೋದಿಲ್ಲ, ಯಾಕೆ ಪುಟ್ಟ ಅವರೇ ಸದ್ಗತಿ ಕೊಡ್ತು, ಮತ್ತೆ ಯಾಕೆ ಮಾಡಬೇಕು? ಅಂತೂ ಕ್ಯಾನ್ಸಲ್ಲೇ, ಅದು ಒಳ್ಳೆ ತಂದೆ ತಾಯಿಗೂ ಕ್ಯಾನ್ಸಲ್, ಕೆಟ್ಟ ತಂದೆ ತಾಯಿಗೂ ಕ್ಯಾನ್ಸಲ್ಲೇ. ಅದಕ್ಕೆ ಹೇಳ್ತಾರೆ, ಒಳ್ಳೆಯವರಾಗಿದ್ರು ಮಾಡಿ, ಕೆಟ್ಟದಾಗಿದ್ರು ಮಾಡಿ, ಒಳ್ಳೇದಾಗಿದ್ರೆ ನಮ್ಮ ಕರ್ತವ್ಯ ಅಂತ, ಗ್ಯಾರಂಟಿ ಒಳ್ಳೇದಾಗುತ್ತೆ ಅವರಿಗೆ, ನಮ್ಮ ಕರ್ತವ್ಯ ಅಂತ ಮಾಡಿ. ಪಾಪಿಷ್ಟನಾಗಿದ್ರೆ ಏನು ಮಾಡಿದ್ರು ಪಾಪ ಹೋಗದೇ ಇರಬಹುದು, ನಮ್ಮ ಕರ್ತವ್ಯ ಅಂತ ನಾವು ಮಾಡಿಬಿಡೋದು ಅಷ್ಟೇ ಹೊರತು ಬಿಡ್ಲಕ್ಕೆ ಹೋಗಬಾರ್ದು. ಪಿತೃಋಣ ಅಂದ್ರೆ ಪಿತೃಋಣನೇ, ಕಳ್ಕೊಳ್ಳದೇ ಇರಬಾರ್ದು. ಲಭ್ಯ ನಮ್ಮ ಪಾಲಿನ ಕರ್ತವ್ಯ ಮಾಡಿಬಿಡ್ಬೇಕು. ಅದಕ್ಕೇನೆ ಜರಾಸಂಧ ಸತ್ತಾಗ ಅವ್ರ ಮಗನ ಕೈಯಲ್ಲಿ ಸಂಸ್ಕಾರ ಮಾಡಿಸ್ತಾರೆ, ರಾವಣ ಸತ್ತಾಗ ಮಕ್ಕಳೇ ಇಲ್ಲಲ್ಲ ಅವನಿಗೆ, ಎಲ್ಲ ಹೋಗಿಬಿಟ್ಟಿದ್ರಲ್ಲ, ಅದಕ್ಕೆ ವಿವೇಚನ ಕೈಯಲ್ಲಿ ಸಂಸ್ಕಾರ ಮಾಡಿಸ್ತಾರೆ. ಇದೆಲ್ಲ ಯಾತಕ್ಕೆ ಅವ್ರ ಕರ್ತವ್ಯ ಮುಗಿಸ್ಬಿಡು, ಜ್ಯೇಷ್ಠ ಭ್ರಾತ ಪಿತೃ ಸಮ ಇದ್ದಾಗ ಆದ್ರಿಂದ ಮಾಡಿಸ್ತಾರೆ. ಶ್ರೀ ಭಗವಾನ್ ಉವಾಚ, ತ್ರಿಸಪ್ತಭಿಃ ಪಿತಾಪೂತಃ ಪಿತೃಭಿಃ ಸಹ ತೇ ನಘ ಯತ್ಸಾಧುಶ್ಯ ಕುಲೇ ಜಾತೋ ಭವಾನ್ ವೈ ಕುಲಪಾವನಃ. ಪರಮಾತ್ಮ ಹೇಳೋದು ನೋಡಿ, ಪ್ರಹ್ಲಾದ ಅನಘ ನಿರ್ದೋಷನಾದ ಪ್ರಹ್ಲಾದ, ತೇ ಪಿತ ನಿಮ್ಮಪ್ಪ, ತ್ರಿಸಪ್ತಭಿ ಪಿತೃಭಿಹಿ 21 ಅಪ್ಪಂದ್ರೆ 3×7 7 21 21 ಅಪ್ಪಂದ್ರೆ ಸಮೇತ ಸದ್ಗತಿ ಹೋಗಿಬಿಟ್ಟಿದ್ದಾನೆ. ಯತ್ ಸಾಧೋ ವಶ್ಯ ಕುಲೇ ಜಾತ, ಯಾತಕ್ಕೆ ಇಂಥ ನಿನ್ನಂಥ ಸಜ್ಜನ ಇವನು ವಂಶದಲ್ಲಿ ಹುಟ್ಟಿದ್ದೀಯಲ್ಲ, ಇನ್ನೇನು ಬೇಕು? ಅವನ ಕುಲಪಾಂಸ ನೀನು, ಕುಲಪಾವನ ನೀನು, ವಂಶೋದ್ಧಾರ ಮಾಡ್ತಕ್ಕಂಥ ಮಗ ನೀನು. ಆದ್ರಿಂದ ನಿಮ್ಮಪ್ಪ ಅವರ 21 ಅಪ್ಪಂದ್ರೆ ಸದ್ಗತಿ ಹೋಗಿದ್ದಾನೆ. ಅಲ್ಲಿ ಆಚಾರ ತಷ್ಟ ತಾತ್ಪರ್ಯ ಬೇರೆ, 21 ಇಲ್ಲೇ ಇಲ್ಲ ಅವನಿಗೆ. ಹಿರಣ್ಯಕಶಿಪನ ಅಪ್ಪ ಯಾರು? ಯಾರು ಮರ್ತೋಗ್ಬಿಡ್ತಾ ಆಗ್ಲೇ, ಯಾರು ಕಶ್ಯಪರು? ಅವರಪ್ಪ ಯಾರು? ಮರೀಚಿಗಳು. ಮರೀಚಿಗಳಪ್ಪ ಯಾರು? ಬ್ರಹ್ಮದೇವ್. ಬ್ರಹ್ಮದೇವರಪ್ಪ ನಾರಾಯಣ. 21 ಇಲ್ಲೇ ಇಲ್ಲ. ಅದಕ್ಕೆ ಆಚಾರ ಬೇರೆ, ಜನ್ಮಾಂತರ ಪಿತೃಭಿಹಿ ಅಂತಾರೆ. ಅನೇಕ ಜನ್ಮಗಳಾಗಿತ್ತು, 21 ಜನ್ಮದ ಪಿತೃಗಳು ಸದ್ಗತಿಗೆ ಹೋದ್ರು. ಇದರಿಂದ ನಮಗೆ ಎರಡು ಅನುಕೂಲ ಆಯ್ತು. ಈಗ ಡೈರೆಕ್ಟ್ ಆದಿದ್ರೆ 21 ಇವರೇ ಹೋಗಿಬಿಡ್ತಾರೆ, ಪ್ಲಸ್ ಇನ್ಯಾರು ಹೋಗ್ಬೋದು? 20 ಹಿಂದೆ ನಿನ್ನದ ಮಾತೃಭ್ಯವನವ ಪಿತೃಭ್ಯವನವ ಹೇಳ್ತೇವಲ್ಲ, ಅವರೆಲ್ಲ ಸದ್ಗತಿಗೆ ಹೋಗ್ತಾರೆ. ಜೀವನ ವೈಷ್ಣವನಾಗಿಬಿಟ್ರೆ ಎಷ್ಟು ಅಡ್ವಾಂಟೇಜ್ ಲೆಕ್ಕ ಹಾಕಬೇಕು. ಇಲ್ಲದವರು ಅಷ್ಟು ಜನ ದುರ್ಗತಿಗೆ ಹೋಗ್ತಾರೆ, ಅದೊಂದು ಡಿಸ್ಅಡ್ವಾಂಟೇಜ್ ಇದೆ. ಯತ್ರ ಯತ್ರ ಚ ಮದ್ಭಕ್ತಾಃ ಪ್ರಶಾಂತಾಃ ಸಮದರ್ಶಿನಃ ಸಾಧವ ಸಮುದಾಚಾರಾಃ ತೇ ಪೂಯಂತೇಪಿ ಕೀಕಟಾನ್. ಡ್ರೈವರ್ ಪೋಸ್ಟ್ ಯಾತಕ್ಕೆ ಕೊಡ್ತಾರೆ ಗೌರ್ಮೆಂಟ್ಗಳಲ್ಲೆಲ್ಲ? ನೀನು ಡ್ರೈವ್ ಮಾಡ್ಕೊಂಡು ಓಡಾಡೋದು ಕೊಡೋದಿಲ್ಲ, ಯಾತಕ್ಕೆ ಕೊಡ್ತಾರೆ? ಇಷ್ಟು ಜನ ಓಡಾಡಿಸ್ಬೇಕು, ಇಷ್ಟು ಜನ ಓಡಾಡಿಸೋಕೆ ಕೊಡ್ತಾರೆ. ಡ್ರೈವರ್ನ ಡ್ಯೂಟಿಯಲ್ಲಿ ಅಷ್ಟು ಜನ ಹೇಗೆ ಅವ್ರು ಊರಿಗೆ ತಲುಪಿಸೋದು ಕೆಲಸ ಮಾಡಬೇಕು. ಮಕ್ಕಳು ಡ್ರೈವರ್ಸ್ ಇದ್ದಾಗ ಹಿಂದಿನವರು ಉದ್ಧಾರ ಮಾಡೋ ಕೆಲಸ ಕೊಟ್ಟಿದ್ದ, ಇವನು ತಾನೇ ಹಾಳಾಗಿಬಿಟ್ರೆ ಏನಾಗುತ್ತಾಗ? ಡ್ರೈವರ್ ಯಾಕೆ ಕುಡಿಬಾರ್ದು? ಅವನು ಸಾಯಿದ್ರು ಕೂತವನೆಲ್ಲ ಸಾಯಿಸ್ತಾನೆ, ಅದರಿಂದ ಕುಡಿಬಾರ್ದು. ಆ ಡ್ರೈವರ್ ನಮಗೊಂದು ಅರ್ಥ ಇದೆ, ಡ್ರೈವರ್ ಕುಡಿದ್ರೆ ಬಸ್ನಲ್ಲಿ ಕೂತವ್ರ ಸತ್ರ ಇಲ್ಲ, ಅದು ಒಬ್ಬನು ವಂಶದಲ್ಲಿ ಕುಡಿದ್ರೆ ಏನಾಗ್ತದೆ? ಹಿಂದಿನವ್ರು ಏನಾಗ್ತಾರಂತೆ? ಅವ್ರು ನರಕಕ್ಕೆ ಬಿಡ್ತಾರಂತೆ. ಅದಕ್ಕೆ ನೇಷ್ಟವ್ಯ ಬಹವ ಪುತ್ರಾಹ ಎದ್ದೇ ಕೋಪಿ ಸುರಾಂಪಿವೆ. ವಂಶದಲ್ಲಿ ಒಬ್ಬನೇ ಒಬ್ಬನು ಹೆಂಡ ಕುಡಿದ್ರು ಕೂಡ ಹಿಂದಿನವರೆಲ್ಲ ಸಮಸ್ಯೆ ಬಿಡ್ತಾರಂತೆ, ನರಕಕ್ಕೆ ಬಿಡ್ತಾರಂತೆ. ಎಷ್ಟು ಡೇಂಜರ್ ಇದೆ ಅದು ನಂಬಬೇಕಂತ. ಮತ್ತೆ ಒಬ್ಬ ಡ್ರೈವರ್ ಮೋಸ ಮಾಡಿದ್ರೆ, ತಪ್ಪು ಮಾಡಿ ದುಗುಡ್ಸಿರೋಲ್ಲ ಬಿಡೋದೆಲ್ಲ ಆಗಿದ್ರೆ ಆ ಥರ. ಇವನು ವಂಶ ಅಂತ ಪ್ರತಿಯೊಬ್ಬರಿಗೆ ಏನಿದೆ ಒಂದು ಜವಾಬ್ದಾರಿ. ಹಾಂ, ಅದಕ್ಕೆ ಹೇಳ್ತಾರೆ ಸಾಮಾನ್ಯವಾಗಿ ಅವ್ರು ಹಾಳಾಗಿ ಹಾಕ್ತಾರೆ, ಬಟ್ ಇವ್ ವಿಷ್ಣು ಭಕ್ತನಾಗಿದ್ದಕ್ಕೆ ಏನಾಯ್ತು? ಇವನು ಉದ್ಧಾರ ಆಗಿಬಿಡ್ತಾನೆ ಅಷ್ಟೇ, ಅದನ್ನು ಎಸ್ಕೇಪ್ ಆಗಿಬಿಡ್ತಾನೆ. ಹಾಂ, ಹಿಂದೂರು ಅದೇನೆ, ಯೋಗ್ಯರಾಗಿದ್ದರೆ ಅಫೆಕ್ಟ್ ಆಗಲ್ಲ ಅವರಿಗೆ, ಅಯೋಗ್ಯರಾಗಿದ್ದರೆ ಪ್ಲಸ್ ಇನ್ನೊಂದು ಬದ್ದೇ ಪಾಪ ಅನುಭವಿಸಿರುತ್ತೆ, ಇನ್ನೊಂದು ಆ್ಯಡೆಡ್ ಇನ್ಸಲ್ಟ್ ಆ್ಯಡೆಡ್ ಇಂಜುರಿ ಅಂತಾರಲ್ಲ ಹಾಗಾಗಿ. ಯೋಗ್ಯರೆಲ್ಲ ಎಸ್ಕೇಪ್ ಮಾಡಿಬಿಡ್ತಾರೆ, ಅದು ಯೋಚನೆ ಇಲ್ಲ ಅವರಿಗೆ. ಆ ವಿಷ್ಣು ಭಕ್ತಿ ಅವ್ರ ಮೇಲೆ ಕೊಯ್ಯುತ್ತೆ. ಅವ್ರು ಕೇಳಿದ್ದೆ ಹೇಳ್ತಿರೋದು ನಾನು, ಅವ್ರು ಕೇಳಿ ಆ ಪ್ರಶ್ನೆ ಉತ್ತರ ಬಂತಿಲ್ಲ ಕೇಳಿ, ಇಲ್ಲಿ ಗೊತ್ತಾಯ್ತಿಲ್ಲ, ಅವ್ರು ಕೇಳಿದ್ದಕ್ಕೆ ಹೇಳ್ತಿರೋದು. ಹಿಂದಿನ ತಂದೆ ತಾಯಿಗಳಿರ್ತಾರೆ, ಇವತ್ತು ಯಾವನ ಅದು ಯಾರೇ ಕುಡಿದ್ರು ಕೂಡ ಹೌದು ಮಗನೇ ಕುಡಿಲಿ ಅಣ್ಣತಮ್ಮದ್ರ ಮಕ್ಕಳೇ ಕುಡಿಲಿ, ಗೊತ್ತಾಯ್ತಾ, ಯಾರೇ ಕುಡಿದ್ರು ಕೂಡ ಹಿಂದಿನವರಿಗೆ ಅವರು ಸಾಮಾನ್ಯರಾಗಿದ್ರೆ ಕೆಟ್ಟದಾಗೇ ಆಗುತ್ತೆ. ವಿಷ್ಣು ಭಕ್ತರಾದ್ರೆ ಆಗೋದಿಲ್ಲ, ವಿಷ್ಣು ಭಕ್ತಿ ಎಲ್ಲದನ್ನು ಮೀರಿಸಿಬಿಡುತ್ತೆ. ಆದ್ರಿಂದ ಯೋಚನೆ ಅದಿಲ್ಲದೆ ಹೋದರೆ ಮಾತ್ರ ಎಲ್ಲದಕ್ಕೂ ಅನುಭವಿಸ್ಬೇಕು ಅವರು, ಇಲ್ಲದ ತಪ್ಪಲು ಸಾಧ್ಯನೇ ಇಲ್ಲ. ಆ ಸಾವಿರ ಇರಬಹುದು, ಇವಾಗ ಅಟ್ಯಾಚ್ಮೆಂಟ್ ಕರ್ತವ್ಯ ಅಂತ ಒಂದಿದೆಯಲ್ಲ, ಭಿನ್ನ ಜೀವ ಭಿನ್ನ ಕರ್ಮ ಅಂತ ಹೇಳಿದ್ರೆ ಇದಕ್ಕಲ್ಲದು. ಈ ಕರೆಂಟ್ ಒಂದೇ ಆದರೂ ಕೂಡ ಮೀಟರ್ ಚಾರ್ಜ್ ಕೊಡೋಕೆ ಬೇರೆ ಮಾಡಿದ್ದಾರೆ ಹೊರತು ಕರೆಂಟ್ ಮಾತ್ರ ಕೊಡೋದು, ಲೈಟ್ ಬಿಲ್ ಕೊಡೋದು ಕಾಮನ್ನೇ, ಗೊತ್ತಾಯ್ತಿಲ್ಲ. ಇವ್ರು ಕೊಡ್ತಾರೆ ಅವ್ರು ಕೊಡ್ತಾರೋ ವಿಚಾರ ಬೇರೆ ಇರಬಹುದು, ಭಿನ್ನ ಜೀವ ಭಿನ್ನ ಕರ್ಮ ಮಾತ್ರಕ್ಕೆ ಏನಿಲ್ಲ, ಸಂಬಂಧ ಇರೋರಿಗೂ ಕೂಡ ಬಾಡಿಗೆ ಬಂದಿರಿದ್ದಾರೆ ಬಿಡೋರಿಗೂ ಬಾಡಿ ಕೊಡಲೇಬೇಕು ಅಷ್ಟೇ, ಬಿಟ್ಟ ಮೇಲೆ ಇಲ್ಲ ಸಂಬಂಧ ಇದೆ ಅಂದ್ರೆ ಯಾಕೆ ಕೊಡ್ಲಕ್ಕಾಗೋದಿಲ್ಲ ಅವನಿಗೀಗ, ಕೊಡಲೇಬೇಕು. ದೇಹ ಇರೋವರೆಗೂ ದೇಹದ ಸಾಧನೆ ಮಾಡಿದ್ದಾನೆ ಅಂದಮೇಲೆ ಅದು ಬಿಡ್ಲಕ್ಕೆ ಸಾಧ್ಯ ಇಲ್ಲ, ನಮ್ಮ ದೇಹ ಎಲ್ಲ ಬಾಡಿಗೆ ಮನೆ ಇದ್ದಾಗ ಅಷ್ಟೇ, ಗೊತ್ತಾಯ್ತಾ. ಅವರು ಕೃಷಿ ಒಬ್ಬರೊಬ್ಬರು ಬೇಕಿ ಇನ್ನೊಬ್ರಿಗೆ ಕೊಡ್ತಾ ಹೋದ ಕೊಡ್ತಾ ಹೋಗ್ತಾ ಇದ್ದಾರೆ, ಶೇರ್ ಆನ್ಸರಬಲ್, ಗೊತ್ತಾಯ್ತಾ. ನಾವು ಸಕಾಲ ಸರಿಯಾದ ಕರ್ಮ ಮಾಡಿದ್ರೆ ಅದೇ ಬಾಡಿಗೆ, ದೇವ್ರು ಬೇರೆ ಬಾಡಿಗೆ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸರಿಯಾದ ಕರ್ಮ ಕೊಟ್ಬಿಟ್ರೆ ಸಾಕು, ಮನೆ ಕುಡಿಯೋದು ಬಾಡಿ ಬಾಡಿ ಮನೆ ಬಿಡಿಸ್ತಾರೆ ಲಾಟೆ, ಕುಡುಗ್ ಬನ್ನಿ ನೀವು ಯಾತಕ್ಕೂ ಮನೆ ಕೊಟ್ಟರೆ ಕುಡಿತೀರು ಮಾಡಿದ್ರೆ ಆದಷ್ಟು ಬೇಗ ಮನೆ ಖಾಲಿ ಮಾಡಿ ಅಂತ ಹೇಳೋ ಹಾಗೆ, ಇಲ್ಲಿ ದೇಹ ಖಾಲಿ ಮಾಡಿ ಅಂತ ಅಪವೃತ್ತಿ ಬರುತ್ತೆ. ಅದು ಜವಾಬ್ದಾರಿ ಎಲ್ರಿಗೂ ಇದ್ದಿದ್ದೆ, ಆದ್ರಿಂದ ನಾವು ಸಂಸ್ಥೆಗಳಿಗೆ ಬರೋದಿಲ್ಲ. ಭಿನ್ನ ಜೀವ ಭಿನ್ನ ಕರ್ಮ ಅಂತ ಹೇಳಿಬಿಟ್ಟು ಹಾಗೆ ಮನೆಯೊಳಗೆ ಟ್ಯಾಕ್ಸ್ ಕೇಳಕ್ ಬಂದ ಯಾರು ಕೇಳಕ್ ಬರ್ತಾರೆ, ಭಿನ್ನ ಜೀವ ಭಿನ್ನ ಕರ್ಮ ಮಾಡಿ ಸಂಬಂಧ ಅಂತ ಹೇಳ್ತೀವ. ಎಲ್ಲಿ ಸಂಬಂಧ ಇರೋವರೆಗೂ ಅನುಭವಿಸ್ಬೇಕು ನಾವು, ಸಂಬಂಧ ಇಲ್ಲ ಅಂದ್ರೆ ಬೇರೆ. ಅವ್ರು ರಾಜಕಾರಣಿಗಳು ಮಾಡ್ತಾರಲ್ಲ, ಯಾರೋ ಒಬ್ರು ಗುಂಡಾನೇ ಆಗ್ಬಿಟ್ಟಿರ್ತಾನೆ ತಮ್ಮನಾಗಿ, ನಾನು ಹೇಳ್ತಾನೆ ನನಗೊಂದು ಸಂಬಂಧಪಟ್ಟಿಲ್ಲ ಪ್ರಾಬ್ಲಮ್ ಇಲ್ಲ, ಸಂಬಂಧ ಇದೆ ಅಂತ ಇವ್ರು ಟಿಕೆಟ್ ಕೊಡೋದಿಲ್ಲ, ಅರ್ಥ ಆಯ್ತಾ. ಸಂಬಂಧ ಬಿಟ್ಟೆ ಅಂತ ಡಿಕ್ಲೇರ್ ಮಾಡ್ಬೇಕು ಅವ್ರು, ಬಿಟ್ಟಿರೋದಿಲ್ಲ ಸುಳ್ಳು ಬಾಯಿಲಾದ್ರೆ ಹೇಳ್ತಾರೆ ಕೊನೆ ಪಟ್ಟ. ಅಲ್ಲಿಗೆ ಏನ್ ಮಾಡ್ತಾರೆ ನೋಡಿದ್ರೆ ಸಂಬಂಧಪಟ್ಟಿಲ್ಲ ನಾವು ಅಂತ, ಇದು ಮನುಷ್ಯನ ಪದ್ಧತಿ. ಎಲ್ಲಿ ಎಲ್ಲಿ ಹೇಳ ಎಲ್ಲಿ ಹೇಳ್ಯಾರೆ ಇಲ್ಲಿ ಇಲ್ಲೇ ಹೇಳಿಲ್ವ, ಎಲ್ಲಿ ಹೇಳಿಲ್ಲ ಅದರಲ್ಲೇ ಹೇಳಿಲ್ಲ, ಎಲ್ಲಿ ಎಲ್ಲಿ ಅದು ಹೇಳಿಲ್ವಲ್ಲ. ಈಗ ಉದ್ಧಾರವಾದ ಅಂತ ಹೇಳಿದ್ರೆ ಒಂದ್ ಜನ್ಮ ಕಡಿದ್ರೆ ಫಸ್ಟ್ ಇಯರ್ ಪಾಸ್ ಆದ್ರೆ ಪಾಸ್ ಆದಾಗಲಿಲ್ಲ. ಈಗ ಆಕ್ಚುಲಿ 3 ಇಯರ್ಸ್ ಕೋರ್ಸ್ ಇದಕ್ಕೆ ಬಂದಿರಬೇಕು, 3 ಇಯರ್ಸ್ ಕೋರ್ಸ್ ಯಾತಕ್ಕೆ ಮಾಡಿದ್ರು ಅಂದ್ರೆ ಅವ್ರು 3 ಜನ್ಮದ ಕೋರಿಸ್ತಾನೆ, ಎರಡನೇ ಶಿವರಣ್ಣ ಅಷ್ಟೇ, ಒಂದ್ ಜನ್ಮ ಒಂದೊಂದು ಜನ್ಮ ಮುಂದಕ್ಕೆ ಮುಂದಕ್ಕೆ ಹೇಗೆ ಬರ್ತಾರಲ್ಲ, ಪಾಸ್ ಅಂತ ಡಿಕ್ಲೇರ್ ಮಾಡ್ತಿರ್ತಾನೆ. ಅದು ಏನೇ ಎಕ್ಸಾಮ್ ಆಯ್ತು ತಾನೆ, ಈ ವರ್ಷ ಪಾಸ್ ಆದ ಅಂತ ಅರ್ಥ, ನಿಮ್ಮಪ್ಪ ಈ ಜನ್ಮ ಪಾಸ್ ಆದ, ಇನ್ನು ಎರಡು ಉಳ್ಕೊಂಡಷ್ಟೇ, ಅದು ಎರಡು ಪಾಸ್ ಆದ್ರೆ ಫುಲ್ ಪಾಸ್ ಆದಾಗ ಅದು ಸರಿನೇ. ಒಂದ್ ಥರ್ಡ್ ಕೆಲಸ ಮುಗೀತು. ಎತ್ರ 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 ಜಮದ್ಭಕ್ತಃ ಪ್ರಶಾಂತ ಸಮದರ್ಶಿನ ಸಾಧವ ಸಮುದಾಚಾರಾ ತೇ ಪೂಯಂತೇಪಿ ಗೀಕಟಾನ್. ಮತ್ತೆ ಒಂದು ಮಾತು ಹೇಳ್ತಾರೆ, ಅಲ್ಲ ನಾನೊಬ್ಬನು ಹುಟ್ಟುಬಿಟ್ರೆ ಸದ್ಗತಿ ಆಯ್ತಾ ಅಂತ ಕೇಳಿದ್ರೆ ನನ್ನ ಭಕ್ತಿ ಎಷ್ಟು ದೊಡ್ಡದು ಗೊತ್ತಾ ಪ್ರಹ್ಲಾದ. ಎತ್ರ ಎತ್ರ ಚ ಮದ್ಭಕ್ತಃ ಪ್ರಶಾಂತಃ ಸಮದರ್ಶಿನಃ ಸಾಧವ ಸಮುದಾಚಾರಾ ತೇ ಪೂಯಂತೇಪಿ ಕೀಕಟಾನ್. ಎಲ್ಲೆಲ್ಲ ಭಕ್ತರಿರ್ತಾರೋ, ಪ್ರಶಾಂತರಾದ ಭಕ್ತರಿರ್ತಾರೋ, ಸಮದರ್ಶಿಗಳು ಇಂಪಾರ್ಷಿಯಲ್ ಆದ ಭಕ್ತರಿರ್ತಾರೋ, ಸಜ್ಜನರಿರ್ತಾರೋ, ಒಳ್ಳೆ ಸದಾಚಾರಿಗಳಿರ್ತಾರೋ, ಅವ್ರ ವಂಶದವ್ರನ್ನಷ್ಟೇ ಅಲ್ಲ ಕೀಕಟಾನ್ ಪೂಯಂತೇಪಿ, ಆ ದೇಶನೇ ಪ್ಯೂರ್ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಕೀಕಟ ದೇಶಗಳು ಅಂದ್ರೇನು? ಕರ್ಮಣ್ಯ ಅಲ್ಲದ ದೇಶಗಳು, ಕರ್ಮಕ್ಕೆ ಅನರ್ಹವಾದ ದೇಶಗಳು. ಅಲ್ಲಿದ್ರು ಕೂಡ ಅವ್ರಿಗೇನಾಗೋದಿಲ್ಲ, ಅವ್ರು ಕಾಲಿಟ್ರು ಅಂದ್ರೆ ಪ್ಯೂರ್ ಅಂತ ಅರ್ಥ. ಅದಕ್ಕೆ ನಾವು ಯಾವ್ದಾದ್ರು ಯಾತ್ರೆ ರೀತಿ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ? ಫಸ್ಟು ದೊಡ್ಡವ್ರು ಯಾರು ಹೋಗಿದ್ರ ಅಂತ ಕೇಳೋದು, ಅವ್ರು ಹೋಗಿದ್ರು ಅಂದ್ರೆ ಹೋಗ್ಬಿಡೋದು, ಯಾಕೆ ಪವಿತ್ರ ಆಗಿದೆ ಅಂತ ಅರ್ಥ. ಅವ್ರು ಹೋಗಿಲ್ಲ ಅಂದ್ರೆ ಹೋಗ್ಬಾರ್ದು, ಯಾಕೆ ಒಂದು ಡೌಟ್ಫುಲ್ ಇದೆ, ಅವ್ರು ಹೋಗಿಲ್ಲ ಅಂದ್ಮೇಲೆ ಹೋಗ್ಬೇಕಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ. ಎಲ್ಲೇನು ಭಕ್ತರು ಇರ್ತಾರೋ ಅವ್ರು ಕೀಕಟ ದೇಶಗಳನ್ನು ಪ್ಯೂರಿಫೈ ಮಾಡ್ತಾರೆ, ಅದು ಬಹಳ ಮುಖ್ಯ. ಮಾತೆತ್ತಿದ್ರೆ ಅಮೆರಿಕಕ್ಕೆ ಹೋಗ್ಬೇಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೀಕಟವಾಗಿದ್ರು ಕೂಡ ಯೋಗ್ಯರು ಹೋಗಿದ್ರೆ ಪವಿತ್ರ ಮಾಡ್ತಾರೆ. ಈಗ ಹೋಗಿ ತೋರಿಸ್ಬೇಕು, ರಾಯರು ಹೋಗಿದ್ರೆ ತೋರಿಸ್ಬೇಕು ನೀವು. ಅದಕ್ಕಿಲ್ಲ, ಯಾರು ನಾವೇ ಯೋಗ್ಯರ ಹೋದ್ಮೇಲೆ ಪವಿತ್ರ ಆಗಿ ತಿಳ್ಕೊಬಾರ್ದು ಅಷ್ಟೇ. ನಾವು ಬಹಳ ಯೋಗ್ಯರ ಅಂದ್ರೆ ನಾವು ಹೋದ್ಮೇಲೆ ಪವಿತ್ರ ಆಗಿರ್ಬೇಕು, ಇನ್ನು ಆಡ್ಬೇಕಾದ್ರೆ ಹೋಗ್ಬೋದು ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ, ಅದೇನು ಕಂಡೀಷನ್ ಅದು. ಏನೇನದು ರುದ್ರಪೇ ಆಗಕ್ಕಲ್ಲ, ರುದ್ರಪೇ ಆಗಿ ಯಾರು ಹೇಳಿದ್ರು, ಬದ್ರಿ ಹೋಗ್ತಾ ಹೋಗ್ಲೇಬೇಕು ನಾವು. ಇವತ್ತು ಕೇರಿದೆ, ಇವತ್ತು ಆಕ್ಚುಲಿ ಕೇದಾರಕ್ಕೆ ಹೋಗ್ಲೇಬಾರ್ದು, ಹೋಗ್ಲೇಬಾರ್ದು. ಅಲ್ಲಿ ಮಾತ್ರ ಹೋದ್ರೂ ಹೋಗಬಾರ್ದು, ಮಾತ್ರ ಹೋಗಿಲ್ಲ ಯಾರು ಅಲ್ಲಿಗೆ, ಅದರಿಂದ ಹೋಗ್ಬಾರ್ದು. ಇನ್ನು ಬಿಹಾರ ನಿಷಿದ್ಧ ಪ್ರದೇಶ ಅಂತ ಕರೆಯೋದು ಬಿಹಾರನ, ಆದ್ರೆ ಗಯಾ ನಿಷಿದ್ಧ ಅಲ್ಲ, ಗೊತ್ತಾಯ್ತಾ. ಅದೇ ರೀತಿ ಕೇರಳ ನಿಷಿದ್ಧ ಪ್ರದೇಶ ಅಂತ ಕರೀತಾರೆ, ತಿರುವನಂತಪುರ ನಿಷಿದ್ಧ ಅಲ್ಲ, ಗೊತ್ತಾಯ್ತಾ. ಆ ತರ ಕೆಲವು ದೇಶಗಳು, ವಲ್ಕಲ ಅಂತ ಕ್ಷೇತ್ರ ಇದೆ, ಅದು ಬಹಳ ದೊಡ್ಡ ಪಿತೃಗಳಿಗೆ ಒಳ್ಳೆ ಒಳ್ಳೆ ಕ್ಷೇತ್ರ, ಜನಾರ್ದನ ಮೂರ್ತಿ ಇದೆ ಅಲ್ಲಿ ಹೋಗ್ಬೇಕು. ಅಲ್ಲಿ ಅದು ಕೇರಳದಲ್ಲಿದ್ರು ಕೂಡ ಹೋಗ್ಬೇಕು ಆ ರೀತಿ. ಏನ ವಲ್ಕಲ ಕ್ಷೇತ್ರ ಅಂತ ಕರೀತಾರೆ, ಈಗ ವರ್ಕಾಲ ಅಂತ ಇವರು ಲೋಕಲ್ ನಮ್ಗೆ ಕರೀತಾರೆ. ವಿಜಯದಾಸರು ತಮ್ಮ ಇದರಲ್ಲೆಲ್ಲ ತೀರ್ಥಹಳ್ಳಿ ತುಳಾದಿಗಳು ಹೇಳ್ಬೇಕಾದ್ರೆ ವಲ್ಕಲ ಕ್ಷೇತ್ರ ಅಂತ ಕರೀತಾರೆ. ಜನಾರ್ದನ ರೂಪಿ ಪರಮಾತ್ಮ ಇದ್ದಾರೆ, ಪಿತೃಕಾರ್ಯ ಜನಾರ್ದನ ಬೇಕಲ್ಲ ಅದಕ್ಕೆ. ಆಭೀರ ಲೋಕ ಎಲ್ಲ ಅದೇನೆ, ಗಂಡಮುಡಿ ಪೀಪಲ್ ವಾಸ ಮಾಡೋ ಜಾಗ ಅಂತ. ಕೀಕಟಗಳು ಅಂದ್ರೇನು? ಕಂಡಂಬಿಟ್ಟು ಬಾಳ ಜಾಗ. ಇಂದಿರ್ಗ ಜೈಲಿಗೆ ಹೋಗ್ಬಂದ್ರೆ ಅವ್ರ ಮನೆಗೆ ಕಂಪತಿ ಸೇರಿಸ್ತಿದ್ದಿಲ್ಲ, ಕರ್ಮಣ್ಯ ದೇಶ ಪದಾರ್ಥ ಅಲ್ಲ ಅದು. ಅದಕ್ಕೆ ಜೈಲಿಗೆ ಹೋಗ್ಬಂದವ್ರನ್ನ ಬ್ಯಾನ್ ಮಾಡ್ತಿದ್ದೆ ಹಿಂದಿನ ಕಾಲಕ್ಕೆ. ಬರ್ತವ್ರದ್ದು ಹೋಗಿ ಬರೋದು ಪಾಯಿಂಟ್ ಆಗಿಬಿಡುತ್ತೆ ಈಗಾಗಲೇ. ಸರ್ವಾತ್ಮನ ಎನ ಹಿಂಸಂತಿ ಭೂತ ಗ್ರಾಮೇಶು ಕಿಂಚನ ಉಚ್ಚಾವಚೇಶು ದೈತ್ಯೇಂದ್ರ ಮದ್ಭಾವೇ ನಗತ ಸ್ಪೃಹಾಹ. ಇವ್ರು ಎಂಥವ್ರು ಅಂದ್ರೆ ಯಾವಾಗ ನನ್ನ ನೋಡೋ ಅಭ್ಯಾಸ ಮಾಡ್ತಾರೋ ಯಾರು ಹಿಂಸೆ ಮಾಡೋದೇ ಇಲ್ಲ. ಸರ್ವಾತ್ಮನ ಹಿಂಸಂತಿ ಭೂತ ಗ್ರಾಮೇಶು ಕಿಂಚನ, ಪ್ರಾಣಿಗಳಲ್ಲಿ ಯಾವ ಪ್ರಾಣಿಗೂ ದ್ರೋಹ ಮಾಡೋದಿಲ್ಲ ಅವರು. ಯಾಕೆ ಎಲ್ಲ ಕಡೆ ನಾನಿದ್ದೇನೆ ಅಂತ ಗೊತ್ತಲ್ಲ, ವಿದ್ಯಾವಿನಯ ಸಂಪನ್ನೆ. ಉಚ್ಚಾವತೇಶು ದೈತ್ಯೇಂದ್ರ ಮದ್ಭಾವೇನ ಗತಸ್ಪೃಹ, ನನ್ನ ಸನ್ನಿಧಾನ ಇದೆ ಅಂತ ಗೊತ್ತಾಗೋದ್ರಿಂದ ಅದು ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ ಆ ಕಡೆಗೆ ಅವರು ದ್ರೋಹ ಮಾಡಕ್ಕೆ ಹೋಗೋದೇ ಇಲ್ಲ. ಭವಂತಿ ಪುರುಷ ಲೋಕೆ ಮದ್ಭಕ್ತ ಅಸ್ತ್ವಾ ಮನೋರಥಾಹ ಭವಾನ್ ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪ ಸೃಕ್. ಭವಂತಿ ಪುರುಷ ಲೋಕೆ ಮದ್ಭಕ್ತಾ ತ್ವಾ ಮನೋರಥಾಹ, ಇನ್ನೊಂದು ಸ್ಪೆಷಲ್ ವರ ಇದು. ಯಾರು ನಿನ್ನ ಅನುಸರಿಸ್ತಾರಲ್ಲ ಅವ್ರು ನನ್ನ ಭಕ್ತರಾಗಿಬಿಡ್ತಾರೆ ಅಂತ ಹೇಳ್ತಾರೆ. ತ್ವಾ ಮನೋರಥಾಹ ಮದ್ಭಕ್ತಾ ಭವಂತಿ, ನಿನ್ನ ಅನುಸರಣೆ ಮಾಡಲು ನನ್ನ ಭಕ್ತರಾಗಿಬಿಡ್ತಾರೆ. ಭವಾನ್ ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪ ಸೃಕ್, ಎಲ್ಲ ನನ್ನ ಭಕ್ತರ ಪ್ರತಿನಿಧಿಯಂತೆ ನೀನಿದ್ದೀ ಅಂತ ಹೇಳ್ತಾರೆ. ಪ್ರಹ್ಲಾದ ಹೇಗಿದ್ದಾನೆ, ಎಲ್ಲ ಭಕ್ತರ ಪ್ರತಿನಿಧಿಯಂತೆ ಇದ್ದಾನೆ. ಇದೆಲ್ಲ ವಾಯುದೇವರಿಗೆ ಅನ್ವಯ ಇದೆ. ನಿನ್ನ ಭಕ್ತರಾದ ನನ್ನ ಭಕ್ತರಾಗ್ತಾರೆ. ಅಷ್ಟೇ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಕರೆಕ್ಟಾಗಿ ಹೊಂದುತ್ತದೆ. ವಾಯುದೇವರ ಸನ್ನಿಧಾನ ಇರೋದ್ರಿಂದ ನಿನ್ನ ಭಕ್ತರೆಲ್ಲ ಭಕ್ತರಾಗಿಬಿಡ್ತಾರೆ. ಕುರುತೆ ಪ್ರೇತ ಕಾರ್ಯಾಣಿ ವಿತುಃಪೂತಸ್ಯ ಸರ್ವಶಃ ಮದಂಗ ಸ್ಪರ್ಶನೇನಾಂಗ ಲೋಕಾನ್ಯಶ್ಯತಿ ಸುಪ್ರಜಾಃ. ಕುರುತೆ ಪ್ರೇತ ಕಾರ್ಯಾಣಿ ಪಿತುಃ ಪೂತಸ್ಯ ಸರ್ವಶಃ, ನಿಮ್ಮಪ್ಪ ಪವಿತ್ರನಾಗಿಬಿಟ್ಟಿದ್ದಾರೆ ಅವನು ಪ್ರೇತ ಕಾರ್ಯ ಮುಗಿಸಿಬಿಡು ಅಂತ ಹೇಳಿದ್ದಾರೆ. ಮದಂಗ ಸ್ಪರ್ಶನೇನ ಅಂಗ ಲೋಕಾನ್ ಯಾಸ್ಯತಿ ಸುಪ್ರಜಾಃ. ಮದಂಗ ಸ್ಪರ್ಶನೇನ, ಪುಣ್ಯಕ್ಕೆ ಪರಾಮೃತಿ ಈ ಪ್ರಶ್ನೆ ಕೇಳಲಿಲ್ಲ. ಪ್ರಹ್ಲಾದ ನರಸಿಂಹದೇವರು ಸ್ತೋತ್ರ ಮಾಡ್ತಾ ಇದ್ದಾನೆ, ಅದು ಮೈಲಿಗೆ ಹೆಂಗೆ ಸ್ತೋತ್ರ ಮಾಡ್ದ ಅಂತ ಹೋಗ್ತಾನೆ. ಹೌದಲ್ಲ ಅಪ್ಪ ಸತ್ತೋಗಿದೆ, 10 ದಿವಸ ಆಗಿಲ್ಲ ಇನ್ನು, ಮೈಲಿಗೆ ಹೆಂಗೆ ಸ್ತೋತ್ರ ಮಾಡ್ದ? ಆ ಸ್ತೋತ್ರ ನಾವ್ ಹೆಂಗೆ ಹೇಳಬೇಕಾಗಿದ್ದರೆ? ಹೌದಲ್ಲ ಕೇಳಲಿಲ್ಲ. ದೇವರು ನೋಡ್ತಾ ಇದ್ದಾರೆ, ಅದ್ರೂ ಮೈಲಿಗೆ ಇದಕ್ಕೆ ಮಡಿ ಯಾವಾಗ ಆಗೋದು ಮನುಷ್ಯ? ಹೋಗ್ತಾನೆ ದೇವರು ನೋಡ್ಬೇಕಾದ್ರೆ ಮೇಲಿಗೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪದ್ಧತಿ ಇದೆ. ದೇವಸ್ಥಾನದಲ್ಲಿ ಮಡಿ ಮೇಲಿಗೆ ನೋಡಬೇಡಿ, ತೀರ್ಥಕ್ಷೇತ್ರ ಮಡಿ ಮೇಲಿಗೆ ನೋಡಬೇಡಿ, ರಥೋತ್ಸವ ಕಾಲಕ್ಕೆ ನೋಡಬೇಡ್ರಿ. ಎಲ್ಲೂ ನೋಡೋದಿಲ್ಲ ಅದರಿಂದ ಯೋಚನೆ ಇಲ್ಲ, ಆದರೆ ನೋಡೋ ಜಾಗದಲ್ಲಿ ನೋಡಿ ಬೇರೆ ಕಡೆ ನೋಡಬೇಡ್ರಿ ಅಂತ ಹೇಳ್ತಾರೆ. ಇನ್ನು ದೇವರನ್ನೇ ನೋಡ್ಬೇಕಾದ್ರೆ ಇನ್ನೂ ಮಡಿ ಮೇಲೆ ಸೂತಕ ನೋಡ್ಬಿಟ್ರೆ ಗತಿಯೇನಾಗ್ಬೇಕಾಗ ಅದೆಲ್ಲ ಇಲ್ಲ. ಯಾಕಂದ್ರೆ ಅದು ಪ್ರಶ್ನೆನೇ ಆ ಲೆಕ್ಕಕ್ಕೆ ಗೊತ್ತಾನೆ. ಅಂಥ ಸ್ತೋತ್ರಕ್ಕೆ ಅಷ್ಟು ಮಹತ್ವ ಕೊಟ್ಟಾದ್ರಿಂದ ಸೂತಕದಲ್ಲಿ ಸ್ತೋತ್ರ ಬರಿಬಹುದು, ಸ್ತೋತ್ರ ಹೇಳ್ಬೋದು ಅಂತ ಹೇಳ್ಕೊಳ್ಳೋದು ತಪ್ಪು. ಎಲ್ಲಿ ಏನಂತ ಹೇಳಾರೆ? ಕುರುಕ್ಷೇತ್ರ ಅಂತ ಹೇಳಲಿಲ್ಲ ಅದಕ್ಕೆ, ಅಲ್ಲಿ ನಿಮಗೆ ಕಾರಣ ನೋಡಿಲ್ಲ. ನಿಮಗೆ ಯುದ್ಧ ಮಾಡ್ತಿರ್ಬೇಕಾದ್ರೆ ರಾಜರ ಕಡೆಗೆ ಯುದ್ಧ ಮುಗಿಯವರೆಗೂ ಸೂತಕ ಇಲ್ಲ, ಅರ್ಥ ಆಯ್ತಾ? ಯುದ್ಧ ಅದು ಕಾರಣವೇ, ಈ ಕಾರಣ ಅಲ್ಲ ಕೊಟ್ಟಿರೋದಲ್ಲಿ, ಗೊತ್ತಾಯ್ತಿಲ್ಲ. ವೈದ್ಯರಿಗೆ ಸೂತಕ ಇಲ್ಲ ಅಂತ ಹೇಳ್ತಾರೆ. ಸೂತಕ ಅಂತ ರಜಾ ಹಾಕ್ಬಿಟ್ರೆ ಗತಿ ಏನಾಗಬೇಕು ಅವ್ರದೆಲ್ಲ ಕೂಡ? ವೈದ್ಯರಿಗೆ ಸೂತಕ ಇಲ್ಲ, ಅವ್ರ ಮನೆಯಲ್ಲಿ ಸೂತಕ ಮಾಡಬೇಕು. ಹೊರಗಡೆ ಸೂತಕ ಇಲ್ಲ, ಯಾರೋ ವೈದ್ಯ ಇರ್ತಾನೆ, ಅವನಿಗೆ ಮೈಲಿಗೆ ಬಂದ್ಬಿಟ್ಟಿದೆ, ಈಗ ಔಷಧಿ ಕೊಡ್ತಾರೆ. ಇವ್ರು ತಗೊಳಿದ್ರೆ ಡಾಕ್ಟರ್ ಸೂತಕ ಇದೆ ಅಂತ ಹೇಳಬಾರ್ದು ಅವರಿಗೆ, ಯಾಕೆಂದ್ರೆ ಸೂತಕ ಕೌಂಟ್ ಆಗೋದಿಲ್ಲ. ಅವ್ರ ಮನೆ ಸೂತಕ ಆಚರಣೆ ಮಾಡಬೇಕು. ಮನೆಯ ಸೂತಕ ತಪ್ಪಿದ್ದಲ್ಲ, ವೃತ್ತಿಗೆ ಸೂತಕ ಇಲ್ಲ, ಅರ್ಥ ಆಯ್ತಾ? ವೃತ್ತಿಗೆ ಎರಡು ಏನು ತಿಳ್ಕೊಂಡಿದ್ದಾರೆ ಗೊತ್ತಾ? ವೈದ್ಯರಿಗೆ ಸೂತಕ ಇಲ್ಲ ಅಂತ ಹೇಳ್ಬಿಟ್ಟು ಸೂತಕ ಆಚರಣೆ ಮಾಡಬಾರ್ದು ಅಂತ ಆಗಲ್ಲ. ಅವ್ರ ವೃತ್ತಿಗೆ ಮಾತ್ರ ಸೂತಕ ಇಲ್ಲ, ರಾಜರಿಗೆ ಸೂತಕ ಇಲ್ಲ, ಗೊತ್ತಾಯ್ತಾ? ಯಾಕೆ ರಾಜ ಇದ್ದ ಸತ್ತು ಹೋಗ್ತಾನೆ, ಇವ್ರಿಗೆ ಉತ್ತರಾಧಿಕಾರಿ ತಗೋಬೇಕೀಗ. ಆ ಸೂತಕ ತಗೋ 10 ದಿವಸ ಬಿಟ್ಟುಬಿಟ್ರೆ ಅಷ್ಟೇ ರಾಜಕ್ಕಾಗಿ ಬಿಡ್ಬೋದು, ಅದು ದೋಷ ಅಲ್ಲ. ಪಿತ್ರೆಂಚ ಸ್ಥಾನ ಮಾತಿಷ್ಠ, ಅದಕ್ಕೆ ಏನ್ ಮಾಡ್ಬೇಕು? ಪ್ರೇತ ಕಾರ್ಯಾಣಿ ಬಂದ್ರೆ ಕೇಳಿದ್ದಾನೆ, ಪ್ರೇತ ಕಾರ್ಯಗಳನ್ನು ಮಾಡಿಬಿಡು, ನಿಮ್ಮಪ್ಪ ಪವಿತ್ರನಾಗಿದ್ದಾನೆ. ಮದಂಗ ಸ್ಪರ್ಶನೇನಂಗ, ನಾನು ಮುಟ್ಟಿದ್ದೇನಲ್ಲ ಅದು ಹಿಡ್ಕೊಂಡು ಅವನು ತೊಡೆ ಮನಸ್ಕೊಂಡಿದ್ದೇನಲ್ಲ, ಅವನು ಲೋಕಾನ್ಯಾಸ್ಯತಿ ಸುಪ್ರಜಾ, ನಿನ್ನಂತ ಮಗ ಇದ್ದದ್ದು ಒಂದು ಕಾರಣ, ನಾನು ಮುಟ್ಟಿದ್ದು ಒಂದು ಕಾರಣ, ಸದ್ಗತಿಗೆ ಹೋಗ್ತಾನೆ. ಪಿತ್ರೆಂಚ ಲೋಕಾನ್ಯಾಸೆ ಕ್ರಮೇಣ ಹೋಗ್ತಾನೆ ಅಂತ ಅರ್ಥ, ಇನ್ನೆರಡು ಜನ್ಮ ಬಿಟ್ಟರೆ ಹೋಗ್ತಾನೆ. ಪಿತ್ರೆಂಚ ಸ್ಥಾನ ಮಾತಿಷ್ಠ ಯಥೋಕ್ತಂ ಬ್ರಹ್ಮವಾದಿ ಮಯ್ಯಾವೇಶ್ಯ ಮನಸ್ತಾತ ಗುರು ಕರ್ಮಾಣಿ ಮತ್ಪರಹ. ಪಿತ್ರೆಂಚ ಸ್ಥಾನ ಮಾತಿಷ್ಠ, ಈಗ ಪಿತೃಸ್ಥಾನ ಅಂದ್ರೇನು? ಸಿಂಹಾಸನ ಹತ್ತು ಅಂತ ಅರ್ಥ, ಉತ್ತರಾಧಿಕಾರ ಅನುಭವಿಸ್ತೇನೆ ನೀನೀಗ. ಯಥೋಕ್ತಂ ಬ್ರಹ್ಮವಾದಿ, ಬ್ರಹ್ಮವಾದಿಗಳು ಹೇಳ್ತಾರಲ್ಲ ಆ ರೀತಿಯಲ್ಲಿ ನೀನು ನಿನ್ನ ತಂದೆ ಉತ್ತರಾಧಿಕಾರಿಯಾಗಿ ರಾಜ್ಯಭಾರ ಮಾಡು. ಮಯ್ಯಾವೇಶ್ಯ ಮನಸ್ತಾತ, ಮನಸ್ ಮಾತ್ರ ನನ್ನಲ್ಲಿ ಇರಲಿ, ಯೋಚನೆ ಮಾಡಬೇಡ. ಗುರು ಕರ್ಮಾಣಿ ಮತ್ಪರಹ, ಮುಂದೆ ಎಲ್ಲ ಕರ್ಮಗಳನ್ನು ಹೇಗೆ ಮಾಡಬೇಕು ನೀನು? ಹರಿರೇವ ಪರಹ ಹರಿರೇವ ಗುರು, ಪ್ರಕೃತಿ ವಚ ಕರ್ಮ ಬಂತಲ್ಲ ಅದರೊಳಗೆ ಏನಂತ ಬಂತು? ಮಯ್ಯಾವೇಶ್ಯ ಪ್ರಕೃತಿ, ನಮ್ಮ ಭಗವದ್ಗೀತೆ ಹೇಳಬೇಕಾದ್ರೆ ಮಯಿ ಸನ್ಯಾಸ್ಯ ಮತ್ಪರಹ, ಮತ್ಪರಹ ಅಂತಿದೆ, ಅದಕ್ಕೆ ಮತ್ಪರಹ, ಮತ್ಪರಹ ಬಹುವಚನ, ಮತ್ಪರಹ ಏಕವಚನ. ನಮ್ಮ ಅದಕ್ಕೆ ಅವರ ಅರ್ಥ ಬರೀತಾರೆ ಗೊತ್ತೇನು? ಅದಕ್ಕೆ ಅದ್ವೈತರ ಅರ್ಥ ಬರೀತಾರೆ ಗೊತ್ತಾ? ಅದಕ್ಕೆ ಅಹಮೇವ ಪರಹ, ನಾನೇ ದೊಡ್ಡವನು ತಿಳ್ಕೊಂಡು ಮಾಡಿಬಿಡು ಅಂತ ಹೇಳ್ತಾರೆ. ಅಂದ್ರೆ ನಾನು ತಿಳ್ಕೊಳ್ಳೋ ತಾನೇ ತಿಳ್ಕೊಂಡ್ಬಿಡ್ಬೇಕಂತ, ನಾನೇ ದೊಡ್ಡ, ನಾನು ಮಹಾಂ ಬ್ರಹ್ಮಾಸ್ಮಿ, ಆದ್ದರಿಂದ ನಾನು ಸಮಾನ ಇಲ್ಲ ಅಂತ ಮಾಡೋಂತ ಅರ್ಥ ಬರೀತಾರೆ. ಹಾಗಲ್ಲ, ಕೃಷ್ಣಏವ ಪರಹ, ಗೊತ್ತಾಯ್ತಾರೆ? ಚೇಂಜ್ ಮಾಡ್ಕೋಬೇಕಾದ್ರೆ ಯಾವ ವಯಸ್ಸಿಗೆ ಡೈರೆಕ್ಟ್ ಏನಂತ ಮಾಡಬೇಕು? ಇಂಡೈರೆಕ್ಟ್ ಮಾಡ್ಕೋಬೇಕು. ಹರಿರೇವ ಪರಹ ಅಂತ ಮಾಡ್ಕೋಬೇಕೆ ಹೊರತು ನಾನೇ ಸರ್ವೋತ್ತಮ ಅಂತ ತಿಳ್ಕೊಂಡು ನೀವು ಬದುಕಬಾರದು. ನಾನು ಸರ್ವೋತ್ತಮ, ನನ್ನ ಮೇಲೆ ಭಾರ ಹಾಕಬೇಕು, ಗೊತ್ತಾಯ್ತಾ? ಮಯ್ಯಾವೇಶ್ಯ ಮನಸ್ತಾತ ಕುರು ಕರ್ಮಾಣಿ ಮತ್ಪರ, ಅದನ್ನ ಆಚಾರ ಹೇಳ್ಬೇಕಾದ್ರೆ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸಿ ನಿರ್ಮಮೋ ಯಾತಿ ಪರಂ ಜೈತಿ ಸೋಚ್ಯುತ. ಅದು ನನ್ನನ್ನು ಸರ್ವೋತ್ತಮ ಅಂತ ತಿಳ್ಕೊಂಡು ಫಲಾಪೇಕ್ಷೆ ಇಲ್ಲದೇನೆ ನನ್ನಲ್ಲಿ ಮನಸ್ಸಾಕಿಬಿಟ್ಟು ನೀನು ಕರ್ಮಾಚರಣೆಯನ್ನು ಮಾಡು, ತಂದೆ ಸಿಂಹಾಸನವನ್ನು ಆಳು, ಏನು ತಪ್ಪಲ್ಲ. ಸೊ ರಾಜ್ಯಭಾರ ತಪ್ಪಲ್ಲ, ಗೊತ್ತಾಯ್ತಾ, ರಾಜ್ಯಭಾರ ಬಂಧಕ ಆಗೋದಿಲ್ಲ, ಈ ರೀತಿ ಭಾವನೆ ಇದ್ರೆ ಇಲ್ಲದವರು ಬಂಧಕ ಆಗುತ್ತೆ. ನಾರದ ಉವಾಚ, ಮುಂದೇನು ಮಾಡ್ತಾರೆ ಅದೆಲ್ಲ ನಾಳೆ ನೋಡುತ್ತೆ. ನಾಳೆ ಅಲ್ಲ, ಒಂದು ವಾರ ಊರಲ್ಲಿರಲ್ಲ, ಒಂದು ಎಂಟತ್ತು ಊರಲ್ಲಿರಲ್ಲ. ಆದ್ದರಿಂದ ಮತ್ತೆ ಪಾಠ ಇರೋದು 18ನೇ ತಾರೀಕು 18ನೇ ತಾರೀಕು ಶನಿವಾರ ಬೆಳಿಗ್ಗೆ ಪಾಠ ಇರೋದು 18.